ಇದ್ರೆ. ಸೊ ಈ ಒಂದು ತಿಂಗಳದ ಒಂದು ಸೆಕೆಂಡ್ ವೀಕ್ ಆಗಿರೋದ್ರಿಂದ ನಾವೇನ್ ಮಾಡೋಣ, ನಾವು ರೆವಲೇಷನ್ ಸ್ಟಡಿ ನಾವೇನ್ ಮಾಡೋಣ, ನಾವು ಕಂಟಿನ್ಯೂ ಮಾಡೋಣ. ಅದರಿಂದ ಇಲ್ಲಿ ಕೂಡಿ ಬಂದಿರೋಂಥ ಎಲ್ಲ ಸಹೋದರ ಸಹೋದರಿಗಳು ದಯವಿಟ್ಟು ನಿಮ್ಮ ಫೋನ್ಗಳನ್ನ ಏನು ಮಾಡಿ ಮ್ಯೂಟ್ ಮಾಡ್ಕೊಳ್ಳಿ, ಯಾರು ಅನ್ಮ್ಯೂಟ್ ಮಾಡೋಕೆ ಹೋಗ್ಬೇಡಿ. ಬೈಬಲ್ ಓದೋಂಥ ಸಹೋದರಿಗಳು ಮಾತ್ರ ಏನು ಮಾಡಿ ಅನ್ಮ್ಯೂಟ್ ಮಾಡಿಕೊಂಡು ಆ ಟೈಮಲ್ಲಿ ಮಾತ್ರ ಓದ್ಬಿಟ್ಟು ತಿರ್ಗಾ ನೀವು ಮ್ಯೂಟ್ ಮಾಡಿ. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ನಮಗೆ ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರೋಂಗೆ ಕಳೆದ ಸತಿಗೆ ಅದರ ನಾವು ಏನು ಓದಿದ್ರಿ ಅಂತ ಯಾರು ನೋಟ್ಸ್ ಬರ್ಕೊಂಡಿದ್ದೀರಾ? ಇಲ್ಲ ನೋಟ್ಸ್ ಎಲ್ಲ ಬರ್ಕೊಂಡಿದ್ದೀರಾ? ಕಳೆದ ಸತಿ ಏನು ಓದಿದ್ರಿ ಅಂತ?
11ನೇ ಅಧ್ಯಾಯ ಬ್ರದರ್, ರೆವಲೇಷನ್.
ರೆವಲೇಷನ್ ಎಷ್ಟನೇ ಚಾಪ್ಟರ್?
11ನೇ ಅಧ್ಯಾಯ 9ನೇ ವಚನದಿಂದ.
ಓಕೆ, 9ನೇ ವಚನದಿಂದ ಯಾವ್ದು ನೋಡಿದ್ದು?
ಲೋಕದ ರಾಜ್ಯಾಧಿಕಾರವು ನಮ್ಮ ಕರ್ತನಿಗೂ ಆತನು ಅಭಿಷೇಕಿಸಿದವನಿಗೂ ಉಂಟಾಯಿತು.
ಓಕೆ, ಅದು ಅದಕ್ಕಿಂತ ಮುಂಚೆನೇ ಆಯಿತು. ಲಾಸ್ಟ್ ಟೈಮು ನಾವು ನೋಡಿದ್ದು ಯಾವುದಪ್ಪ ಅಂತಂದರೆ ರೆವಲೇಷನ್ ಚಾಪ್ಟರ್ 12. ಓಕೆನಾ, ಸ್ಟಾರ್ಟಿಂಗು ಒಂದು ಫ್ಯೂ ವರ್ಸಸ್ ಏನು ಮಾಡಿದ್ವಿ ನಾವು, ಅದನ್ನ ನಾವು ಮೆಡಿಟೇಟ್ ಮಾಡಿದ್ರೆ. ಸೊ ಈ ವಾರ ಏನು ಮಾಡೋಣ ಅಂತಂದರೆ ಆ ಒಂದು ರೆವಲೇಷನ್ ಚಾಪ್ಟರ್ ಏನಿದೆಯೋ ಆ ಒಂದು ಮಿಕ್ಕಿದ ವರ್ಸ್ಗಳನ್ನ ಈ ವಾರ ನಾವು ಏನು ಮಾಡೋಣ, ನಾವು ಕಂಟಿನ್ಯೂ ಮಾಡಿ ನೋಡೋಣ. ಓಕೆನಾ, ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ರೆವಲೇಷನ್ 12ನೇ ಅಧ್ಯಾಯ, ಪ್ರಕಟಣೆ 12ನೇ ಅಧ್ಯಾಯದಲ್ಲಿ ನಾವು ಅನೇಕ ಒಂದು ವಿಚಾರಗಳನ್ನ ಏನ್ ಮಾಡಿದ್ರಿ ನಾವು ಓದ್ತಾ ಬಂದ್ರಿ ಅದರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಪ್ರಕಟಣೆ 12ನೇ ಅಧ್ಯಾಯ ಅಂತಂತ ಹೇಳ್ಬೇಕಾದ್ರೆ ನಾವು ಆಲ್ರೆಡಿ ಏನ್ ಮಾಡಿದಿರಿ ಇದ್ರ ಬಗ್ಗೆ ನಾವು ಸ್ವಲ್ಪ ಕೆಲವೊಂದು ಡೀಟೇಲ್ಸ್ಗಳನ್ನ ಬೇಸಿಕ್ ಕ್ಲಾಸಲ್ಲಿ ಏನ್ ಮಾಡಿದಿರಿ ನಾವು ಓದಿದಿರಿ ಅದರ. ಕೆಲವೊಂದು ಬೇಸಿಕ್ ಕ್ಲಾಸಲ್ಲಿ ನೋಡ್ಬೇಕಾದ್ರೆ ಏನ್ರಿ ಅನೇಕ ಒಂದು ವಿಚಾರಗಳನ್ನ ನಾವು ಏನ್ರಿ ಸಾಮಾನ್ಯವಾಗಿ ನೋಡಿದಿರಿ. ಇವತ್ತು ಅದೇ ಒಂದು ವಿಚಾರಗಳನ್ನ ಇನ್ನೂ ಒಂದು ತುಂಬ ಕ್ಲಿಯರ್ ಆಗಿ ನಾವು ಏನ್ ಮಾಡೋಣ, ನಾವು ಇವತ್ತು ನಾವು ನೋಡೋಣ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ನಾವು ನೋಡೋಂಥ ಒಂದು ಅಧ್ಯಾಯ 12ನೇ ಅಧ್ಯಾಯ. ಅದಕ್ಕೆ ಮೊದಲನೇದಾಗೆ 12ನೇ ಅಧ್ಯಾಯ ವಚನ 1 ಮತ್ತು 2 ಓದಬೇಕು ಅಂತ ಕೇಳ್ಕೊತೀನಿ. ವರ್ಸಸ್ 1 ಆ್ಯಂಡ್ 2, ರೆವಲೇಷನ್ ಚಾಪ್ಟರ್ 12 ವರ್ಸಸ್ 1 ಆ್ಯಂಡ್ 2.
ಪರಲೋಕದಲ್ಲಿ ಒಂದು ಮಹಾಲಕ್ಷಣವು ಕಾಣಿಸಿತು. ಅದೇನೆಂದರೆ ಸೂರ್ಯನನ್ನು ಧರಿಸಿಕೊಂಡಿದ್ದ ಒಬ್ಬ ಸ್ತ್ರೀ ಇದ್ದಳು. ಆಕೆಯ ಕಾಲುಗಳ ಕೆಳಗೆ ಚಂದ್ರನಿದ್ದನು. ಆಕೆಯ ತಲೆಯ ಮೇಲೆ 12 ನಕ್ಷತ್ರಗಳುಳ್ಳ ಒಂದು ಕಿರೀಟವಿತ್ತು. ಆಕೆಯು ಗರ್ಭಿಣಿಯಾಗಿದ್ದು ಪ್ರಸವ ವೇದನೆಯಿಂದ ಸಂಕಟ ಪಡುತ್ತಾ ಕೂಗುತ್ತಿದ್ದಳು.
ಥ್ಯಾಂಕ್ ಯು ಸರ್. ಸೊ ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರರೇ, ಏನ್ರಿ ನಾವು ಒಂದು ವಚನದಲ್ಲಿ ಏನಪ್ಪ ನೋಡ್ತೀವಿ ಅಂತಂದ್ರೆ 12ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡ್ಬೇಕಾದ್ರೆ ಪರಲೋಕದಲ್ಲಿ ಒಂದು ಮಹಾಲಕ್ಷಣವು ಕಾಣಿಸಿತು. ಅದರ ಅದೇನಂತಂದ್ರೆ ಸೂರ್ಯನನ್ನು ಧರಿಸಿಕೊಂಡು ಏನ್ರಿ ಚಂದ್ರನ ಮೇಲೆ ಏನ್ರಿ ನಿಂತಿರಂತ ಮತ್ತೆ ತಲೆ ಮೇಲೆ 12 ನಕ್ಷತ್ರಗಳಂತ ಕಿರೀಟ ಉಳ್ಳಂತ ಒಂದು ಸ್ತ್ರೀ ಏನ್ ಮಾಡದಂತೆ ಅಲ್ಲಿ ಇರೋದನ್ನ ನಾವು ನೋಡ್ತೀರಿ ಅದರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನಿದು ಅದರ ಪರಲೋಕದಲ್ಲಿ ಒಂದು ಲಕ್ಷಣ ನೋಡಿದ್ರಂತೆ ಅದರ. ಆಮೇಲೆ ನೆಕ್ಸ್ಟ್ ಏನಾಯ್ತು ಸರ್? 2ನೇ ವಚನ.
2ನೇ ವಚನದಲ್ಲಿ ಆಕೆ ಗರ್ಭಿಣಿಯಾಗಿದ್ದಳು, ಆಗಿದ್ದು ಪ್ರಸವ ವೇದನೆಯಿಂದ ಸಂಕಟ ಪಡುತ್ತಾ ಕೂಗುತ್ತಿದ್ದಳು.
ನೋಡ್ರ ಎಂತ ಗರ್ಭಿಣಿಯಾಗಿದ್ದು ಪ್ರಸವ ವೇದನೆ ಪಡ್ತಾ ಏನ್ ಮಾಡ್ತಾರಂತೆ ಕೂಗ್ತಾ ಇದ್ರು ಅಂತ ನಾವೇನ್ ಮಾಡ್ತೀರಿ ನಾವು ಅಲ್ಲಿ ನೋಡ್ತೀರಿ ಅದರ. ಸಂಗ್ ನೋಡ್ಬೇಕ್ರೆ ಇಲ್ಲಿ ಪ್ರಸವ ವೇದನೆ ಪಡ್ತಾ ಇರೋದು ಮತ್ತೆ ಪರಲೋಕದಲ್ಲಿ ಲಕ್ಷಣ ಒಂದು ಮಹಾಲಕ್ಷಣವನ್ನು ನೋಡಿದ್ರೆ ಏನರ್ಥ ಅದರ ನೋಡಿ. ನಮ್ಗೆ ನಾವು ಬೈಬಲ್ನ ಯಾವ ಥರ ಓದಿದ್ರಿ, ಯಾವ ಥರ ಓದಬೇಕು ಅಂತ ಅಂದ್ಬಿಟ್ಟು ಏನು ಮಾಡಿದ್ರಿ, ಹೌ ಟು ಸ್ಟಡಿ ದ ಬೈಬಲ್ ಮೊದಲನೇ ಪಾಠದಲ್ಲಿ ನಾವು ಕ್ರಮೇಣವಾಗಿ ಅದರ ಏನೇನೆಲ್ಲ ನಾವು ನೋಡಬೇಕು ಅಂತಂದ್ಬಿಟ್ಟು ನಾವು ಏನು ಮಾಡಿದ್ರಿ ನಾವು ಗಮನಿಸಿದ್ರಿ ಅದರ. ಸೊ ನೋಡ್ಬೇಕಾದ್ರೆ ಏನ್ರಿ ಹೌ ಟು ಸ್ಟಡಿ ದ ಬೈಬಲ್ ಅಂದರೆ ಅಲ್ಲಿರೋಂಥ 10 ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೆಪ್ಸ್, ಯಾವ ಥರ ಬೈಬಲ್ನ ನಾವು ಅರ್ಥ ಮಾಡ್ಕೊಬೇಕು ಅಂತ ನಾವೇನು ಮಾಡಿದಿರಿ ನಾವು ನೋಡಿದಿರಿ ಅದರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಬೈಬಲ್ನ ಅರ್ಥ ಮಾಡ್ಕೊಳಕ್ಕೆ ಏನ್ರಿ 10 ವಿಧಗಳಲ್ಲಿ ಒಂದು ವಿಧ ಯಾವುದಪ್ಪ ಅಂತಂದರೆ ಸಿಂಬಾಲಿಕ್ ಲ್ಯಾಂಗ್ವೇಜ್ ಅದರ. ಸೊ ಈ ಒಂದು ಪ್ರಕಟಣೆ ಪುಸ್ತಕದಲ್ಲಿ ಕೊಟ್ಟಿರೋದೆಲ್ಲ ಟೋಟಲಾಗಿ ಸಿಂಬಾಲಿಕ್ ಲ್ಯಾಂಗ್ವೇಜ್. ಯಾಕೆಂತಂದರೆ ಇಲ್ಲಿ ಏನಂತ ನೋಡ್ತೀರಿ, ಪರಲೋಕದಲ್ಲಿ ಒಂದು ಲಕ್ಷಣವನ್ನು ಏನು ಮಾಡಿದ್ರಿ ನಾವು ಕಾಣಿಸಿತು ಅಂತ ಹೇಳ್ತಾ ಇದ್ರ. ಅಲ್ಲಿ ಸೂರ್ಯನನ್ನು ಧರಿಸ್ಕೊಂಡು ಚಂದ್ರನ ಮೇಲೆ ನಿಂತಿರೋಂಥ ಒಂದು ಸ್ತ್ರೀ ಏನು ಮಾಡಿದ್ರಂತೆ ಅಲ್ಲಿ ನೋಡಿದ್ರು ಅಂತ ಹೇಳ್ತಾರ. ಆಮೇಲೆ ನೋಡಿ ಏನಾಯ್ತು ಅಂತಂದರೆ 2ನೇ ವಚನ ಓದಿ ಇನ್ನೊಂದ್ಸತಿ, ಪ್ರಕಟಣೆ 12:2. ಪ್ರಕಟಣೆ 12ನೇ ಅಧ್ಯಾಯ 2ನೇ ವಚನ. ನಿರ್ಮಲ ಸರ್, ನಿಮಗೆ ನೀವು ಓದಿ. ನಿಮ್ಮಷ್ಟು ಓದ್ತೀರ?
ಓದ್ತೀನಿ ಬ್ರದರ್.
ಓಕೆ, ಥ್ಯಾಂಕ್ ಯು.
ಆಕೆಯು ಗರ್ಭಿಣಿಯಾಗಿದ್ದು ಪ್ರಸವ ವೇದನೆಯಿಂದ ಸಂಕಟ ಪಡುತ್ತಾ ಕೂಗುತ್ತಿದ್ದಳು.
ಓಕೆ, ಸೊ ನೋಡ್ಬೇಕ್ರೆ ಏನ್ರಿ, ಪ್ರಸವ ವೇದನೆಯಿಂದ ಅವರ ಕೂಗ್ತಾ ಇದ್ರು ಅಂತ ನೋಡ್ತೀರಿ ಅವರ. ಸೊ ಸಿಸ್ಟರ್ ಬೈಬಲ್ ಓದಿದ ತಕ್ಷಣ ಮ್ಯೂಟ್ ಮಾಡ್ಕೊಂಬಿಡಿ ದಯವಿಟ್ಟು, ಪ್ಲೀಸ್ ಇಫ್ ಯು ಡೋಂಟ್ ಮೈಂಡ್. ಥ್ಯಾಂಕ್ ಯು. ಸೊ ಅದಕ್ಕೆ ನೋಡ್ಬೇಕ್ರೆ ಏನ್ರಿ, ಅಲ್ಲಿ ನಾವು ನೋಡ್ತೀವಿ ಅಂದರೆ ಪ್ರಸವ ವೇದನೆ ಪಡ್ತಾ ಇದ್ರು ಅಂತ ಹೇಳ್ತಾರೆ. ಯೋಚನೆ ಮಾಡಿ, ಇದು ಪರಲೋಕದಲ್ಲಿ ಏನ್ರಿ ಒಂದು ಲಕ್ಷಣವನ್ನು ನೋಡಿದ್ರು ಅಂತ ಕೊಟ್ಟಿದ್ದಾರೆ. ಪರಲೋಕದಲ್ಲಿ ಅಂದರೆ ಪರಲೋಕದಲ್ಲಿ ಒಂದು ಸ್ತ್ರೀ ಗರ್ಭ ಏನ್ರೆ ಗರ್ಭವತಿಯಾಗಿ ಏನ್ರಿ ಅವರು ಒಂದು ಪ್ರಸವ ವೇದನೆ ಪಡೋದಕ್ಕೆ ಸಾಧ್ಯನಾ? ಅಂದರೆ ಪರಲೋಕದಲ್ಲಿ ಏನಪ್ಪ ಒಂದು ಏನು ಮದುವೆ ಎಲ್ಲ ಇದೆಯಾ ಅಂತ ನೋಡ್ಬೇಕಾದ್ರೆ ಯೇಸುಕ್ರಿಸ್ತ ನಮಗೆ ಸ್ಪಷ್ಟವಾಗಿ ಹೇಳ್ತಾರೆ, ದೂತರುಗಳಲ್ಲಿ ಪರಲೋಕದಲ್ಲಿ ಏನಿಲ್ಲ, ಮದುವೆನೂ ಇಲ್ಲ, ಮದುವೆ ಮಾಡಿಕೊಡೋದು ಇಲ್ಲ, ಮದುವೆ ಆಗೋದು ಇಲ್ಲ ಅಂತ ಅಂತಾರೆ. ಸೊ ನೋಡ್ಬೇಕಾದ್ರೆ ಅವರೆಲ್ಲ ಹೆಂಗಪ್ಪ ಇರ್ತಾರೆ ಅಂತ ನಾವು ನೋಡ್ತೀರಿ ಅಂತಂದರೆ ಏನ್ರಿ ಪರಲೋಕದಿಂದ ದೂತರುಗಳ್ತಾ ಇರ್ತಾರೆ ಅಂತ ಯೇಸುಕ್ರಿಸ್ತ ನಮಗೆ ಸ್ಪಷ್ಟವಾಗಿ ಹೇಳ್ತಾ. ಅಂದರೆ ಈ ಒಂದು ಪರಲೋಕ ಅಂದರೆ ಏನು ಅಂತ ನಾವೇನು ಮಾಡೋಕೆ ಇವಾಗ ನಾವು ನೋಡಬೇಕು ಅಲ್ವಾ? ಅದು ಮಾತ್ರ ಅಲ್ಲ ನೋಡ್ರಿ, ಇದೇ ಅಧ್ಯಾಯದಲ್ಲಿ ಏನಾಯ್ತಂತಂದ್ರೆ ನೋಡ್ರಿ, ಏಳನೇ ವಚನ ಸಿಸ್ಟರ್, ಪ್ರಕಟಣೆ 12ನೇ ಅಧ್ಯಾಯ 7ನೇ ವಚನ.
ಪರಲೋಕದಲ್ಲಿ ಯುದ್ಧ ನಡೆಯಿತು.
ಪರಲೋಕದಲ್ಲಿ ಯುದ್ಧ ನಡೀತಂತೆ. ಹಂಗಾರೆ ಏನಪ್ಪ ಪರಲೋಕದಲ್ಲಿ ಯುದ್ಧ ಬೇರೆ ನಡೀತದ, ಫೈಟಿಂಗ್ ಆಗ್ತದ ಅಂದ್ರ? ಹಂಗಾರೆ ಪರಲೋಕದಲ್ಲಿ ಯುದ್ಧ ಗಲಾಟೆ ಜಗಳ ಇವೆಲ್ಲ ಇದೆಯಾ? ಇವೆಲ್ಲ ಇರ್ಬೇಕು ಅಂದ್ರೆ ಅಲ್ಲಿ ಹೊಟ್ಟೆ ಕಿಚ್ಚು ದ್ವೇಷ ಏನಾಗಿರ್ಬೇಕು ಇವೆಲ್ಲ ಇವೆಲ್ಲ ಇರ್ಬೇಕು. ಹಂಗಾರೆ ಪರಲೋಕದಲ್ಲಿ ಇವೆಲ್ಲ ಇದೆಯಾ ಅಂದ್ರ? ಕೀರ್ತನೆ 5ನೇ ಅಧ್ಯಾಯ 4ನೇ ವಚನ ಓದಿ ಹೇಳ್ತಾರೆ ಬೈಬಲ್ ನೋದನ. ಕೀರ್ತನೆ 5ನೇ ಅಧ್ಯಾಯ 4ನೇ ವಚನ.
ನೀನು ದುಷ್ಟತ್ವದಲ್ಲಿ ಸಂತೋಷಿಸುವ ದೇವರಲ್ಲ, ಕೆಟ್ಟದ್ದು ನಿನ್ನ ಬಳಿಯಲ್ಲಿ ತಂಗಲಾರದು.
ನೋಡ್ರ, ದುಷ್ಟತ್ವದಲ್ಲಿ ಸಂತೋಷಿಸುವ ದೇವರಲ್ಲ, ಕೆಟ್ಟದ್ದು ನಿನ್ನ ಬಳಿಯಲ್ಲಿ ತಂಗಲಾರದು. ಅಂದ್ರೆ ದೇವರು ಅವ್ರ ಹತ್ರ ಕೆಟ್ಟತನ ಆಗ್ಲಿ ಯುದ್ಧ ಇವೆಲ್ಲ ಇರೋದಕ್ಕೆ ಸಾಧ್ಯನೇ ಇಲ್ಲ. ಹಂಗಿರ್ಬೇಕು ನಾವ್ ಏನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ಪರಲೋಕ ಅಂತ ಹೇಳ್ಬೇಕಾದ್ರೆ ಯಾವುದು ಏನಿದೆ ಅರ್ಥದಲ್ಲಿ ಹೇಳ್ತೋ ಅಂತ ನಾವ್ ಮಾಡ್ಬೇಕು, ನಾವು ನೋಡ್ಬೇಕು ಅಂದ್ರೆ. ಅದಕ್ಕೆ ನೋಡ್ಬೇಕಾದ್ರೆ ನಾವು ಮೊದಲನೇ ಕ್ಲಾಸ್ ಅಲ್ಲಿ ನೋಡಿದಿರಿ ಅದರ ಏನಪ್ಪ ಹೌ ಟು ಸ್ಟಡಿ ದ ಬೈಬಲ್ ನೋಡ್ಬಿಟ್ಟು ಮೂರ್ ಲೋಕ ಅಂತ ಏನ್ ಮಾಡಿದಿರಿ ಒಂದ್ ಪಾಠ ಓದಿದಿರಿ, ಎಲ್ಲರೂ ಜ್ಞಾಪನ ಇದೆಯಲ್ಲ ಮರ್ತೋ ಬಿಡಿದಿರಾ ಅದರ? ಸೊ ನೋಡ್ಬೇಕಂದ್ರೆ ಮೂರ್ ಲೋಕದ ಒಂದು ಪಾಠದಲ್ಲಿ ನಾವ್ ಏನಪ್ಪ ನೋಡಿದ್ರಿ ಅಂತಂದ್ರೆ ಏನ್ರಿ ಹೆವೆನ್ ಅಂದ್ರೆ ಅರ್ಥ ಏನು ಅಂತ ನೋಡಿದ್ರಿ ಅಲ್ಲ. ಹೆವೆನ್ ಅಂತ ಹೇಳ್ಬೇಕಾರೆ ಅಥವಾ ಪರಲೋಕ ಅಂತ ಹೇಳ್ಬೇಕಾರೆ ಸತ್ಯವೇದದಲ್ಲಿ ಅದಕ್ಕೆ ಮೂರು ಅರ್ಥಗಳಿದೆ. ಒಂದು ಪರಲೋಕ ಅಂತಂದ್ರೆ ಏನ್ರಿ ನಮ್ಮ ಪರಲೋಕದಲ್ಲಿ ತಂದೆಯ ದೇವರು ಇರೋಂತ ಒಂದು ಸ್ಥಳ. ಅದಕ್ಕೆ ಯೇಸುಕ್ರಿಸ್ತ ನಿಮಗೆ ಪ್ರಾರ್ಥನೆ ಹೇಳ್ಕೊಟ್ರಲ್ಲ, ಪರಲೋಕದಲ್ಲಿ ಇವರು ನಮ್ಮ ತಂದೆಯೇ. ಹಂಗ ದೇವ್ರು ಎಲ್ಲಪ್ಪ ಇದಾರೆ ಪರಲೋಕದಲ್ಲಿ, ಏನಾಗಿದ್ದಾರೆ ಅವರು, ಅವರಿದ್ದಾರೆ ಪರಲೋಕದಲ್ಲೇ ಇದ್ದಾರೆ. ಅಂದ್ರೆ ಪರಲೋಕದಲ್ಲಿ ಅವರ ನಿವಾಸ ಅದು. ಇದು ಒಂದು ಅರ್ಥ. ಎರಡನೇ ಅರ್ಥ ಏನಪ್ಪ ಅಂದ್ರೆ ಪರಲೋಕ ಅಂತ ಹೇಳ್ಬೇಕಾರೆ ಏನ್ರಿ ಈ ಒಂದು ಎಂತಾರೆ ಗ್ರಹ ಮಂಡಲ ಯೂನಿವರ್ಸ್ ಇದಿಗೂ ಕೂಡ ಬೈಬಲ್ ಅಲ್ಲಿ ಏನ್ ಮಾಡ್ತಾರೆ ಪರಲೋಕ ಅಂತ ಏನ್ ಮಾಡ್ತಾರೆ ನಮ್ಗೆ ಅಲ್ಲಿ ಹೇಳೋದು ಉಂಟು ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಕೀರ್ತನೆ 19ನೇ ಅಧ್ಯಾಯ 1ನೇ ವಚನ ಓದಂತೀನಿ. ಸಾಮ್ಸ್ 19 ಚಾಪ್ಟರ್ ವರ್ಸ್ 1.
ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ.
ನೋಡ್ರ, ಆಕಾಶವು ಗಗನವು ಅಂತ ಹೇಳ್ತಾರೆ. ಇದೇ ಇಂಗ್ಲಿಷ್ ಅಲ್ಲಿ ಓದಂತಾರೆ ಎವೆನ್ಸ್ ಡಿಕ್ಲೇರ್ ದ ಗ್ಲೋರಿ ಅಂಡ್ ದ ಫರ್ಮಮೆಂಟ್ ದ ಹ್ಯಾಂಡಿ ವರ್ಕ್. ಎವೆನ್ಸ್ ಅಂಡ್ ಫರ್ಮಮೆಂಟ್ ಅಂತ ಹೇಳ್ತಾರೆ. ಹೆವೆನ್ಸ್ ಅಂತ ಹೇಳ್ತಾರೆ, ಇನ್ನೊಂದು ಸ್ಕೈ ಅಂತ ಕೂಡ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಹಂಗಿರ್ಬೇಕಾದ್ರೆ ಹೆವೆನ್ಸ್ ಅಂತ ಯಾವ ಹೆವೆನ್ಸ್? ಪರಲೋಕ ಆತನ ಇರಂತ ಒಂದು ಸ್ಥಾನದ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾ ಇಲ್ಲ, ಯಾವ್ದು ಹೇಳ್ತಾರೆ ಅದ್ರಲ್ಲಿ ಅದರ ಒಂದು ಬ್ರಹ್ಮಾಂಡ ಅದರ ಅಲ್ಲಿ ನೋಡ್ಬೇಕಾದ್ರೆ ಇರೋಂಥ ಒಂದು ಔಟರ್ ಯೂನಿವರ್ಸ್ ಅದರ ಗ್ರಹ ಮಂಡಲ ಬಗ್ಗೆ ಏನು ಮಾಡ್ತಾ ಇದ್ದಿಲ್ಲಿ ಇಲ್ಲಿ ಹೇಳ್ತಾರೆ. ಇದು ಕೂಡ ಬೈಬಲ್ನಲ್ಲಿ ಏನು ಮಾಡ್ತಾರೆ ಏನ್ರಿ ಹೆವೆನ್ಸ್ ಅಂತ ಕೂಡ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ನಮಗೆ ಅಲ್ವರ. ಇನ್ನೊಂದು ಅರ್ಥ ಇದೆ ಬೈಬಲ್ನಲ್ಲಿ ಹೆವೆನ್ಸ್ ಅಂದರೆ ಏನು ಅಂದರೆ ಏನು ಭೂಮಿಯ ವಾಯುಮಂಡಲ, ಆಕಾಶ, ಭೂಮಿಗಿರೋಂಥ ಒಂದು ವಾತಾವರಣ, ಭೂಮಿಗಿರೋಂಥ ಆಕಾಶಕ್ಕೆ ಏನು ಮಾಡ್ತಾರೆ ಬೈಬಲ್ನಲ್ಲಿ ಹೆವೆನ್ ಅಂತ ಹೇಳ್ತಾರೆ. ಅದಕ್ಕೆ ಓದಿ ನೋಡಿತೀನಿ ಯೋಬ 15ನೇ ಅಧ್ಯಾಯ 15ನೇ ವಚನ. ಜೋಬ್ 15 ಚಾಪ್ಟರ್ 15 ವರ್ಸ್.
ಆಹಾ, ತನ್ನ ದೂತರಲ್ಲಿಯೂ ಆತನು ನಂಬಿಕೆ ಇಡುವುದಿಲ್ಲ, ಆಕಾಶವು ಆತನ ದೃಷ್ಟಿಯಲ್ಲಿ ನಿರ್ಮಲವಾಗಿರುವುದು.
ನೋಡ್ರ, ನಿರ್ಮಲವಾಗಿರದು ಅಲ್ವರ. ನೋಡ್ಬೇಕು ಆತನ ದೂತರಲ್ಲಿ ಕೂಡ ಏನ್ ಮಾಡೋದಿಲ್ಲ ಅಂತೆ, ನಂಬಿಕೆ ಇಡೋದಿಲ್ಲ. ಆಕಾಶವು ಏನಂತೆ ನಿರ್ಮಲವಾಗಿರೋದು ಅಂತ ಹೇಳ್ತಾರೆ ಅದ್ರ. ಆಕಾಶ ಅಂದ್ರೆ ಯಾವ ಆಕಾಶ ಅಲ್ವರ? ನಾವು ನೋಡ್ಬೇಕಾದ್ರೆ ಏನ್ರಿ ಸತ್ಯವೇದದಲ್ಲಿ ನಾವು ಓದ್ಬೇಕಾದ್ರೆ ಯಾವ ಆಕಾಶ ಬಗ್ಗೆ ಹೇಳ್ತಾರೆ ಅದರ ನೋಡ್ಬೇಕ್ರೆ ಈ ಭೂಮಿಯ ವಾಯುಮಂಡಲದಲ್ಲಿ ಶೇತಾನ ಮತ್ತೆ ದುರತನ ಮಾಡುವಂತ ಎಲ್ಲಾ ದೂತಗಳು ಏನ್ ಮಾಡಿದಾರಲ್ಲಿ ಅಲ್ಲಿ ಕಟಾಕ್ ಏನ್ ಮಾಡಿದಾರಲ್ಲಿ ಅಲ್ಲಿ ಇಟ್ಟಿದಾರೆ ಗೊತ್ತಾ, ಆ ವಾಯುಮಂಡಲದ ಬಗ್ಗೆ ಏನ್ ಮಾಡ್ತಾರ ಇಲ್ಲಿ ಇಲ್ಲಿ ಮಾತಾಡ್ತಾರ. ಅದ್ರ ಅದಕ್ಕೆ ನೋಡ್ಬೇಕ್ರೆ ಎಂತಾರೆ ಈ ಒಂದು ವಾಯುಮಂಡಲ ಅಧಿಕಾರ ನಡೆಸಂತ ಅಧಿಪತಿ ಅಲ್ದರ ಈ ಬಿದ್ದೋಗಿರೋ ದೂತರೆಲ್ಲ ಇವತ್ತೆಲ್ಲ ಆಳ್ವಿಕೆ ಮಾಡ್ತಾ ಇದಾರೆ. ಅವ್ರ ಪರಲೋಕದಲ್ಲಿ ಏನಿಲ್ಲ ಇಲ್ಲ ಅದರ ಅವ್ರೆಲ್ಲಪ್ಪ ಇದಾರೆ ಅಂದ್ರೆ ಭೂಮಿಯ ಒಂದು ವಾಯುಮಂಡಲದಲ್ಲಿ ಏನ್ ಮಾಡಿದ್ರೆ ಇವತ್ತು ದೇವ್ರನ್ನ ಕಟ್ಟಾಕಿದ್ರೆ. ಅದರ ಬೈಬಲ್ ನಲ್ಲಿ ಇದು ಕೂಡ ಏನ್ ಮಾಡ್ತಾರೆ ಹೆವೆನ್ಸ್ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಇವತ್ತೆಲ್ಲ ಧಾರ್ಮಿಕ ಒಂದು ಎಲ್ಲಾ ಒಂದು ವಿಚಾರಗಳು ಅದರ ಇದನ್ನ ನಡೆಸ್ತಾರದ್ ಯಾರು ಅಂತ ನೋಡ್ಬೇಕ್ರೆ ಈ ವಾಯುಮಂಡಲದಿಂದ ಶೇತಾನ್ ಏನ್ ಮಾಡ್ತಾ ಇದ್ದಾನೆ ಈ ಭೂಲೋಕದಲ್ಲಿ ಎಲ್ಲಾ ದೊರೆತನಗಳನ್ನ ಏನ್ ಮಾಡ್ತಾ ಇದ್ದಾನು ಅವ್ನು ನಡೆಸ್ತಾ ಇದ್ದಾನೆ ಅಲ್ದರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ಆ ನೆಬೂಕದ್ನೆಜ್ಜರ್ ರಾಜ ಅಲ್ದರ ಅವನೇನ್ ಮಾಡ್ತಾನೆ ಆ 7 ವರ್ಷ ಎಲ್ಲಿ ಹೋಗ್ತಾನ ಅವನು, ಅವನು ಅರಣ್ಯಕ್ಕೆ ಹೋಗ್ತಾನೆ. ಅದರ 7 ವರ್ಷ ಏನ್ರಿ ಒಂದು ಏನ್ರಿ ಒಂದು ಪ್ರಾಣಿ ತರ ಮೇವನ್ ತಿಳ್ಕೊಂಡು ಅದರ ಮೈಯೆಲ್ಲ ಏನ್ರಿ ಕಡಿ ತರ ಕೂದಲೆಲ್ಲ ಬೆಳ್ಕೊಂಡು ಊರೆಲ್ಲ ಬೆಳ್ಸ್ಕೊಂಡು ಏನ್ ಮಾಡ್ತಾನ ಅವನು 7 ಇಯರ್ಸ್ ಟೈಮ್ ಏನ್ ಮಾಡ್ತಾನೆ ಸ್ಪೆಂಡ್ ಮಾಡ್ತಾನೆ. 7 ವರ್ಷ ಆಗಿದ್ಮೇಲೆ ಅವನೇನ್ ಮಾಡ್ತಾನೆ ಕಣ್ಣೆತ್ ನೋಡ್ಬಿಟ್ಟು ದೇವ್ರನ್ನ ತಿಳ್ಕೊಂಡವಾಗ ದೇವ್ರನ್ನ ನೆನ್ಸ್ಕೊಂಡವಾಗ ಏನ್ರಿ ಅವನ್ಗೆ ಮೊದಲಿದಂತ ಒಂದು ಜ್ಞಾನ ಬುದ್ಧಿ ತಿಳುವಳಿಕೆ ಏನಾಗ್ತಾರೆ ಫಸ್ಟ್ ಇದ್ದಂತೆ ಅವನ್ಗೆ ಅವನ್ಗೆ ಬರ್ತದೆ. ಅವನು ಅವಾಗ ಏನ್ ಕಂಡಿಡ್ಕೊಂತಾನೆ ಅಂತಂದ್ರೆ ಪರಲೋಕದ ತಂದೆ ದೇವ್ರ ಏನ್ ಮಾಡೋದು ಅವರು ಆಳ್ವಿಕೆ ಮಾಡ್ತಾ ಆಕಾಶವು ಆಡಳಿತ ಮಾಡ್ತಾರೆ. ಈ ಒಂದು ಲೋಕದಲ್ಲಿ ನೋಡ್ಬೇಕ್ರೆ ಯಾರಪ್ಪ ಈ ಒಂದು ಆಳ್ವಿಕೆ ಮಾಡ್ತಾರದು ಅಂತ ನೋಡ್ಬೇಕ್ರೆ ಏನ್ರಿ ಶೇತಾನು ಎಲ್ಲವರ ಪರಲೋಕದಿಂದ ಅಂದ್ರೆ ಭೂಮಿಯ ಒಂದು ಆಕಾಶ ಮಂಡಲದಿಂದ ಏನ್ ಮಾಡ್ತಾ ಇದ್ದಾನೆ ಇವತ್ತು ಲೋಕದೆಲ್ಲ ಒಂದು ಆಡಳಿತ ಏನ್ ಮಾಡ್ತಾ ಇದ್ದಾರೆ ಅವನು ಮಾಡ್ತಾರೆ ನಾವೇನ್ ಮಾಡ್ತೀವಿ ಸ್ಪಷ್ಟವಾಗಿ ನೋಡ್ತೀರಿ. ಅದರ ಅಂದ ಕರ್ತನಲ್ಲಿ ಪ್ರೀತಿ ಅಂತ ಸೋದರಸರುಗಳೇ ಇಲ್ಲಿ ಆ ಪರಲೋಕದಲ್ಲಿ ಒಂದು ಲಕ್ಷಣ ಕಾಣಿಸ್ತಂತಂದ್ರೆ ತಂದೆಯ ದೇವ್ರಿಗಿಂತ ಸ್ಥಳದಲ್ಲಿ ಏನಾಗಿಲ್ಲ ಇದು ಇದು ಕಾಣಿಸಿಲ್ಲ ತಂದೆಯ ದೇವ್ರಿಗಿಂತ ಸ್ಥಳದಲ್ಲಿ ಆಗಂತ ವಿಚಾರದಿಂದ ಭೂಮಿಲಿಂತ ಮನುಷ್ಯರಿಗೆ ಏನಾಗಲ್ಲ ಅಲ್ಲಿ ಅಲ್ಲಿ ಎಫೆಕ್ಟ್ ಆಗೋದಿಲ್ಲ ಮೊದಲನೇದಾಗಿ. ಎರಡನೇದಾಗಿ ನೋಡ್ಬೇಕಾರೆ ಅಲ್ಲಿ ಯುದ್ಧಗಳು ಜಗಳಗಳು ಗಲಾಟೆಗಳಾಗ್ಲಿ ಅಥವಾ ಗರ್ಭವತಿ ಆಗಂತ ಒಂದು ಅಥವಾ ಮಕ್ಕಳುಗಳು ಹುಟ್ಟಂತ ಸನ್ನಿವೇಶ ಕೂಡ ಅಲ್ಲಿ ಇಲ್ಲ. ಮತ್ತೆ ಹಂಗಾದ್ರೆ ಎಲ್ಲಪ್ಪ ಇದೆ ಅಂತಂದ್ರೆ ಈ ಭೂಮಿಯ ಒಂದು ವಾಯುಮಂಡಲದಲ್ಲಿ ಅದರ ಭೂಮಿಯ ವಾಯುಮಂಡಲದಲ್ಲಿ ಅನೇಕ ಒಂದು ಕ್ರಿಯೆಗಳು ಏನಾಗ್ತದೆ ಇವತ್ತು ಇವತ್ತು ನಡೀತಾ ಇದೆ. ಅದಕ್ಕೆ ಹೇಳ್ತಾರಲ್ಲ ಯೇಸುಕ್ರಿಸ್ತು ಅದರ ಅದಕ್ಕೆ ಅಪೊಸ್ತಲ ಪೌಲು ಏನ್ ಹೇಳ್ತಾರೆ ನಮ್ಮ ಹೋರಾಟ ಯಾರ ಸಂಗಡ ಅಲ್ವಂತೆ ಮನುಷ್ಯನು ಮಾತ್ರ ಸಂಗಡ ಅಲ್ಲ ಅದರ ಎಂತ ಅಂಧಕಾರದ ದುರಾತ್ಮರವರ ಸೇನೆಗಳು. ಹಾಗೆ ದುರಾತ್ಮರ ಸೇನೆ ಎಲ್ಲಪ್ಪ ಇದಾರೆ ಅಂದ್ರೆ ಭೂಮಿಯ ವಾಯುಮಂಡಲದಲ್ಲಿ ಕಂಪ್ಲೀಟ್ ಆಗಿ ಇದಕ್ಕೂ ಕೂಡ ಬೈಬಲ್ ನಲ್ಲಿ ಹೇಳೋದು ಅಂದ್ರೆ ಹೆವೆನ್ಸ್ ಅಂತಾನೆ ಹೇಳೋದು. ಅದರ ಅದಕ್ಕೆ ನೋಡ್ಬೇಕ್ರೆ ಈ ಒಂದು ಆಕಾಶದಲ್ಲಿ ಈ ಒಂದು ಪರಲೋಕದಲ್ಲಿ ಏನಪ್ಪ ಆಯ್ತು ಅಂತ ನೋಡ್ತೀನಿ ಅಂತಂದ್ರೆ ಏನ್ರಿ ಕೆಲವೊಂದು ವಿಚಾರಗಳೇನಾಯ್ತು ಅಂತಲ್ಲಿ ಅಲ್ಲಿ ಆಯ್ತು ಅಂತದ್ರ ಏನಾಯ್ತು ಅಂತ ನೋಡ್ಬೇಕಾರೆ ಒಂದು ಸ್ತ್ರೀ ನೋಡಿದ್ರಂತೆ ಅದರ ಆ ಸ್ತ್ರೀ ಏನಪ್ಪ ಧರಿಸ್ಕೊಂಡಿದ್ರು ಅಂದ್ರೆ ಸೂರ್ಯನ ಧರಿಸ್ಕೊಂಡಿದ್ರಂತೆ ಆಮೇಲೆ ಚಂದ್ರ ಮೇಲೆ ನಿಂತ್ಕೊಂಡಿದ್ರಂತೆ. ಯೋಚನೆ ಮಾಡಿ ಯಾರಾದ ಸ್ತ್ರೀ ಬಂದ್ಬಿಟ್ಟು ನೀನು ಸೂರ್ಯನ ದರ್ಶನಕ್ಕಾಗ್ತದ ಇನ್ನು ಸೂರ್ಯ ಬಂದ್ಬಿಟ್ಟು ಅನ್ನೋ ಸ್ಟೇಜಿಗೆ ಬಂದ್ಬಿಟ್ಟು ಸಿಕ್ಕಂತ ಒಂದು ಉಡುಪ ಮೈ ಮೇಲೆ ದರ್ಶನಕ್ಕಾಗ್ತದ ಸೂರ್ಯನ ಬೆಳಕು ಮೈ ಮೇಲೆ ಬಿದ್ದರೇನೆ ನಮ್ಗೆ ಹೀಟನ್ನು ಸಹಿಸ್ಕೊಳಕ್ಕಾಗಲ್ಲ ಛತ್ರಿ ಇಟ್ಕಂತೀರಿ ಹಂಗಿರ್ಬೇಕು ಸೂರ್ಯನ ಹೆಂಗೆ ದರ್ಶನಕ್ಕೆ ಸಾಧ್ಯ. ಅದಕ್ಕೆ ಇದೆಲ್ಲ ಟೋಟಲ್ ಸಿಂಬಾಲಿಕ್ ಲ್ಯಾಂಗ್ವೇಜ್ ಅದರ ಆ ಲ್ಯಾಂಗ್ವೇಜ್ಗಳಿಗೆ ಸತ್ಯವೇದ ನಾವು ಅರ್ಥನ ಹುಡ್ಬೇಕು ಸೂರ್ಯ ಅಂದ್ರೆ ಏನು ಅದರ ಚಂದ್ರ ಅಂದ್ರೆ ಏನು ಅದ್ಯಾಕೆ ಚಂದ್ರ ಮೇಲೆ ನಿಂತ್ಕೊಂಡಿದ್ದಾರೆ ಸೂರ್ಯನ ದರ್ಶಕೊಂಡಿದ್ದಾರೆ ಆಮೇಲೆ ನಕ್ಷತ್ರ ಅಂದ್ರೆ ಏನು ಅದು ಎಷ್ಟು ನಕ್ಷತ್ರಗಳಿದೆ 12 ಏನಕ್ಕಿದೆ ಇವೆಲ್ಲ ಏನ್ ಮಾಡಕ್ ನಾವೆಲ್ಲ ಅರ್ಥಗಳನ್ನ ಹುಡ್ಬೇಕಲ್ಲ. ಅದಕ್ಕೆ ಬೈಬಲ್ ನೋಡ್ಬೇಕಾರೆ ಸ್ತ್ರೀ ಅಂತಂದ್ರೆ ಯಾರಪ್ಪ ಅಂತಂದ್ರೆ ಸಭೆ. ಬೈಬಲ್ ನಲ್ಲಿ ಸಭೆಗೆ ಏನ್ ಮಾಡ್ತಾರೆ ಸ್ತ್ರೀಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಅದಕ್ಕೆ ನೋಡ್ಬೇಕಾರೆ ಯೇಸು ಕ್ರಿಸ್ತನು ಮೊದಲಿಂಗನು ಮೊದಲಗತಿ ಯಾರು ಸಭೆ ಇಬ್ರಿಗೆ ಏನಾಗಿದೆ ಎಂಗೇಜ್ಮೆಂಟ್ ಆಗಿದೆ. ಅದರ ಇವೆಲ್ಲ ನಾವು ಅನೇಕ ವಚನಗಳನ್ನ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಿರೋದ್ರಿಂದ ನಾವು ವಚನಗಳನ್ನ ತಿರುಗಿ ಹೇಳೋದಕ್ಕೆ ಹೋಗಲ್ಲ. ಅದರ ಸದ್ಯ ನೋಡ್ಬೇಕಾರೆ ಏನ್ರಿ 2 ಕೊರಿಂಥ 11:2 ನೋಡ್ಬೇಕಾರೆ ನಮ್ಗೆ ಸ್ಪಷ್ಟವಾಗಿ ಹೇಳ್ತಾರೆ ಏನ್ರಿ ಒಬ್ಬನೇ ಏನ್ರಿ ಮದಲಿಂಗನ್ಗೆ ಏನಾಗಿದ್ರಂತೆ ಶುದ್ಧ ಕನ್ಯಾಗೆ ನಮ್ಮನ್ನ ಎಂಗೇಜ್ಮೆಂಟ್ ಮಾಡಿದಾರಂತೆ. ಅದರ ಅದರಿಂದ ನೋಡ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ಏನ್ರಿ ನಮಗೂ ಮತ್ತೆ ನಿಜವಾದ ಒಂದು ಇತರ ಯೇಸು ಕ್ರಿಸ್ತನ್ಗೂ ಅದರ ಮೊದಲಿಂಗನ್ಗೋ ಮೊದಲ್ಗಿತ್ತಿಗೋ ಏನಾಗಿದೆ ಅಲ್ಲಿ ಅಲ್ಲಿ ಎಂಗೇಜ್ಮೆಂಟ್ ಆಗಿದೆ ಅಲ್ವರ. ಅದನ್ನ ನೋಡ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ಸಭೆನ ಬೈಬಲ್ ಏನ್ ಕರೀತಾರೆ ಅಂದ್ರೆ ಒಂದು ಸ್ತ್ರೀಗೆ ಏನ್ ಮಾಡ್ತಾರೆ ಕಂಪೇರ್ ಮಾಡಿ ಅಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಮಾತಾಡ್ತಾ ಇದ್ರು. ಹಂಗಿರ್ಬೇಕಾರೆ ಬೈಬಲ್ ನಲ್ಲಿ ಏನ್ರಿ ಸ್ತ್ರೀ ಅಂತ ಹೇಳ್ಬೇಕ್ರೆ ಶುದ್ಧ ಕನ್ಯೆ ಅಂತಿರಂತ ಸಭೆಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಒಂದು ಸ್ತ್ರೀಗೆ ಹೇಳ್ತಾ ಇದ್ರ ಆ ಒಂದು ಸಭೆ ಆದಿಲ್ಲಿರೋಂಥ ಸಭೆ ಹೆಂಗಪ್ಪ ಇತ್ತು ಅಂದ್ರೆ ಸೂರ್ಯನ ದರ್ಶಕೊಂಡಿತ್ತಂತೆ ಚಂದ್ರ ಮೇಲೆ ನಿಂತ್ಕೊಂಡಿತ್ತಂತೆ ಅದರ. ಹಂಗಾರೆ ಬೈಬಲ್ ಅಲ್ಲಿ ಸೂರ್ಯ ಅಂದೇನೋ ಚಂದ್ರ ಅಂದೇನೋ ಅಂತಂದ್ರೆ ಚಂದ್ರನಿಗೆ ಸ್ವಂತ ಬೆಳಕಿಲ್ಲ, ಚಂದ್ರ ಆಕ್ಚುಲಿ ಬಂದ್ಬಿಟ್ಟು ನೆರಳು. ಸೂರ್ಯನ ನೆರಳು ಏನ್ ಮಾಡ್ತಾನೆ, ಸೂರ್ಯನ ಬೆಳಕನ್ನ ಏನ್ ಮಾಡ್ತಾನೆ, ಪ್ರತಿಬಿಂಬಿಸ್ತಾನೆ. ಇದು ಏನಕ್ಕೆ ಛಾಯೆ ಅಂತಂದ್ರೆ, ಏನ್ರೀ ಬೈಬಲ್ನಲ್ಲಿ ಸೂರ್ಯ ಅಂತಂದ್ರೆ ಹೊಸ ಒಡಂಬಡಿಕೆ, ಚಂದ್ರ ಅಂದ್ರೆ ಹಳೆ ಒಡಂಬಡಿಕೆ. ಹಳೆ ಒಡಂಬಡಿಕೆಯಲ್ಲಿ ಬರ್ದಿರೋದೆಲ್ಲ ಏನಾಗಿದೆ, ಛಾಯಾಗಿದೆ. ಆ ನಿಜ ಸ್ವರೂಪ ಎಲ್ಲಿ ಅಂತಂದ್ರೆ ಹೊಸ ಒಡಂಬಡಿಕೆ ಬರೋದ ವಿಚಾರ ನಾವು ಕಳೆದ ವಾರ ನೋಡಿದಲ್ಲ, ಅಬ್ರಹಾಮ್ ಗಿರಂತ ಮೂರು ಹೆಂಡತಿಯರು, ಆಮೇಲೆ ಅಬ್ರಹಾಮ್ ಮತ್ತೆ ಈಸಾಕಿನ ಒಂದು ಜೀವನ ಚರಿತ್ರೆ ನೋಡಲ್ಲ. ಅದಕ್ಕೆ ಬೈಬಲ್ ನೋಡ್ಬೇಕ್ರೆ ಸೂರ್ಯ ಮತ್ತೆ ಚಂದ್ರ ಅಂತ ಹೇಳ್ಬೇಕ್ರೆ ಏನ್ರಿ ಹಳೆ ಒಡಂಬಡಿಕೆ ಮತ್ತೆ ಹೊಸ ಒಡಂಬಡಿಕೆ. ಈ ಒಂದು ಅಸ್ಥಿಭಾರದ ಮೇಲೆ ಸಭೆ ಏನಾಗಿರೋದು ನಿಂತಿರೋದು, ಎಫಿಷಿಯನ್ಸ್ ಬಂದಂತ ಪತ್ರಿಕೆ ಎರಡನೇ ಅಧ್ಯಾಯ 20ನೇ ವಚನ, ಎಫಿಷಿಯನ್ಸ್ 2:20 ನೋಡಿ.
ಅಪೊಸ್ತಲರು ಪ್ರವಾದಿಗಳು ಎಂಬ ಅಸ್ಥಿವಾರದ ಮೇಲೆ ನೀವು ಮಂದಿರದ ಉಪಾಧಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ.
ನೋಡ್ರ ಇದು ಈ ಒಂದು ಅಸ್ಥಿವಾರದ ಮೇಲೆ ಏನಾಗಿರುತ್ತೆ ಕಟ್ಟಲ್ಪಟ್ಟಿದ್ದೀರಿ ಅಂತ ಹೇಳ್ತಾರೆ ಯಾರೋ ಸಭೆ ಅಲ್ವರ. ಅದಕ್ಕೆ ಆ ಒಂದು ಸಭೆಗೆ ಏನಪ್ಪ ಇತ್ತು ಅಂದ್ರೆ ತಲೆ ಮೇಲೆ 12 ನಕ್ಷತ್ರಗಳು ಅಂತ ಇದು ಕಿರೀಟ ಐತೆ ಅಂತ ಹೇಳಿದ್ರ. ಏನಿದು 12 ನಕ್ಷತ್ರ ಇರುವಂತ ಕಿರೀಟ ಅಂತ ನೋಡ್ಬೇಕಾದ್ರೆ ಏನ್ರಿ ಸಭೆ ಅಂತ ಹೇಳ್ಬೇಕ, ಸಭೆಗೆ ಎಷ್ಟು ಜನ ಅಪೊಸ್ತಲರು ಅಂತ ನೋಡ್ದ ಅಂದ್ರೆ 12 ಜನ ಅಪೊಸ್ತಲರು. ಅಂದ್ರೆ ಈ 12 ಜನ ಅಪೊಸ್ತಲರು ಏನಕ್ಕೆ ಸ್ಟಾರ್ ಆಗಿ ಕಂಪೇರ್ ಮಾಡ್ತಾರೆ ಅಂದ್ರೆ ಅವರ ಆತ್ಮಿಕ ಲೀಡರ್ಸ್ಗಳು, ಅವರ ಸತ್ಯನ ಅಂದ ಆದಿ ಸಭೆಯಲ್ಲಿ ಆತ್ಮಿಕವಾಗಿ ಅದರ ತುಂಬಾ ಎಚ್ಚೆತ್ತಾಗಿ ಸಭೆ ನಡೆಸಿದ ಯಾರು ಅಂದ್ರೆ ಈ 12 ಜನ 12 ತರ ಅಪೊಸ್ತಲರು ನಕ್ಷತ್ರ ತರ ಇದ್ದಿ ಸಭೆ ಏನ್ ಮಾಡ್ದ ಅಲ್ಲಿ ಮೊದಲು ಸ್ಥಾಪನೆ ಮಾಡುದು ಅಲ್ವರ. ಇವಾಗ ಅದಕ್ಕೆ ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ಸ್ಪೋರ್ಟ್ಸ್ ಸ್ಟಾರ್ ಇದ್ದಾರೆ, ಫಿಲಮ್ ಫೀಲ್ಡ್ ಅಲ್ಲಿ ಇದ್ದಾರೆ ಫಿಲಮ್ ಸ್ಟಾರ್ಸ್ ಇದ್ದಾರೆ ಅದರ ಅದೇ ತರ ನೋಡ್ಬೇಕ್ರೆ ಬೈಬಲ್ ಫೀಲ್ಡ್ ಅಲ್ಲಿ ಇರೋ ಅಂತ ಏನ್ರಿ ಅಪೊಸ್ತಲರು ಏನಾಗಿದ್ದಾರೆ ಅಂದ್ರೆ ಏನ್ರಿ ಬಿಬ್ಲಿಕಲ್ ಸ್ಟಾರ್ಸ್, ಅದರ ರಿಲಿಜಿಯಸ್ ಲೀಡರ್ಸ್, ಅದರ ಆ ಧಾರ್ಮಿಕ ವಿಚಾರದಲ್ಲಿ ನಡೆಸಂತ ಒಂದು ಲೀಡರ್ಸ್ಗಳಿಗೆ ಸತ್ಯವೇದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಸ್ಟಾರ್ಸ್ ಕಂಪೇರ್ ಮಾಡ್ತಾರೆ. ಅದರ ಎರಡು ವಚನ ಓದೋಣ, ಡಾನಿಯಲ್ 12:3, ಆಮೇಲೆ ಯೂತ ಬದಂತ ಪತ್ರಿಕೆ 13ನೇ ವಚನ, ಡ್ಯಾನಿಯಲ್ 12:3 ಅಂಡ್ ಬುಕ್ ಆಫ್ ಜೂಡ್ ವರ್ಸ್ 13.
ನಿತ್ಯ ತಿರಸ್ಕಾರಗಳನ್ನು ಅನುಭವಿಸುವರು, ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು, ಬಹು ಜನರನ್ನು ಸದರ್ಮಿಗಳನ್ನಾಗಿ ಮಾಡುವವರು ಯುಗ ಯುಗಾಂತರಗಳಲ್ಲಿಯೂ ನಕ್ಷತ್ರಗಳ ಹಾಗೆ ಹೊಳೆಯುವರು.
ನೋಡ್ರ ಯುಗ ಯುಗಾಂತರಗಳಲ್ಲಿ ನಕ್ಷತ್ರ ಹಾಗೆ ಏನ್ ಮಾಡ್ತಾರೆ ಹೊಳಿತಾರೆ. ಅದರ ಏನ್ರಿ ಅದರ ಯಾರಿದ್ದ ಇದು ಫ್ಯೂಚರ್ ಅಲ್ಲಿ ಸಭೆ ಅದರ ಕ್ರಿಸ್ತನ ಏನ್ ಮಾಡ್ತಾರೆ ನಕ್ಷತ್ರ ತರ ಪ್ರಕಾಶವಾಗಿರ್ತಾರೆ ಅಂತದ್ರ. ಅದಕ್ಕೆ ಇನ್ನೊಂದು ವಚನ ಓದಿಂತೀನಿ ನೋಡೋಣ ಏನ್ರಿ ಬುಕ್ ಆಫ್ ಜೋಡ್ ವರ್ಸ್ 13, ಬುಕ್ ಆಫ್ ಜೋಡ್ ವರ್ಸ್ 13.
ಸ್ವಂತ ಅವಮಾನವೆಂಬ ನೊರೆಯನ್ನು ಕಾರುವ ಸಮುದ್ರದ ಹುಚ್ಚು ತೆರೆಗಳು ಆಗಿದ್ದಾರೆ, ಅಲೆಯುವ ನಕ್ಷತ್ರಗಳಾದ ಇವರ ಪಾಲಿಗೆ ಕಾರ್ಗತ್ತಲೆಯು ಸದಾಕಾಲ ಇಟ್ಟಿರುವುದು.
ನೋಡ್ರ ಎಂತ ನಕ್ಷತ್ರಗಳು ಅಂತಂತೆ ಅದರ ವಂಡರಿಂಗ್ ಸ್ಟಾರ್ಸ್, ಅದರ ವ್ಯಾಂಡರಿಂಗ್ ಸ್ಟಾರ್ಸ್. ಅದರ ಇವ್ರು ಯಾರು ಅಂದ್ರೆ ಸುಳ್ಳು ಬೋಧಕರು, ಬೈಬಲ್ ನಲ್ಲಿ ಫಾಲ್ಸ್ ಲೀಡರ್ಸ್ ಟ್ರೂ ಲೀಡರ್ಸ್ ಇವ್ರಿಬ್ರಿಗೆ ಏನ್ ಮಾಡ್ತಾರೆ ನಕ್ಷತ್ರಕ್ಕೆ ಕಂಪೇರ್ ಮಾಡ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಸಭೆಗೆ ಒಂದು ಕಿರೀಟ ತರ ಇದ್ದಿದ್ದು ಎಷ್ಟಪ್ಪ ನಕ್ಷತ್ರ ಅಂತ ನೋಡ್ಬೇಕ್ರೆ 12 ನಕ್ಷತ್ರಗಳು ಯಾರಂದ್ರೆ ಅದು 12 ಜನ ಅಪೊಸ್ತಲರು. ಸೊ ಆದಿ ಸಭೆ ಹೆಂಗಿತ್ತು ಅಂತಂದ್ರೆ ಒಂದು ಪರಿಶುದ್ಧವಾಗಿರೋಂತ ಒಂದು ಕನ್ಯೆ ತರ ಶುದ್ಧವಾಗಿ ಏನಾಗಿತ್ತು ಇದಿತ್ತು. ಅದರ ನೆಕ್ಸ್ಟ್ ಏನ್ ನೋಡ್ತೀರಿ ಅಂತಂದ್ರೆ ಆ ಒಂದು ಸಭೆ ಏನಾಗುತ್ತೆ ಗರ್ಭವತಿಯಾಗಿ ಪ್ರಸವ ವೇದನೆ ಪಡ್ತಾ ಇಲ್ಲ ಅಂತೆ. ಅದರ ಎರಡನೇ ವಚನ ಓದಿಷ್ಟು ಅಂತೀನಿ, ಪ್ರಕಟಣೆ 12:2-3, ಪ್ರಕಟಣೆ 12ನೇ ಅಧ್ಯಾಯ 2:3.
ಆಕೆಯು ಗರ್ಭಿಣಿಯಾಗಿದ್ದು ಪ್ರಸವ ವೇದನೆಯಿಂದ ಸಂಕಟ ಪಡುತ್ತಾ ಕೂಗುತ್ತಿದ್ದಳು. ಪರಲೋಕದಲ್ಲಿ ಮತ್ತೊಂದು ಲಕ್ಷಣವು ಕಾಣಿಸಿತು, ಅದೇನೆಂದರೆ ಕೆಂಪಾದ ಮಹಾಘಟ ಸರ್ಪವಿತ್ತು, ಅದಕ್ಕೆ 7 ತಲೆಗಳು 10 ಕೊಂಬುಗಳು ಇದ್ದವು.
ನೋಡ್ರ ಏನಂತಾರೆ ಅದು ಸ್ತ್ರೀ ಅಂದ್ರೆ ಕಷ್ಟ ಸಂಕಟ ಪಟ್ಟು ಪ್ರಸವ ವೇದನೆ ಪಡ್ತಾ ಇದ್ಲಂತೆ. ಅದ್ರ ಹಂಗಾದ್ರೆ ಪ್ರಸವ ವೇದನೆ ಪಡ್ತಾ ಏನ್ ಮೀನಿಂಗು ಹಂಗಾರೆ ಆ ಸ್ತ್ರೀ ಏನಾಗಿರ್ಬೇಕು ಗರ್ಭವತಿ ಆಗಿರ್ಬೇಕು. ಹಂಗಾರೆ ಏನಪ್ಪ ಗರ್ಭವತಿ ಆಗ್ಬಿಡ್ತು ಅಂದ್ರೆ ಏನ್ರಿ ಸಭೆ ಯೇಸು ಕ್ರಿಸ್ತ ಎರಡನೇ ಬರೋಕೆ ಬರೋದಕ್ಕಿಂತ ಮುಂಚೆನೆ ಏನ ಗರ್ಭವತಿ ಆಗೋಯ್ತಾ ಅಂತಂದ್ರೆ ಏನ್ ಗೊತ್ತಾ ಮೀನಿಂಗು ಸಭೆ ಒಳಗಡೆ ಬೆಳಿಬಾರ್ದಾಗಿರಂತ ಒಂದು ವಸ್ತು ಏನಾಗ್ತದೆ ಗುಪ್ತವಾಗಿ ಬೆಳೀತಾ ಇದೆ ಅಲ್ವರ. ಯಾವ ತರ ಒಂದು ಬೆಳೀತಾ ಇದೆ ಅಂದ್ರೆ ಪ್ರಸವ ವೇದನೆ ಪಟ್ಟಿ ಏನ್ರಿ ಇದರಿಂದ ಹೊರಗಡೆ ಬರ್ಬೇಕು ಅಂತ ಏನ್ ಮಾಡ್ತಾರೆ ತುಂಬಾ ಪ್ರಯಾಸ ಪಡ್ತಾ ಇದ್ದಂತೆ ಅಲ್ವರ. ಆ ಸಂದರ್ಭದಲ್ಲಿ ಏನ್ರಿ ಈ ಒಂದು ಕೂಸನ್ನು ಅದರ ಏನ್ರಿ ಆ ಒಂದು ತಾಯನ್ನು ಸ್ತ್ರೀಯನ್ನು ನುಂಗಲು ಯಾರತ್ತ ಕಾಯ್ತಾ ಇದ್ರಂತಲ್ಲಿ ಅದರ ಒಂದು ಘಟ ಸರ್ಪ. ಆ ಘಟ ಸರ್ಪ ಎಷ್ಟು ತಲೆಗಳು ಇತ್ತು ಅಂತ ನೋಡ್ತೀರಿ? ಹಾ, ಏಳು ತಲೆಗಳು, ಏಳು ತಲೆಗಳ ಮೇಲೆ ಏಳು ಮುಕುಟಗಳು. ಆಮೇಲೆ ತಲೆ ಮೇಲೆ ಎಷ್ಟಿತ್ತಂತೆ ಕೊಂಬುಗಳು ಏನ್ರಿ? 10 ಕೊಂಬುಗಳಿರುತ್ತೆ ಅಲ್ವರ. ಅಂದ್ರೆ ಈ ಒಂದು ಸ್ತ್ರೀ ಯಾರು ಅದರ ಅಂತ ನೋಡಿದ್ರೆ ಸಭೆ ಅಂತ ನೋಡಿದ್ರೆ, ಅಂದ್ರೆ ಈ ಘಟ ಸರ್ಪ ಅಂದ್ರೆ ಯಾವುದು ಅದರ? ನಾವು ಇದೇ ತರ ಏನ್ರಿ ಈ ಘಟ ಸರ್ಪದ ಬಗ್ಗೆ ತಲೆ ಮೇಲೆ 10 ಕೊಂಬಿರೋಂತ ಒಂದು ಘಟ ಸರ್ಪ, 10 ಕೊಂಬಿರೋಂತ ಮುರುಘನ ನಾವು ಬೇರೆ ಎಲ್ಲಾರು ಓದಿದ್ದೀರಾ? ಯಾರಿಗಾರ ಜ್ಞಾಪ ಇದೆಯಾ? ಚೆನ್ನಾಗಿ ಜ್ಞಾಪಿಸ್ಕೊಳ್ಳಿ. ಎಸ್, ದಾನಿಯಲ್ಲ ಬಂದಂತ ಒಂದು ಪ್ರವಾದನೆ ಗ್ರಂಥದಲ್ಲಿ ನಾವು ಏನ್ ಮಾಡಿದಿರಿ ಅದನ್ನ ಸ್ಪಷ್ಟವಾಗಿ ನೋಡಿದ್ವಿ. ಅದರ ದಾನಿಯಲ್ಲ ಬಂದಂತ ಗ್ರಂಥದಲ್ಲಿ ನೋಡ್ಬೇಕ್ರೆ ಏನ್ರಿ ಅಲ್ಲಿ 4 ಮೃಗಗಳನ್ನ ನೋಡಿಸ್ತಾರೆ. 4ನೇ ಮೃಗ ಎಲ್ಲಾ ಮೃಗಗಳಕ್ಕಿಂತ ವಿಲಕ್ಷಣವಾಗಿತ್ತು, ತುಂಬಾ ವಿಚಿತ್ರವಾಗಿತ್ತು, ಭಯಂಕರವಾಗಿತ್ತು ಅಂತ ಹೇಳ್ತಾರ. ಅದು ಎದುರಿಸುವಂತದ್ದಾಗಿತ್ತು ಅಂತ ಹೇಳ್ತಾರೆ. ಈ 4 ಮೃಗಗಳು 4 ರಾಜ್ಯಗಳಿಗೆ ಏನ್ ಮಾಡ್ತಾರೆ ಅಲ್ಲಿ ಹೋಲಿಕೆ ಆಗ್ತಾರೆ. ಅದರ ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳ ನೋಡ್ಬೇಕಾದ್ರೆ ಏನ್ರಿ ಅಲ್ಲಿ ನೋಡೋದು ಯಾವ ರಾಜ್ಯ ಅಂತಂದ್ರೆ 4ನೇ ಮೃಗ ಅಂತಂದ್ರೆ ರೋಮ್ ರಾಜ್ಯ ಅಲ್ವರ. ಹಂಗಾರೆ ಈ ಒಂದು ಸ್ತ್ರೀಯ ಮುಂದೆ ಏನ್ರಿ ಆ ಸ್ತ್ರೀಯನ್ನ ನುಂಗ್ಬೇಕು, ಆ ಮಗುನ ನುಂಗ್ಬೇಕು ಅಂತ ಅಂದ್ಬಿಟ್ಟು ಕಾಯ್ತಾ ಇದ್ದಿದ್ದು ಯಾವ ರಾಜ್ಯ ಅಂತಂದ್ರೆ ರೋಮ್ ರಾಜ್ಯ. ಅಂದ್ರೆ ಆದಿ ಸಭೆಗೆ ಭಯಂಕರ ಹಿಂಸೆ ಕೊಟ್ಟು ಉಪದ್ರವನ್ನ ಕೊಟ್ಟು ಸಭೆನೇ ಸಂಪೂರ್ಣವಾಗಿ ನಾಶ ಮಾಡ್ಬೇಕು ಅಂತ ಕಾಯ್ತಾ ಇದ್ದಿದ್ದು ರಾಜ್ಯ ಯಾವ ರಾಜ್ಯ ಅಂತಂದ್ರೆ ರೋಮ್ ರಾಜ್ಯ ಅಲ್ರ. ಅದಕ್ಕೆ ನೋಡ್ರಿ ನೆಕ್ಸ್ಟ್ ಏನಾಯ್ತದೆ ಮುಂದಕ್ಕೆ ಹೋದ ಅಂತೀನಿ ಎಲ್ಲಿ ಅಂತಂದ್ರೆ ವಚನ 4 ಪ್ರಕಟಣೆ 12ನೇ ಅಧ್ಯಾಯ ವಚನ 4.
ಅದರ ಬಾಲವು ಆಕಾಶಗಳಲ್ಲಿರುವ ನಕ್ಷತ್ರಗಳೊಳಗೆ 3ರಲ್ಲೊಂದು ಭಾಗವನ್ನು ಎಳೆದು ಭೂಮಿಗೆ ಬಿಟ್ಟಿ ಹಾಕಿತು.
ನೋಡ್ರ ಆ ಒಂದು ಕೆಂಪಾದ ಘಟ ಸರ್ಪ ತನ್ನ ಬಾಳದೊಳಗೆ ಅಂದ್ರೆ ಆಕಾಶದಲ್ಲಿ 3ರಲ್ಲಿ 1 ಪಾಲು ನಕ್ಷತ್ರನ ಕೆಳಗೆ ಏನ್ ಮಾಡ್ತಂತೆ ಹಾಕಿತು ಅಂತ ಹೇಳ್ತಾರ. ಅಂದ್ರೆ ಇದೇನ್ ಅರ್ಥ ಇದು ಅಲ್ಲ, ಈ ಒಂದು ಕೆಂಪಾದ ಘಟ ಸರ್ಪ ಆಕಾಶದಿಂದ ನಕ್ಷತ್ರದಲ್ಲಿ 3ರಲ್ಲಿ 1 ಭಾಗನ ಕೆಳಗೆ ತಂದ್ಬಿಟ್ಟು ಒಂದು ಮೀನಿಂಗ್ ಏನು? ಇವಾಗ ನಾವು ನೋಡಿದಿರಿ, ಇವಾಗ ತಾನೇ ನೋಡಿದ್ರಿ ಆಕಾಶನೇ ಮೀನಿಂಗು. ಆಕಾಶ ಅಂದ್ರೆ ಏನ್ರಿ? ಹಾ, ಪರಲೋಕನೇನೋ, ಹಾ, ದೇವರಿರಂತ ಸ್ಥಳ ಅಲ್ಲ, ಭೂಮಿಗಿರಂತ ವಾಯುಮಂಡಲ. ಸೇತಾನ್ ಎಲ್ಲಿಂದ ಆಳ್ವಿಕೆ ಮಾಡ್ತಾ ಇದ್ದಾನೆ? ಈ ವಾಯುಮಂಡಲದಿಂದ ಆಳ್ವಿಕೆ ಮಾಡ್ತಾನೆ. ಹೆಂಗಳಪ್ಪ ಆಳ್ವಿಕೆ ಮಾಡ್ತಾ ಇದ್ದಾನೆ ಅಂದ್ರೆ ರಿಲಿಜಿಯಸ್ ಮತ್ತೆ ಪೊಲಿಟಿಕಲ್ ಅದರ ಇವೆರಡನ್ನು ಇಟ್ಕೊಂಡು ಏನ್ ಮಾಡ್ತಾನೆ, 2 ಪವರ್ಗಳನ್ನ ಇಟ್ಕೊಂಡು ಭೂಲೋಕದಲ್ಲಿ ಮಾಡ್ತಾನೆ. ಇವತ್ತು ಆಳ್ವಿಕೆ ಮಾಡ್ತಾ ಇದ್ರ ಅದಕ್ಕೆ ನೋಡ್ಬೇಕ್ರೆ ಇಲ್ಲಿ ಹೆವೆನ್ ಅಂತ ಹೇಳ್ಬೇಕಾದ್ರೆ ಏನಪ್ಪ ಮೀನಿಂಗ್ ಅಂದ್ರೆ ರಿಲಿಜಿಯಸ್ ರೂಲಿಂಗ್ ಪವರ್, ಸಿವಿಲ್ ರೂಲಿಂಗ್ ಪವರ್, ಪೊಲಿಟಿಕಲ್ ಪವರ್ ಇದನ್ನೇ ಇಟ್ಕೊಂಡು ಅವನ್ ಏನ್ ಮಾಡ್ತಾ ಇದ್ದಾನೆ ಅವನು ಆಳ್ವಿಕೆ ಮಾಡ್ತಾ ಇದ್ದಾನೆ ಅಂತ ಅಂದ್ರೆ ಅದ್ ನೋಡ್ಬೇಕಾರೆ ಇಲ್ಲಿ ಆಳ್ವಿಕೆ ಮಾಡ್ಬೇಕಾರೆ ಆ ಟೈಮಲ್ಲಿ ಆಕಾಶ ಮಂಡಲದಲ್ಲಿ ಯಾರಪ್ಪ ಇದ್ರು ಅಂತ ನೋಡ್ಬೇಕಾರೆ ಏನ್ರಿ ನಕ್ಷತ್ರಗಳಲ್ಲಿ 3 ಪಾಲಿತ್ತಂತೆ. ಇದೇನಿದೆ 3 ಪಾಲು ನಕ್ಷತ್ರಗಳಲ್ಲಿ ಅಂತ 3 ಪಾಲು ಏನಿದು ಅಂತ ನೋಡ್ಬೇಕಾರೆ ನಮ್ಗೆ ಚೆನ್ನಾಗ್ ಗೊತ್ತು ಅಲ್ರ. ಬೈಬಲ್ನಲ್ಲಿ ನಕ್ಷತ್ರ ಅಂತ ಹೇಳ್ಬೇಕಾರೆ ನಾವೇನಂತ ನೋಡಿದ್ರಿ ರಿಲಿಜಿಯಸ್ ಲೀಡರ್ಸ್ ಅದರ ರಿಲಿಜಿಯಸ್ ಲೀಡರ್ಸ್. ಹಂಗಂದ್ರೆ ಆ ಕಾಲದಲ್ಲಿ ಏನ್ರಿ ವಾಯುಮಂಡಲದಲ್ಲಿ ಆತ್ಮಿಕ ಒಂದು ವಿಚಾರಗಳಲ್ಲಿ ಲೋಕದಲ್ಲಿ ಇರೋಂತ ಒಂದು ಧರ್ಮಗಳು ಯಾವುದು ಅಂತ ನೋಡ್ದ ಅಂತಂದ್ರೆ 3 ಮತಗಳೇನಾಗಿತ್ತು ಅಲ್ಲಿ ಇತ್ತು ಅಲ್ಲರ. ಸರಿ ನೋಡ್ಬೇಕ್ರೆ ಆ 3 ಮತಗಳು ಯಾವ್ದಪ್ಪ ಅಂತ ನೋಡ್ಬೇಕ್ರೆ ಮೊದಲನೇದಾಗಿ ಏನ್ರಿ ನೋಡ್ಬೇಕಾರೆ ಒಂದು ಯಹೂದ್ಯರ ಧರ್ಮ ಇತ್ತು, ಯಹೂದ್ಯರ ಮತ ಇತ್ತು. ಅದ್ರಲ್ಲಿ ಏನಾಗಿದ್ರು ಲೀಡರ್ಸ್ ಗಳಿದ್ರು, ಫರಿಸಿಯರು, ಸದಿಶಿಯರು, ನ್ಯಾಯಶಾಸ್ತ್ರಿಗಳು ಎಲ್ಲ ಹೆಂಗಿದ್ರಂತೆ ಅವರೆಲ್ಲ ಜೂಯಿಷ್ ರಿಲಿಜಿಯಸ್ ಸ್ಟಾರ್ಸ್. ಆಮೇಲೆ ಕ್ರಿಶ್ಚಿಯನ್ಸ್ ಕೂಡ ಇದ್ರು. ಕ್ರಿಶ್ಚಿಯನ್ಸ್ ಅಲ್ಲಿ ಯಾರಿದ್ದು ಅಪೋಸ್ಟಲ್ಸ್ ಹೆಂಗಿದ್ರಂತೆ 12 ನಕ್ಷತ್ರಗಳ ಕಿರೀಟಗಳು ತೆಗೆದಂತ ಅಪೋಸ್ಟಲ್ಸ್ ಬಿಟ್ಟು ಸ್ಟೀಫನ್ ಅದರ ಇನ್ನ ಅನೇಕ ಒಂದು ದೂ ಏನ್ರೆ ಅಪೋಸ್ಟಲ್ ಪೌಲು ಇವರೆಲ್ಲ ಏನಾಗಿರುತ್ತೆ ಇನ್ನ ಅನೇಕ ಒಂದು ಶಿಷ್ಯನ್ಗಳು ಏನಾಗಿದ್ದಂತೆ ಅಲ್ಲಿ ಸಭೆಯಲ್ಲಿ ಒಂದು ರಿಲಿಜಿಯಸ್ ಸ್ಟಾರ್ಸ್ ತರ ಇದ್ರು. ಅದರ ಅದು ಮಾತ್ರ ಅಲ್ಲ ಏನ್ರಿ ಇನ್ನೊಂದು ಧರ್ಮ ಕೂಡ ಇತ್ತು, ಪೇಗನ್ ಧರ್ಮ. ಏನಪ್ಪ ಇದು ಪೇಗನ್ ಧರ್ಮ ಅಂತಂದ್ರೆ ರೋಮ ಒಂದು ಮತ ಅಂತ ಬಿಟ್ಟಿತ್ತು ಅದರ. ರೋಮರ್ ಎಲ್ಲರೂ ಕ್ರೈಸ್ತವರಿಗೆ ಕನ್ವರ್ಟ್ ಆಗೋದಕ್ಕಿಂತ ಮುಂಚೆ ರೋಮರ್ದ ಒಂದ್ ಏನಿತ್ತು ಒಂದು ಧರ್ಮ ಇತ್ತು, ಆ ಧರ್ಮಕ್ಕೆ ಏನಪ್ಪ ಹೆಸರು ಅಂದ್ರೆ ಪೇಗನ್ ಧರ್ಮ ಅಂತ ಅದರ. ಈ ಒಂದು 3 ಮತಗಳು ವಾಯುಮಂಡಲದಲ್ಲಿ ಇತ್ತು. ಈ ಒಂದು ವಾಯುಮಂಡಲಿರಂತ ಸೇತಾನು ಈ 3 ಧರ್ಮಗಳ ಮುಖಾಂತರ ಲೋಕದಲ್ಲಿ ಮಾಡ್ತಾ ಇದ್ದವನು ಅವನ ಆಳ್ವಿಕೆ ಮಾಡ್ತಾ ಇದ್ದ. ಈ 3 ನಕ್ಷತ್ರಗಳಲ್ಲಿ ಯಾವುದೋ ಒಂದು ನಕ್ಷತ್ರಕ್ಕೆ ಏನ್ ಮಾಡ್ತಂತೆ ರೋಮ್ ರಾಜ್ಯ ಹಿಂಸೆ ಕೊಡ್ತಂತ. ಅದರ ಇವಾಗ ನೀವು ವ್ಯವಸ್ಥೆ ಮಾಡಿದ್ರಿ, ರೋಮ್ ರಾಜ್ಯ ಯಾವ ಒಂದು ಧರ್ಮಕ್ಕೆ ಹಿಂಸೆ ಕೊಡ್ತೋ, ಯಹೂದ್ಯರು ಕೊಡ್ತಾ, ಕ್ರೈಸ್ತವ್ರು ಕೊಡ್ತಾ, ಅಥವಾ ತಮ್ಮ ಒಂದು ಮತದಲ್ಲಿರುವಂಥ ಜನಗಳಿಗೆ ಕೊಟ್ರ ಅಂತಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತು ಅವ್ರು ಕೊಟ್ಟಿದ್ದ ಹಿಂಸೆ ಯಾರಂದ್ರೆ ಕ್ರೈಸ್ತವ್ರಿಗೆ. ಅದ್ ಹೇಳ್ಬೇಕಾದ್ರೆ ಡಯೋಕ್ಲೇಶನ್ ಪೀರಿಯಡ್ ಅಲ್ಲಿ 10 ಇಯರ್ಸ್ ಏನ್ ಮಾಡ್ತಾನೆ, ಟೋಟಲ್ ಕ್ರಿಶ್ಚಿಯನ್ಸ್ ಒಬ್ರು ಇರ್ಬಾರ್ದು ಅಂದ್ಬಿಟ್ಟು ಎಲ್ಲಾರನ್ನೂ ಸಾಯ್ಸಾಕಿ ಅಂತಂದ್ಬಿಟ್ಟು ಭಯಂಕರವಾಗಿ ಏನ್ ಮಾಡ್ತಾನ ಪ್ರಮಾಣನ ಕೊಡ್ತಾನೆ. ನಾವೆಲ್ಲ ಪ್ರಕಟಣೆ ಪುಸ್ತಕದಲ್ಲಿ 2ನೇ ಅಧ್ಯಾಯದಲ್ಲಿ ಏನ್ ಮಾಡಿದಿರಿ, ಸಭೆಗಳ ವಿಚಾರದಲ್ಲಿ ಓದ್ಬೇಕಾದ್ರೆಲ್ಲ ಸ್ಪಷ್ಟವಾಗಿ ಓದಿದಿರಿ. ಅದರ ಅದ್ ನೋಡ್ಬೇಕ್ರೆ ಈ ಒಂದು ನಕ್ಷತ್ರ ಅಂತ ಒಂದು ಭಾಗದ ನಕ್ಷತ್ರನ ಅಂದ್ರೆ ಕ್ರಿಶ್ಚಿಯನ್ಸ್ ಅಲ್ಲಿರುವಂತಹ ಅನೇಕ ಮುಖ್ಯವಾಗಿರುವಂತಹ ಲೀಡರ್ಸ್ಗಳನ್ನ ಹಿಂಸೆ ಕೊಟ್ಟು ಅದರ ಉಪದ್ರವಗಳ ಮುಖಾಂತರ ಮರಣನ ಅವ್ರಿಗೆ ಕೊಡೋದ್ ಮುಖಾಂತರ ಅದರ ಡೆತ್ ಅದರ ಮುಖಾಂತರ ಏನ್ ಮಾಡೋದಂದ್ರೆ ಕಂಪ್ಲೀಟ್ ಏನ್ರಿ ಆ ಕ್ರಿಶ್ಚಿಯಾನಿಟಿನೇ ಅಲ್ಲಿರುವಂತ ಲೀಡರ್ಸ್ ಗಳನ್ನ ಏನ್ ಮಾಡಿದ್ರು ಕಂಪ್ಲೀಟ್ ಆಗಿ ಅವ್ರ ಮರಣಕ್ಕೆ ಏನ್ ಮಾಡಿದ್ರು ಅವರು ಒಪ್ಪಿಸ್ ಕೊಟ್ಟರು. ಅದರ ಈ ರೀತಿ ಇರ್ಬೇಕಾದ್ರೆ ಅಲ್ಲಿ ಏನಾಯ್ತು ಅಂತ ನೋಡ್ತೀವಿ ನಾವು, ಮೂರಲ್ಲೊಂದಿ ಭಾಗನ ಕೆಳಗಡೆ ತಳ್ಳಿ ಆಮೇಲೆ ಏನ್ ಮಾಡ್ತಂತೆ ಘಟ ಸ್ವಲ್ಪ ಅದರ ನೋಡಿ ಇನ್ನೊಂದ್ಸಿ ವಚನ ಓದಿ, 4ನೇ ವಚನ ಓದಿ, ಪ್ರಕಟಣೆ 12:4.
ಅದರ ಬಾಲವು ಆಕಾಶದಲ್ಲಿರುವ ನಕ್ಷತ್ರಗಳೊಳಗೆ ಮೂರರಲ್ಲೊಂದು ಭಾಗವನ್ನು ಎಳೆದು ಭೂಮಿಗೆ ಹಾಕಿತು. ಹೆರುತ್ತಿದ್ದ ಆ ಸ್ತ್ರೀಯು ಹೆತ್ತ ಕೂಡಲೇ ಆಕೆಯ ಮಗುವನ್ನು ನುಂಗಿಬಿಡಬೇಕೆಂದು ಆ ಘಟಸರ್ಪವು ಅಲ್ಲೇ ಕಾದುಕೊಂಡಿತ್ತು.
ನೋಡ್ರ ಅಲ್ಲೇ ಕಾದುಕೊಂಡಿತ್ತಂತೆ, ಹೆರ್ತಾರಂತ ಒಂದು ಸ್ತ್ರೀ ಮಗುನ್ನ ಹೆತ್ತಿದ ಕೂಡಲೇ ಇಮ್ಮಿಡಿಯೇಟ್ ಆಗಿ ಏನ್ ಮಾಡ್ಬಿಡಣ ಹಂಗೆ ನುಂಗ್ಬಿಡಣ ಅಂತಂದ್ಬಿಟ್ಟು ಯಾರು ಕಾಯ್ತಾ ಇದಂತೆ, ಘಟ ಸರ್ಪ ಕಾಯ್ತಾ ಇದ್ದೆ. ಹಂಗಾರೆ ಇದ್ಯಾವ್ದು ಇದು ಮಗು, ಇದ್ಯಾವ್ದು ಮಗು ಬಂದ್ಬಿಟ್ಟು ಏನ್ರಿ ಆ ಒಂದು ಸ್ತ್ರೀ ಒಳಗೆ ಬೆಳೀತಾ ಇದ್ದಿದ್ದು ಅಲ್ರ. ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಇದೇನು ಇದು ಕೂಸು ಬೆಳಿಬಾರ್ದಾಗಿರಂತ ಒಂದು ವಸ್ತು ಏನಾಗ್ತಿರಿ ಇವಾಗ ಆ ಸ್ತ್ರೀ ಒಳಗೆ ಬೆಳೀತಾ ಇದೆ. ಅದರ ಆ ಸ್ತ್ರೀ ಅಂತ ಯಾರು ನೋಡಿದ್ರಿ, ಸಭೆ. ಹಂಗ ಸಭೆ ಒಳಗೆ ಬೆಳಿಬಾರ್ದಾಗಿರಂತ ಒಂದು ವಸ್ತು ಯಾವ್ದದು, ಗುಪ್ತವಾಗಿ ಬೆಳೀತಾರಂತ ಒಂದು ವಸ್ತು ಯಾವ್ದು ಅಂತಂದ್ರೆ ಅದೇ ಅಂತಿ ಕ್ರಿಸ್ತು ಏನ್ರಿ ಒಂದು ಅಂತಾರೆ ಒಂದು ಪವರ್ ಅದರ ಆಂಟಿ ಕ್ರೈಸ್ಟ್ ಏನಾಗ್ತದೆ ಸಭೆಯೊಳಗೆ ಗುಪ್ತವಾಗಿ ಏನಾಗ್ತದೆ ಅದು ಅದು ಬೆಳೀತಾ ಇದೆ. ನೋಡಿ ಅಪೋಸ್ತಲ ಪೌಲ್ ಹೇಳ್ತಾರೆ ನೋಡಿರ್ತೀನಿ, 2ನೇ ತಿಸ್ಲೋನಿಕ 2:6-7.
ಈ ಸಂಗತಿಗಳು ಹೇಳಿದ್ದು ಜ್ಞಾಪಕವಿಲ್ಲವೋ? ಇದಲ್ಲದೆ ಆ ಮನುಷ್ಯನು ನೇಮಕವಾದ ಸಮಯದಲ್ಲೇ ಹೊರತು ಬಯಲಿಗೆ ಬರುವುದಕ್ಕೆ ಏನೂ ಅಡಿ ಮಾಡುತ್ತದೋ ಅದು ನಿಮಗೆ ತಿಳಿದೇ ಇದೆ.
ನೋಡ್ರ ಏನೋ ಅಡ್ಡಿ ಮಾಡ್ತಾರಂತೆ, ಅಡ್ಡಿ ಮಾಡ್ತಾರದು ನಿಮ್ಗೇನಾಗಿದೆ ತಿಳಿದಿದೆ. ಹಂಗಾದ್ರೆ ಸಭೆ ಬಂದ್ಬಿಟ್ಟು ಹೊರಗಡೆ ಬಂದ್ಬಿಟ್ಟು ಅಂದ್ರೆ ಯಾವ ಸಭೆ, ಈ ಒಂದು ಗುಪ್ತವಾಗಿ ಕ್ರಿಯೆ ಮಾಡ್ತಾ ಇದೆ ಗೊತ್ತಾ ಅದು ಅಧರ್ಮ ಸ್ವರೂಪನೋ ಇದು ಬಯಲಿಗೆ ಬರೋದಕ್ಕೆ ಏನೋ ಅಡ್ಡಿ ಮಾಡ್ತಾ ಇದ್ದೆ. ಏನಪ್ಪ ಅಡ್ಡಿ ಮಾಡ್ತಾ ಇದ್ದೋ ಅದರ ಅಪೋಸ್ತಲ್ಸು, ಅಪೋಸ್ತಲ್ಸ್ ಎಲ್ಲ ಏನ್ರಿ ಸತ್ಯಲ್ಲಿ ದೃಢವಾಗಿರ್ಬೇಕಾದ್ರೆ ಅವ್ರೆಲ್ಲ ಜೀವಂತವಾಗಿರ್ಬೇಕಾದ್ರೆ ಸಭೆ ಒಳಗಡೆ ಏನೋ ತೊಂದರೆ ಬರದ ರೀತಿಯಲ್ಲಿ ಜಾಗರೂಕತೆ ಏನ್ ಮಾಡ್ತಿದ್ರಲ್ಲಿ ಅಲ್ಲೇ ಕಾಪಾಡ್ತಾರೆ. ಇವರೇ ಏನ್ ಮಾಡ್ತಾ ಇದ್ದು ಸಭೆ ಸತ್ಯಲ್ಲಿ ಸ್ಟ್ರಾಂಗ್ ಆಗಿರೋ ತನಕ ಸಭೆಯೊಳಗೆ ಅಂತ್ಯಕ್ರಿಸ್ತು ಬರೋಕೆ ಸಾಧ್ಯನೇ ಆಗ್ತಾರಲ್ಲ. ಅದಕ್ಕೆ ಹೇಳ್ತಾರಲ್ಲ ಅಪೋಸ್ತಲ ಪೌಲ್ ಹೇಳ್ಬೇಕು ಅದೇ ಅದೇ ಅಧ್ಯಾಯದಲ್ಲಿ ಹೇಳ್ತಾರೆ, ಮೊದಲು ಮತಭ್ರಷ್ಟತೆ ಉಂಟಾಗಿ ನೆಕ್ಸ್ಟ್ ಅಧರ್ಮ ಸ್ವರೂಪ ಏನಾಗ್ಬೇಕು ಬಯಲಿ ಬರ್ಬೇಕು, ಇದಾಗ್ದಿರೋ ಹೊರತು ಏನ್ರಿ ಆ ದಿನ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಹಂಗಾರೆ ಅಧರ್ಮ ಸ್ವರೂಪನು ಆಡಿ ಗುಪ್ತವಾಗಿ ಕೆಲಸ ಮಾಡ್ತಾ ಇರ್ತಾನೆ, ಅವನು ಬಯಲಿಗೆ ಬರ್ಬೇಕು ಅಂದ್ರೆ ಫಸ್ಟ್ ಏನಾಗ್ಬೇಕು ಸಭೆ ಸತ್ಯದ ಏನಾಗ್ಬೇಕು ಅಲ್ಲಿ ಬೀಳ್ಬೇಕು ಅಲ್ರ. ಅದಕ್ಕೆ ವಚನ ಓದಿಷ್ಟ ತೀರ್ಸಲೋನಿಕ ಅಲ್ಲಿ ಮುಂದಕ್ಕೆ ಓದಿಷ್ಟ ನೆಕ್ಸ್ಟ್
ಬಯಲಿಗೆ ಬರುವುದಕ್ಕೆ ಅಡ್ಡಿ ಮಾಡುತ್ತದೋ ಅದು ನಿಮಗೆ ತಿಳಿದೇ ಇದೆ. ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ, ಆದರೆ ಇದುವರೆಗೆ ಅಡ್ಡಿ ಮಾಡುವವನು ತೆಗೆದು ಬಿಡಲ್ಪಡುವ ತನಕ ಅದು ಗುಪ್ತವಾಗಿಯೇ ಇರುವುದು.
ನೋಡ್ರ ಅದು ಗುಪ್ತವಾಗಿ ಇರುವುದು, ಅದು ತೆಗೆದು ಪಟ್ಟ ಮೇಲೆ
ಅವನು ತೆಗೆದು ಬಿಡಲ್ಪಟ್ಟ ಕೂಡಲೇ ಆ ಅಧರ್ಮ ಸ್ವರೂಪನು ಕಾಣಬರುವನು.
ಮಗು ಏನ್ರಿ ತಾಯಿ ಗರ್ಭದಲ್ಲೇ ಇರೋ ತನಕ ಏನಾಗಲ್ಲ ಏನಂತೆ ಹೊರಗಡೆ ಜನಗಳಿಗೆ ಕ್ಲೀನ್ ಆಗಿ ಗೊತ್ತಾಗಲ್ಲ ಅಲ್ವರ. ಅದಕ್ಕೆ ಗುಪ್ತವಾಗಿ ಕೆಲಸ ಮಾಡ್ತಾ ಇರ್ತದೆ, ಜೀವಂತವಾಗಿರ್ತಾರೆ. ಎಲ್ಲಿರ್ತಾರೆ ತಾಯಿ ಗರ್ಭದಲ್ಲಿ ಗುಪ್ತವಾಗಿರ್ತಾರ. ಹೊರಗಡೆ ಬಂದ್ಮೇಲೆ ಏನಾಗುತ್ತೆ ಜನಗಳಿಗೆ ಕ್ಲೀನ್ ಆಗಿ ಗೊತ್ತಾಗತ್ತಲ್ಲ. ಹೊರಗಡೆ ಯಾವಾಗ ಬಂತು ಅಂದ್ರೆ ಆ ಆಕಾಶ ನಕ್ಷತ್ರಗಳಲ್ಲಿ ಮೂರಲ್ಲಿ ಒಂದ್ ಭಾಗನ ಯಾವಾಗ ಕೆಳ ತಳ್ಬಿಟ್ರೋ, ಯಾವಾಗ ಅಪೋಸ್ತಲ್ಸ್ ಎಲ್ಲ ಮರಣದಲ್ಲಿ ಏನ್ರಿ ನಿದ್ರೆ ಹೋಗ್ಬಿಟ್ರೋ, ಅವಾಗ ಸೇತನ್ ಏನಾಯ್ತು ಒಂದು ಒಂದು ಅವಕಾಶ ಸಿಕ್ತು. ಗುಪ್ತವಾಗಿ ಕೆಲಸ ಮಾಡ್ತಾನೆ ಸೇತಾನು, ಇವಾಗ ಬಹಿರಂಗವಾಗಿ ಹೊರಗಡೆ ಬಂದು ಕಾಣ ರೀತಿಯಲ್ಲಿ ಕೆಲಸ ಮಾಡಕ್ಕೆ ಅಂತಂತಲ್ಲಿ ಅವಕಾಶ ಆಯ್ತು ಅಂತ. ಅದಕ್ಕೆ ನೋಡಿರ್ತೀನಿ ಇವಾಗ ಪ್ರಕಟಣೆ 12ನೇ ಅಧ್ಯಾಯದಲ್ಲಿ ನೋಡ್ರಿ ನೆಕ್ಸ್ಟ್ ಏನಾಯ್ತು ಅಂತಂತೀನಿ, 5ನೇ ವಚನ. ಆ ಕೂಸ್ ಬಗ್ಗೆ ಹೇಳ್ತಾ ನೋಡ್ತೀನಿ, ಪ್ರಕಟಣೆ 12ನೇ ಅಧ್ಯಾಯ 5ನೇ ವಚನ.
ಕಾಲಕ್ಕೆ ಜನಾಂಗಗಳನ್ನು ಕಬ್ಬಿಣದ ಕೋಲಿನಿಂದ ಆಳಬೇಕಾದ ಒಂದು ಗಂಡು ಮಗುವನ್ನು ಹೆತ್ತಳು. ಆ ಕೂಸು
ಓದಿ ಓದಿ ಓದಿ.
ಆ ಕೂಸು ಪಕ್ಕನೆ ದೇವರ ಬಳಿಗೂ ಆತನ ಸಿಂಹಾಸನದ ಬಳಿಗೂ ಎತ್ತಲ್ಪಟ್ಟಿತು. ಆ
ಓಕೆ
ಸ್ತ್ರೀಯು
ಅಲ್ವಾ,
ಅರಣ್ಯಕ್ಕೆ ಓಡಿ ಹೋದಳು.
ಥ್ಯಾಂಕ್ ಯು ಸ್ಟಾರ್. ಸರಿ ನೋಡ್ಬೇಕ್ರೆ ಏನ್ರಿ, ಒಂದು ಕಬ್ಬಿಣದ ಕೋಲಿನ ಆಳ್ವಿಕೆ ಮಾಡತ್ತ, ಕೂಸನ್ನ ಏನ್ ಮಾಡ್ತಂತೆ ಎತ್ತಿತ್ತು ಅಂತ ಹೇಳ್ತಾರ. ಯೋಚನೆ ಮಾಡಿರ್ತೀನಿ, ಕಬ್ಬಿಣದ ಕೋಲಿಂದ ಆಳ್ವಿಕೆ ಮಾಡಿರಂತ ಒಂದು ಕೂಸು. ಯೋಚನೆ ಮಾಡ್ರಿ, ಕೂಸು ಹುಟ್ಟಿದ ತಕ್ಷಣ ಯಾರನ್ನ ಮಗು ಬಂದ್ಬಿಟ್ಟು ಏನ್ರಿ ಹೋಗ್ಬಿಟ್ಟು ಟಕ್ಕಂತ ಸಿಂಹಾಸನ ಕೂತ್ಕೊಂತದ? ಹುಟ್ಟಿದ ಮಕ್ಳನ್ನ ಯಾರು ಸ್ಕೂಲ್ಗೆ ಸೇರಿಸ್ತಾರ? ಆ ಥರ ಆಯ್ತು ಕತೆ. ಅದರ ಹುಟ್ಟಿದ ಮಗು ಹುಟ್ಟಿದ ತಕ್ಷಣ ಎಲ್ಗೋ ಕೂತ್ ಬಿಡ್ತಾನೆ, ಸೀದಾ ಸಿಂಹಾಸನ ಕೂತ್ಕೊಂಡು ಏನ್ ಮಾಡ್ತಂತೆ ಆಳ್ವಿಕೆ ಮಾಡಕ್ ಶುರು ಮಾಡ್ತದೆ ಬಿಡೋದು. ಅಂದ್ರೆ ಏನ್ ಅರ್ಥ ಇಲ್ಲಿ ಹೇಳ್ತಾರದು ಅಲ್ಲರ, ಅಬ್ನಾರ್ಮಲ್ ಗ್ರೋತ್, ಬೆಳಿಬಾರ್ದಾಗಿರಂತ ಒಂದು ಅಂತಿಕ್ರಿಸ್ತು ಗುಪ್ತವಾಗೇ ಸಭೆಯೊಳಗೆ ಬಂದು ಯಾವ ಥರ ಸುಪ್ರೀಂ ಪವರ್ ಬಂದ್ಬಿಡ್ತು ಹೊರಡೆ ಬಯಲಿಗೆ ಬಂದಿದ ತಕ್ಷಣ. ಅಂತಂದರೆ ದೇವರ ಸಿಂಹಾಸನ ಮೇಲೆ ಕೂತ್ಕೊಂಡು ತಾನೇ ದೇವರು ಎಂದುಕೊಂಡು ದೇವ್ರ ಥರ ಆಳ್ವಿಕೆ ಮಾಡೋಕೆ ಮಾಡಂತಲ್ಲಿ ಪ್ರಾರಂಭಿಸಿದ್ರು ಅಂತಂದು ಹೇಳ್ತಾರೆ. ಅದೇ ನೋಡ್ಬೇಕಾರೆ ಏನ್ರಿ ಪೇಪರ್ಸಿ ಸಿಸ್ಟಮ್ದು ಆಳ್ವಿಕೆನೇ ತಲ್ಲಿ ಅಲ್ಲಿ ಪ್ರಾರಂಭ ಆಯ್ತು. ಅದ್ರ ಅದಕ್ಕೆ ರೋಮ್ ಮುಖಾಂತರ ಸಭೆಗೆ ಹಿಂಸೆ ಕೊಟ್ಟು ಸಭೆನ ಅಂತ್ಯ ಮಾಡೋಂಥ ಒಂದು ವಿಚಾರ ಏನ್ರಿ ಸೇತನ ಮಾಡಿದಂಥ ಯೋಜನೆ ಏನಾಗಿಲ್ಲ, ಅದು ಸಕ್ಸಸ್ ಆಗಲಿಲ್ಲ. ಅದು ಬದಲಾಗಿ ಏನಾಯ್ತು ಅಂದರೆ ಸಭೆಯೊಳಗೆ ಗುಪ್ತವಾಗಿ ಕೆಲಸ ಮಾಡ್ತಿರೋಂಥ ಅಂತ್ಯಕ್ರಿಸ್ತು ಅದು ಪ್ರತ್ಯೇಕ ಹೊರಗಡೆ ಬಂದು ಏನ್ರಿ ಇವಾಗ ಪ್ರತ್ಯೇಕವಾಗಿ ಅದು ಬಯಲಿಗೆ ಏನ್ರಿ ಬಂದು ನಿಂತರೆ ಕೆಲಸ ಮಾಡೋಂಗೆ ಆಯಿತು ಅಲ್ಲರ. ಅದಕ್ಕೆ ಪೋಪ್ ಅದರ ಫಸ್ಟು ಮಾಡಿರೋಂಥ ಒಂದು ಡಿಕ್ಲರೇಷನ್ ಏನಪ್ಪ ಅಂತಂದರೆ ಏನ್ರಿ ಆ ಕೂಸೆಲ್ಲ ಕೂತಂತಂತೆ ದೇವರ ಸಿಂಹಾಸನ ಕೂತ್ಕೊಂಡು ಆಳ್ವಿಕೆ ಮಾಡ್ತಂತಲ್ಲ. ಅದಕ್ಕೆ ಪೋಪ್ ಅಂತ ಹೇಳ್ಕೊಂಡಂತೆ ಅಂತ್ಯಕ್ರಿಸ್ತ ಬಗ್ಗೆ ಹೇಳ್ಬೇಕಾದ್ರೆ ಅಪೋಸ್ತಲ ಪೌಲ್ ಹೇಳ್ತಾರೆ, ತಾನೇ ದೇವರಂದುಕೊಂಡು ಏನ್ರಿ ದೇವರ ಗರ್ಭಗುಡಿಯಲ್ಲಿ ಅದರ ಕೂತ್ಕೊಂಡು ಹೊಂದತಕ್ಕ ಎಲ್ಲ ಆರಾಧನೆ ಏನ್ ಮಾಡ್ತಾ ಇದ್ರು ಹೊಂದುತ್ತಾರೆ ಅಂತ ಅಂತಾರೆ. ಅದಕ್ಕೆ ಪೋಪ್ನ ಯಾವ ತರ ಕನ್ಸಿಡರ್ ಮಾಡ್ತಾ ಇದ್ರು ಆ ಕಾಲದಲ್ಲಿ ಜನಗಳು ಅಂತಂದ್ರೆ ಏನ್ರಿ ಒಂದು ದೇವ್ರ ತರನೇ ದೇವರ ರೆಪ್ರೆಸೆಂಟೇಟಿವ್ ತರನೇ ಮಾಡ್ತಾ ಇದ್ರು ಆ ಕಾಲದಲ್ಲಿ ಅವರು ಕನ್ಸಿಡರ್ ಮಾಡ್ತಾ ಇದ್ರು ಅಲ್ವರ. ಅದಕ್ಕೆ ನಾವು ಇದನ್ನೆಲ್ಲ ಡೀಟೇಲ್ ಆಗಿ ಆಂಟಿಕೇಶ್ ಕ್ಲಾಸ್ ಎಲ್ಲ ಏನ್ ಮಾಡಿದ್ವಿ ನಾವು ಓದಿದ್ರಿ ಅದರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ನೆಕ್ಸ್ಟ್ ನೆಕ್ಸ್ಟ್ ವಚನ ಏನಾಗ್ತಂತೆ ಏನ್ ಹೇಳ್ತಾರೆ, ಆ ಸ್ತ್ರೀ ಅವಾಗ ಎಲ್ಲಿ ಹೋದ ಎಲ್ಲಿ ಓಡಿ ಹೋದ್ರು ಅಂತಂದ್ರೆ ಅರಣ್ಯಕ್ಕೆ ಏನ್ ಮಾಡಂತೆ ಅವರು ಓಡಿ ಹೋದರು ಅಂತ ಹೇಳ್ತಾರೆ. ಅಲ್ಲಿ ಏನ್ರಿ ಆ ಸರ್ಪಕ್ಕೆ ಮಕ್ಕದಿಂದ ಏನ್ರಿ ಆರನೇ ವಚನ ಓದಿ ಅನ್ಸತಿ ಸಿಕ್ಸ್ ವರ್ಸ್,
ಅಲ್ಲಿ ಆಕೆ 1260 ದಿನಗಳವರೆಗೆ ಪೋಷಣೆಯಾಗಬೇಕೆಂದು ದೇವರು ಸ್ಥಳವನ್ನು ಸಿದ್ಧ ಮಾಡಿದ್ದನು.
ನೋಡ್ರ ದೇವ್ರ ಏನ್ ಮಾಡಿದ್ರು ಒಂದ್ ಸ್ಥಳನ ಸಿದ್ಧ ಮಾಡಿದ್ರು ಅಂತಂದ್ರ ಏನ್ರಿ 1260 ದಿವಸಗಳು ಪೋಷಣೆ ಆಗ್ಬೇಕು ಅಂತಂದ್ಬಿಟ್ಟು ದೇವ್ರ ಮಾಡೋ ಒಂದ್ ಸ್ಥಳನ ಸಿದ್ಧ ಮಾಡೋದ್ರ. ಹಂಗಿರ್ಬೇಕ್ರೆ ಇದೇನಿದು ಅದರ ಒಂದು ಅರಣ್ಯ ಅದರ ಅಡವಿ ಅಂದ್ರೇನು ಅದರ ಬೈಬಲ್ನಲ್ಲಿ ಏನ್ರಿ ಡೆಸರ್ಟ್ ಅದರ ಅಡವಿ ಅಂತಂದ್ರೆ ಐಸೋಲೇಟೆಡ್ ಪ್ಲೇಸ್, ಮನುಷ್ಯರು ಇಲ್ದಿರಂತ ಒಂದು ಜಾಗ ಅದರ ಜನ ನಿವಾಸ ಇಲ್ದಿರಂತ ಒಂದು ಜಾಗ ಅದರ ಮನುಷ್ಯರಿಗಿಂತ ತುಂಬಾ ದೂರ ಇರಂತ ಒಂದು ಜಾಗ, ಯಾರು ಅನ್ಯೋನ್ಯತೆ ಸಮಾಜದಲ್ಲಿ ಏನ್ರಿ ಹೊಂದಾಣಿಕೆ ಇಲ್ದಿರಂತ ಪ್ರತ್ಯೇಕವಾಗಿರಂತ ಒಂದು ಏನ್ರಿ ಒಂದು ಜಾಗ ನೇಮ್ ಮಾಡೋದಲ್ಲಿ ಅಲ್ಲಿ ಹೇಳೋದು. ಅದಕ್ಕೆ ಯೇಸುಕ್ರಿಸ್ತು ಮತ್ತೆ 14:13 ಹೇಳ್ಬೇಕಾರೆ ಯೇಸುಕ್ರಿಸ್ತು ಭೋಜನ ಕೊಡ್ತಾರೆ ಗೊತ್ತಾ, 4,000 ಜನಕ್ಕೆ 5,000 ಜನಕ್ಕೆ ಅಂತ ಭೋಜನ ಕೊಡ್ತಾರೆ. ಆ ಊಟ ಕೊಡ್ಬೇಕಾರೆ ಯೇಸುಕ್ರಿಸ್ತು ಎಲ್ಲಪ್ಪ ಊಟ ಕೊಟ್ಟರು ಅಂತಂದ್ರೆ ನಗರನ ಬಿಟ್ಟು ಹೊರಗಡೆ ಕರ್ಕೊಂಬಂದು ಅಡವಿಯಲ್ಲಿ ಏನ್ ಮಾಡ್ತಾರೆ ಅವ್ರಿಗೆ ಊಟ ಕೊಡ್ತಾರೆ. ಯಾಕಂದ್ರೆ ಅಲ್ಲಿ ನಗರದಲ್ಲಿ ಇದ್ದಿದ್ದು ಯಾರು ಅಂದ್ರೆ ಫರಿಸಿಯರು ಸದಸ್ಯರು ಎಲ್ಲ ಧಾರ್ಮಿಕ ಒಂದು ಏನ್ರಿ ಲೀಡರ್ಸ್ ಗಳೆಲ್ಲ ಇದ್ರು. ಆದ್ರೆ ಯೇಸು ಕ್ರಿಸ್ತನಿಗೆ ಪ್ರಾಮುಖ್ಯತೆ ಕೊಡದಿರೋ ಕಾರಣದಿಂದ ಯೇಸು ಕ್ರಿಸ್ತು ಎಲ್ಲಾ ಶಿಷ್ಯರನ್ನ ಹೊರಗಡೆ ಕರೆಸ್ಬಿಟ್ಟು ಏನ್ ಮಾಡಿದ್ರೆ ಆ ಒಂದು ಏನ್ರಿ ಪ್ರಾಮುಖ್ಯತೆ ಇರುವಂತ ಸ್ಥಳದಿಂದ ದೂರ ಕರೆದಿ ಏನ್ರಿ ಯಾರು ಇಲ್ದಿರಂತ ಸ್ಥಳದಲ್ಲಿ ದೇವರಿಗೆ ಅನ್ಯೋನ್ಯವಾಗಿರ್ಬೇಕು ಆ ಸ್ಥಳದಲ್ಲಿ ಏನ್ ಮಾಡಿದ್ರು ಭೋಜನ ಕೊಟ್ರು. ಅದಕ್ಕೆ ನೋಡ್ಬೇಕ್ರೆ ಈ ಸ್ತ್ರೀಗೆ ಅವಾಗ ಪ್ರಾಮುಖ್ಯತೆನೇ ಇಲ್ಲ. ಯಾವ ಸ್ತ್ರೀ ಇದು ನಿಜವಾದ ಸಭೆಗೆ ಇಂಪಾರ್ಟೆನ್ಸೇ ಇಲ್ಲ ಅಲ್ರ. ಅದಕ್ಕೆ ಎಷ್ಟು ಸಮಯ ಅಂತ ನೋಡ್ತಿದ್ದಾರೆ 1260 ದಿವಸಗಳು. ನಮ್ಗೆ ಚೆನ್ನಾಗಿ ಗೊತ್ತು ಪ್ರವಾದಿಗೆ ಏನ್ರಿ ಒಂದು ದಿನ ಅಂದ್ರೆ ಎಷ್ಟು ವರ್ಷ? 1,000 ವರ್ಷ ಅಲ್ಲ, 1,000 ವರ್ಷನ ಒಂದು ಪ್ರವಾದಿಗೆ ಅದರ ಪ್ರವಾದಿಗೆ ಒಂದು ದಿನ ಅಂತಂದ್ರೆ 1 ವರ್ಷ ಅದರ ಮರಿಬೇಡ್ರಿ ಅದರ. ಅದೇ ನೋಡ್ಬೇಕ್ರೆ ಯೇಸು ಕ್ರಿಸ್ತನಿಗೆ ಒಂದಿನ ಅಂದ್ರೆ 1,000 ವರ್ಷ, ಪ್ರವಾದಿಗೆ ಒಂದಿನ ಅಂತಂದ್ರೆ 1 ವರ್ಷ. ಅಂದ್ರೆ 1260 ದಿವಸಗಳು ಅಂತಂದ್ರೆ 1260 ವರ್ಷಗಳು ಅದರ. ಅಂದ್ರೆ 1260 ವರ್ಷ ಏನ್ರಿ ಸಭೆ ಪ್ರಾಮುಖ್ಯತೆನೇ ಇರಲಿಲ್ಲ. ಆ ಸರ್ಪದ ಮಖದಿಂದ ದೂರವಾಗಿದ್ದಿ ಎಲ್ಲಿದ್ರಂತೆ ಅಡವಿಯಲ್ಲಿ ಅದರ ಸಭೆನೇ ಇದೆಯೋ ಇಲ್ಲಂತ ಒಂದು ಸಂಗತಿಯಲ್ಲಿ ಸಭೆ ಏನ್ ಮಾಡ್ತಂತೆ, ವಾಸ ಮಾಡ್ತಂತೆ. ಅಂದ್ರೆ ಎಷ್ಟು ವರ್ಷ ಅಂದ್ರೆ ಏನ್ರಿ, ಆಲ್ಮೋಸ್ಟ್ ನಿಯರ್ಲಿ 1260 ಇಯರ್ಸ್, 539 AD AD ಅಂದ್ರೆ ಇದೇ ಬೈಬಲ್ ನಲ್ಲಿ ಇದೇ ವರ್ಷಗಳನ್ನ ಏನಂತ ಇದೇ ದಿವಸಗಳಲ್ಲಿ ಕೊಟ್ಟಿರೋದನ್ನ ಮೂರುವರೆ ವರ್ಷ ಅಂತ ಕೂಡ ನಮ್ಗೆ ಏನ್ ಮಾಡ್ತಾರೆ, ನಮ್ಗೆ ನಮಗೆ ಕೊಡ್ತಾರೆ. ಎಲ್ಲರೂ ಅದಕ್ಕೆ ನಾವು ಇನ್ನೇನ್ ಮಾಡಿದಿರಿ, ಎಲಿಯನ ಕತೆ ಕೇಳಿದಿರಲ್ವ? ಎಲಿಯ ಬಂದ್ಬಿಟ್ಟು ಏನ್ರಿ, ಅಹಾಬೋ ಜೆಜೆಬೆಲ್ಲೋ ಒಂದು ಸಂಗತಿಯಿಂದ ಏನ್ರಿ ಇಸ್ರೇಲ್ ಅಲ್ಲಿ ಮಳೆನೇ ಇರಲಿಲ್ಲ. ಎಷ್ಟು ವರ್ಷ ಮಳೆ ಇರಲಿಲ್ಲ? ಮೂರುವರೆ ವರ್ಷ ಏನಾಗಿಲ್ಲ, ಮಳೆನೇ ಇರಲಿಲ್ಲ. ಅವಾಗ ಎಲಿಯ ಎಲ್ಲೋಗಿ ವಾಸ ಮಾಡಿದ್ರು ಅಂತಂದ್ರೆ ಏನ್ರಿ, ಎಲ್ಲೋ ಒಂದ್ ಕಡೆ ಏನೋ ಹೋಗ್ಬೇಕು ನೋಡ್ಬೇಕಾರೆ, ಒಂದು ಕೆರೆ ಹತ್ರ ಅದರ ನೀರಿನ ಒಂದು ಇದ ತಗೋಬಿಟ್ಟು ಏನ್ ಮಾಡಿದ್ರು, ಅವ್ರು ವಾಸ ಮಾಡ್ತಾ ಇದ್ರು ಅದರ ಬ್ರುಕ್ ಅಂತ. ಅಲ್ಲಿ ಅವ್ರಿಗೆ ಆಹಾರ ಕೊಡ್ತಾ ಇದ್ದೀವಿ ಯಾರು, ಹಾಗೆ ಪಕ್ಷಿ ಅಂದ್ರ ಅದೇ ನೋಡ್ಬೇಕ್ರೆ. ಇಲ್ಲಿ ನಾವು ನೋಡೋಣ ಮುಂದಕ್ಕೆ, ಈ ಒಂದು ಸ್ತ್ರೀಗೆ ಯಾವ ಪಕ್ಷಿ ಅವ್ರ ರೆಕ್ಕೆ ಕೊಟ್ಟಿದ್ರು ಅಂತಂದ್ರೆ ಅದು ನಮ್ಗೆ ಏನ್ರಿ 15-14 ವರ್ಷದಲ್ಲಿ ಬರ್ತಾರೆ. ಅಂದ್ರೆ ಗರುಡ ಪಕ್ಷಿ ಎರಡು ರೆಕ್ಕೆಗಳು ಕೊಟ್ಟಿತ್ತು ಅಂತ ಹೇಳ್ತಾರೆ. ಅದ್ರ ಅಲ್ಲೂ ಪಕ್ಷಿ ಇಲ್ಲೂ ಪಕ್ಷಿ, ಅಲ್ಲೂ ಆಹಾರ ಇಲ್ಲೂ ಆಹಾರ. ಅಲ್ಲಿ ಎಲಿಯಾಗೆ ಪೋಷಣೆ ಹೊಂದೋದಿಕ್ಕೆ, ಇಲ್ಲಿ ಸ್ತ್ರೀಗೆ ಪೋಷಣೆ ಹೊಂದೋದಿಕ್ಕೆ. ಆ ರೀತಿ ನೋಡ್ಬೇಕ್ರೆ ಸಭೆನ ದೇವ್ರ ಕೈ ಬಿಡ್ಲಿಲ್ಲ. ಸಭೆಗೆ ಬೇಕಂತ ಆಹಾರನ ಸಮಯಕ್ಕೆ ಸಮಯಕ್ಕೆ ತಕ್ಕ ಸಮಯಕ್ಕೆ ಏನ್ ಬೇಕೋ ಅದನ್ನೇ ಮಾಡ್ತದೆ ದೇವ್ರು ಸಭೆಗೆ ದೈಪಾಸ್ತ ಹೋದ್ರು. ಅಂದ್ರ ಅದೇ ನೋಡ್ಬೇಕ್ರೆ ಪ್ರಕಟಣೆ 12:6 ಇವಾಗ 7 ಓದನ ಅಂತೀನಿ. ಪ್ರಕಟಣೆ 12:7 ಓದಿ.
ಪರಲೋಕದಲ್ಲಿ ಯುದ್ಧ ನಡೆಯಿತು.
ಏನಪ್ಪ ಪರಲೋಕದಲ್ಲಿ ಯುದ್ಧ ನಡೀತಂತೆ? ಇವಾಗ ಪರಲೋಕದಲ್ಲಿ ಫೈಟಿಂಗ್ ನಡೀತಾರೆ, ವ್ಯವಸ್ಥೆ ಮಾಡ್ರಿ. ಅಂದ್ರೆ ದೇವಸ್ಥಾನ ನೋಡ್ಕೊಂಡು ಕೂತಿರ್ತಾರ? ಇವೆಲ್ಲ ಪರಲೋಕ ಅಂದ್ರೆ ಲಿಟರಲ್ ಪರಲೋಕ ಅಲ್ಲ, ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ. ಇಂಗ್ಲಿಷ್ ಏನ್ ಬರ್ತಾರೆ ಹೆವೆನ್ಸ್ ಅಂತ. ಅದಕ್ಕೆ ತಮಿಳ್ನಲ್ಲಿ ಹೋದ್ರೆ ಚೆನ್ನಾಗಿ ಬರ್ತದೆ. ತಮಿಳಲ್ಲಿ ಪರಲೋಕತಲೆ ಏನ್ ಬರೋದಿಲ್ಲ, ತಮಿಳ್ ಓದ್ಬೇಕು ಏನ್ ಬರ್ತಾರೆ ವಾನತಲೆ ಅಂತ ಬರ್ತಾರೆ. ಅದರ ಯಾವ ವಾನಂ, ಯಾವ ಆಕಾಶ ಅಂತಂದ್ರೆ ಭೂಮಿಗಿರಂತ ಒಂದು ವಾಯುಮಂಡಲ, ಈ ದುರಾತ್ಮನ ಸೇನೆಯರಂತ ಒಂದು ವಾಯುಮಂಡಲಿ ಈ ಧರ್ಮಗಳು ಬದಲಾವಣೆಗೆ ಆಗ್ಬೇಕ ಆಗಿರಂತ ಒಂದು ವಿಚಾರಗಳ ಬಗ್ಗೆ ಏನ್ ಮಾಡ್ತಾ ಇದ್ದಿಲ್ಲ ಇಲ್ಲಿ ಹೇಳ್ತಾರಲ್ಲ. ನೋಡ್ಬೇಕು ರೋಮನ್ ಎಂಪೈರ್ ಅದರ ಪೇಗನ್ ಧರ್ಮದಿಂದ ಪೇಪರ್ಸಿ ಧರ್ಮಕ್ಕೆ ಬರ್ಬೇಕಾದ್ರೆ ಅಲ್ಲಿ ಆಗಿರಂತ ಒಂದು ಬದಲಾವಣೆಗಳನ್ನ ಇಲ್ಲಿ ಹೇಳ್ತಾರೆ. ಅದಕ್ಕೆ ನೋಡ್ತೀರಿ ಏನಂತಾರೆ ಪರಲೋಕದಲ್ಲಿ ಒಂದು ಯುದ್ಧ ಏನಾಯ್ತಂತೆ ನಡೀತು. ಇವಾಗ ಯಾರ್ಯಾರಿಗೆ ಯುದ್ಧ ನಡೀತು ಅದರ, ಇವಾಗ ಒಂದು ನಕ್ಷತ್ರ ಏನಾಗ್ಬಿಡ್ತು ಬಿದ್ದೋಯ್ತು, ಅದರ ಇನ್ನೂ ಎರಡು ಭಾಗಗಳಿದೆ. ಇವ್ರಿಬ್ರಿಗೆ ಏನೈತೆ ಇವಾಗ ಫೈಟಿಂಗ್ ಆಯ್ತಂತೆ. ಯಾರ್ಯಾರು ಓದಿ ಇಷ್ಟ ಮುಂದಕ್ಕೆ.
ಮಿಕಾಯೇಲನು ಅವನ ದೂತನು ಘಟಸರ್ಪದ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಘಟಸರ್ಪನು ಅವನ ದೂತನು ಯುದ್ಧ ಮಾಡಿ ಸೋತು ಹೋದರು.
ನೋಡ್ರ ಇಬ್ರಿಗೆ ಏನಾಯ್ತಂತೆ ಇಲ್ಲಿ ಯುದ್ಧ ಆಯ್ತಂತೆ. ಅದರ ಯಾರಿಗ ಯುದ್ಧ ಆಯ್ತು? ಮಿಕಾಯೇಲ್ಗೋ ಅವ್ರ ದೂತರ್ಗೋ ಘಟಸರ್ಪನ್ಗೋ ಘಟಸರ್ಪ ದೂತರ್ಗೆ ಏನಾಯ್ತಂತೆ ಇವಾಗ ಯುದ್ಧ ಆಯ್ತಂತೆ. ಅದರ ಅಂದ್ರೆ ಮಿಕಾಯೇಲ್ ಅಂದ್ರೆ ಯಾರು, ಈ ಮೃಗ ಅಂತಂದು ಯಾರು, ಘಟಸರ್ಪ ಅಂದ್ರೆ ಯಾವ ರಾಜ್ಯ, ರೋಮ್ ರಾಜ್ಯ ನೋಡಿದ್ರೆ. ಅಂದ್ರೆ ರೋಮ್ ರಾಜ್ಯಕ್ಕೂ ಅವ್ನ ಏನ್ರಿ ಮಿಕಾಯೇಲ್ಗೆ ಏನಾಯ್ತಂತೆ ಯುದ್ಧ ಆಯ್ತಂತೆ. ಇದೇ ಯಾರು ಮಿಕಾಯೇಲ್ ಇದು? ಓ ಅಂದ್ರೆ ಮಿಕಾಯಿಲ್ ಬಂದ್ಬಿಟ್ಟು ಘಟಸರ್ಪದ ಜೊತೆ ಫೈಟಿಂಗ್ ಎಲ್ಲ ಮಾಡ್ತಾರೆ, ಕತ್ತಿಯೆಲ್ಲ ತಗೊಂಡು ಜಗಳ ಎಲ್ಲ ಯುದ್ಧ ಎಲ್ಲ ಮಾಡ್ತಾರೆ. ಅದರ ಈ ತರ ಮಾಡಿದಾರ ಮಿಕಾಯಿಲ್ ಯಾವಾಗಾರ? ಯೂಧ ಬಂದಂತ ಒಂದು ಪ್ರವಾದನೆ ಗ್ರಂಥ 9 ಬುಕ್ ಆಫ್ ಜೂಡ್ ವರ್ಸ್ 9 ಓದಿ ನೋಡೋಣ. ಬುಕ್ ಆಫ್ ಜೂಡ್ ವರ್ಸ್ 9.
ಆದರ ಪ್ರಧಾನ ದೇವದೂತನಾದ ಮಿಕಾಯೇಲನು ಮೋಶೆಯ ಶವದ ವಿಷಯದಲ್ಲಿ ಸೈತಾನನೊಂದಿಗೆ ವ್ಯಾಜ್ಯ ಮಾಡಿ ವಾಗ್ವಾದ ಮಾಡಿದಾಗ ಅವನು ಸೈತಾನನ ಮೇಲೆ ದೋಷಣಾಭಿಪ್ರಾಯವನ್ನು ಹೇಳುವುದಕ್ಕೆ ಧೈರ್ಯಗೊಳ್ಳದೆ ಕರ್ತನು ನಿನ್ನನ್ನು ಖಂಡಿಸಲಿ ಅಂದನು.
ನೋಡ್ರ ಅವಾಗೆ ಧೈರ್ಯಗೊಳ್ಳದೆ ಕರ್ತನು ನಿನ್ನ ಖಂಡಿಸ್ಲಿ ಅಂತ ಮುಟ್ಟು ಅವಾಗೆ ಉದ್ದಾಡಕ್ ಹೋಗಿಲ್ಲ ಅಂತೆ. ಅದರ ಅವಾಗ ಏನ್ ಮಾಡಕ್ ಹೋಗಿಲ್ಲ ಅಲ್ಲಿ, ಅದರ ಮಾತಲ್ಲೂ ಕೂಡ ಏನ್ರಿ ದೂಷಿಸೋದಿಕ್ ಹೋಗಿಲ್ವಂತೆ. ಹಂಗಿರ್ಬೇಕಾದ್ರೆ ಇಲ್ಲಿ ಹೆಂಗ್ ಉದ್ದಾಡಕ್ ಹೋದ್ರು ಮತ್ತೆ? ಅದರ ಅದಕ್ಕೆ ಇದು ಲಿಟ್ರಲ್ ಆಗಿರಂತ ಮೈಕಲ್ಲು ಅಲ್ಲ, ಲಿಟ್ರಲ್ ಆಗಿರಂತ ಘಟಸರ್ಪನೂ ಅಲ್ಲ. ಅದರ ಈ ಘಟಸರ್ಪ ಏನ್ರಿ ಒಂದು ರಾಜ್ಯನ ಯಾವ ತರ ಸಿಗ್ನಿಫೈ ಮಾಡ್ತಾರ ಸೂಚಿಸ್ತದೋ ಅದೇ ತರ ಮಿಕಾಯಿಲ್ ಅಂತ ಹೇಳ್ಬೇಕಲ್ಲ, ಇದು ಯಾವುದೋ ಒಂದು ಪವರ್ ಏನ್ ಮಾಡ್ತಾರೆ ಇಲ್ಲಿ ಇಲ್ಲಿ ಸೂಚನೆ ಮಾಡ್ತದೆ. ಅಂದ್ರೆ ಏನು ಸೂಚನೆ ಮಾಡ್ತದೆ ಅದರ ನೋಡಿ, ಇವಾಗ ಮಿಕಾಯಿಲ್ ಅಂದ್ರೆ ಆ ವಾರ್ತೆ ಅರ್ಥ ಏನೋ ನಾವು ಕೇಳಿದಿರಿ. ಅದರ ಏನ್ರಿ ತ್ರಯಕತ್ವ ಕ್ಲಾಸ್ ಹೇಳಿದ್ರಿ ಮಿಕಾಯಿಲ್ ಮಿಕ್ಕ ಎಲ್ ಅದರ ಮಿಕ್ಕ ಎಲ್ ಅಂತ ಅರ್ಥ. ಎಲ್ ಅಂದ್ರೆ ಏನ್ರಿ ದೇವ್ರು. ಅದರ ನಾವು ಎಲಿ ಎಲಿ ಲಬ ಸಬಕ್ತಾನಿ ಎಲ್ ಚಡಾಯ್ ಎಲ್ಲೋಹಿಂ ಅದರ ಎಲ್ ಅಂತ ಏನು ಬೈಬಲ್ನಲ್ಲಿ ದೇವ್ರು ಅಂತ ಅರ್ಥ. ನಾ ಮಿಕ್ ಅಂದ್ರೇನು ಸ್ವರೂಪ ಅದರ ಅಂದ್ರೆ ಮಿಕಾಯಿಲ್ ಅಂತಂದ್ರೆ ದೇವ್ರ ಸ್ವರೂಪ ಅದರ ಅಂದ್ರೆ ದೇವರ ಸ್ವರೂಪದಲ್ಲಿ ಅದರ ಇರೋರು ಅಂತ. ಅದರ ಇವಾಗ ಯೋಚನೆ ಮಾಡಿ ಇಲ್ಲಿ ನಾವು ಓದ್ತಾರಂತ ಒಂದು ಸೀಕ್ವೆನ್ಸ್ ಯಾರ ಬಗ್ಗೆ ಓದ್ತಾ ಇದ್ರಿ? ನಾವು ಓದ್ತಾರ ಅಂತ್ಯಕ್ರಿಸ್ತ ಬಗ್ಗೆ. ಅಂದ್ರೆ ಅಂತ್ಯಕ್ರಿಸ್ತ ಏನಂತ ಹೇಳ್ಕೊಂಡ, ನಾನೇ ದೇವರೆಂದುಕೊಂಡು, ದೇವರ ರೆಪ್ರೆಸೆಂಟೇಟಿವ್ ಅಂದುಕೊಂಡು, ದೇವರ ಗರ್ಭಗುಡಿಯಲ್ಲಿ ಕೂತ್ಕೊಂಡು ದೇವರಿಗೆ ಹೊಂದತಕ್ಕ ಎಲ್ಲ ಆರಾಧನೆ ಮಾಡ್ತೀವ್ರು. ಹೊಂದಿದ್ರು ಅಂದ್ರೆ ಇಲ್ಲಿ ಹೇಳ್ತಾರ ಮಿಕಾಯಿಲ್, ಯಾವ ಮಿಕಾಯಿಲ್ ಅಂತಂದ್ರೆ ಆಂಟಿ ಕ್ರೈಸ್ಟ್ ಸಿಸ್ಟಮ್ ನ ಮಿಕಾಯಿಲ್ಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕಂಪೇರ್ ಮಾಡ್ತಾರೆ. ಅದನ್ನ ಯಾಕೆ ಮಿಕಾಯಿಲ್ ಕಂಪೇರ್ ಮಾಡ್ತಾರೆ ಅಂತಂದ್ರೆ, ದೇವ್ರಗ್ರಂಥ ಎಲ್ಲಾ ಟೈಟಲ್ಗಳನ್ನ, ದೇವ್ರಗ್ರಂಥ ಎಲ್ಲಾ ಪದವಿಗಳನ್ನ ಏನ್ ಮಾಡಿದ್ರು ತನ್ನ ಮೇಲೆ ಏನ್ ಮಾಡಿದ್ರು ಅವ್ರು ಅಪ್ಲೈ ಮಾಡ್ಕೊಂಡ್ರು ಅಲ್ವಾರ. ಅದಕ್ಕೆ ನೋಡ್ಬೇಕ್ರೆ ಇಲ್ಲಿ ಹೇಳ್ತಿರೋದಂದ್ರೆ ಫಾಲ್ಸ್ ಮಿಕಾಯಿಲ್, ಕೌಂಟರ್ ಫೀಟ್ ಮಿಕಾಯಿಲ್, ಕೌಂಟರ್ ಫೀಟ್ ಆಫ್ ಕ್ರೈಸ್ಟ್. ಅದರ ಅದಕ್ಕೆ ಅಂತಿ ಕ್ರಿಸ್ತನು ಅಥವಾ ಕ್ರಿಸ್ತ ವಿರೋಧಿ. ನಾವು ಅದಕ್ಕೆ ಆ ಪದದ ಅರ್ಥ ನೋಡಿದ್ದಿಲ್ಲ, ಕ್ರಿಸ್ತ ವಿರೋಧಿ ಏನೋ ನೋಡ, ಕ್ರಿಸ್ತನ ಆಪೋಸಿಟ್ ಆಗಿ ಅಪೋಸ್ ಮಾಡೋರಲ್ಲ ಕ್ರಿಸ್ತ ವಿರೋಧಿ ಅಲ್ಲ, ಬೈಬಲ್ ಡೆಫಿನೇಷನ್ ಅದಲ್ಲ. ಅದರ ಕ್ರಿಸ್ತ ವಿರೋಧಿ ಅಂದ್ರೆ ಎರಡು ಅರ್ಥ ಬರ್ತಾರೆ. ಅದರ ಏನಪ್ಪ ಅಂದ್ರೆ ಕ್ರಿಸ್ತನ್ಗೆ ಡೈರೆಕ್ಟ್ ಆಗಿ ಅಪೋಸ್ ಮಾಡೋದು ಯಾರು, ಹಿಂದೂಸು ಮುಸ್ಲಿಮ್ಸು ಬೇರೆ ಕ್ರಿಶ್ಚಿಯನ್ಸ್ ಬಿಟ್ಟು ಮಿಕ್ಕಿದ್ದು ಎಲ್ಲ ಧರ್ಮಗಳು ಏನ್ರಿ ಈ ಒಂದು ಕ್ಯಾಟಗರಿ ಬರ್ತಾರೆ. ಆದ್ರೆ ಸತ್ಯವೇದ ಹೇಳೋದು ಈ ಕ್ಯಾಟಗರಿ ಬಗ್ಗೆ ಹೇಳ್ತಾ ಇಲ್ಲ. ಸತ್ಯವೇಳದ ಹೇಳೋದು ಅಂತಿ ಕ್ರಿಸ್ತ ಒಂದು ಯಾರಪ್ಪ ಅಂದರೆ ಕ್ರಿಸ್ತನ ಹೆಸರು ಉಪಯೋಗಿಸ್ಕೊಂಡು ಕ್ರಿಸ್ತನ ವಿರುದ್ಧವಾಗಿ ಏನ್ ಮಾಡೋದು ಕೆಲಸ ಮಾಡೋದು ಏನ್ ಹೇಳ್ತಾರೆ ಅಂತಿ ಕ್ರಿಸ್ತು ಅಥವಾ ಕ್ರಿಸ್ತ ವಿರೋಧಿ ಅಂತ ಹೇಳೋದು. ಅಲ್ವರ ಅದಕ್ಕೆ ನೋಡ್ಬೇಕ್ರೆ ಇವಾಗ ಇಂಡಿಯಾ ಅಲ್ಲಿರೋ ಸಿಟಿಜನೇ ಇಂಡಿಯಾ ಅಲ್ಲಿ ಇದ್ಕೊಂಡೆ ಏನ್ರಿ ಹೊರ ದೇಶಕ್ಕೆ ಪಾಕಿಸ್ತಾನ್ಗೆ ಕೆಲಸ ಮಾಡಿದಾಗ ಏನ್ ಹೇಳ್ತಾ ಇದ್ದೀನಿ ನಾವು ಅವ್ರಿಗೆ ಆಂಟಿ ನ್ಯಾಷನಲಿಸ್ಟ್, ಅದರ ದೇಶ ದ್ರೋಹಿ. ಇದೇ ಟೈಟಲ್ನ ಇದೇ ಆಂಗಲ್ ಅಲ್ಲಿ ಬೈಬಲ್ ಮಾಡಿದ್ ಯೂಸ್ ಮಾಡೋದು. ಅವ್ರಿಗೆ ಅಂತಿ ಕ್ರಿಸ್ತನೇನೋ ಕ್ರಿಸ್ತ ವಿರೋಧಿ ಅಂದ್ರೆ ಕ್ರಿಸ್ತನ ಹೆಸರು ಉಪಯೋಗಿಸ್ಕೊಂಡು ಕ್ರಿಸ್ತನ ವಿರೋಧವಾಗಿ ಮಾಡೋದಲ್ಲಿ ಅಲ್ಲಿ ಕೆಲಸ ಮಾಡೋದು. ಅಲ್ವರ ಅದಕ್ಕೆ ನೋಡ್ಬೇಕಾರೆ ಏನ್ರಿ ಇವಾಗ ಯಾರಿಗಪ್ಪ ಯುದ್ಧ ಶುರು ಆಯ್ತು ಅಂತಂದ್ರೆ ಏನ್ರಿ ರೋಮ್ ರಾಜ್ಯಕ್ಕೂ, ಆಮೇಲೆ ಯಾರಿಗಂತೆ ಅಂತಿ ಕ್ರಿಸ್ತಗೂ ಏನಾಯ್ತಂತೆ. ಅದರ ಅಂತಿ ಕ್ರಿಸ್ತನ ಯಾರು ಪೋಪ್, ಪೋಪಿನ ಒಂದು ಪವರ್ಗೂ, ಆಮೇಲೆ ರೋಮ್ ಅಲ್ಲಿರೋಂಥ ಅಧಿಪತಿಗಳಿಗೆ ಏನಾಯ್ತು ಸಿವಿಲ್ ಪವರ್ಗೋ, ರಿಲಿಜಿಯಸ್ ಪವರ್ಗೋ, ಸಿವಿಲ್ ಪವರ್ಗೆ ಏನಾಯ್ತು ಅಂತ ಅಲ್ಲಿ ಅಲ್ಲಿ ಏನಾಯ್ತು ಇವಾಗ ಇವಾಗ ಯುದ್ಧ ಆಯಿತು. ಅದರ ಇವಾಗ ನಮಗೆ ಅಲ್ಲೇ ಕೊಟ್ಬಿಟ್ಟಿದ್ರೆ ಆ ಯುದ್ಧದಲ್ಲಿ ಯಾರಪ್ಪ ಗೆದ್ರು ಅಂತ ನೋಡ್ಬೇಕ್ರೆ ಮಿಕಾಯಿಲು ಆತನ ದೂತರು ಏನು ಮಾಡಿದ್ರು ಗೆದ್ರು. ಘಟಸರ್ಪಕ್ಕೂ ಆತನ ದೂತರಿಗೆ ಏನಾಗಿಲ್ಲ, ಯುದ್ಧ ಸೋತದ್ರು ಅವ್ರಿಗೆ ಸ್ಥಳನೇ ಸಿಕ್ಕಲಿಲ್ಲ. ಅಂದ್ರೆ ಮಿಕಾಯಿಲ್ನ ರೆಪ್ರೆಸೆಂಟ್ ಮಾಡಿದ್ದು ಮಿಕಾಯಿಲ್, ಮಿಕಾಯಿಲ್ ದೂತರುಗಳನ್ನ ಯಾರು ಅದರ ಮಿಕಾಯಿಲ್ ಅಂತಂದ್ರೆ ಪೋಪಿನ ಆಳ್ವಿಕೆ, ಅವರು ದೂತರನ್ನ ಯಾರು ಕಾರ್ಡಿನಲ್ಲು ಬಿಷಪ್ಪು ಪಾಸ್ಟರು ಅದರ ಇವರೆಲ್ಲ ಇದರಲ್ಲ ಇವರೆಲ್ಲ ಏನ್ರಿ ಇವರೆಲ್ಲ ಏನ್ರಿ ಆ ಮಿಕಾಯಿಲ್ಗಿರೋಂಥ ದೂತರುಗಳು ಆಯ್ತರ. ಆ ಘಟಸರ್ಪ ಘಟಸರ್ಪಗಿರೋ ದೂತರುಗಳನ್ನ ಯಾರು ಅದರ ಅವ್ರ ಧರ್ಮದಲ್ಲಿದ್ದಲ್ಲ ಪೇಗ ಧರ್ಮದಲ್ಲಿ ಪೂಜಾರಿಗಳು ಯಾಜಕರು ಅರ್ಚಕರು ಅದರ ಪ್ರೀಸ್ಟು ಅಂಡರ್ ಪ್ರೀಸ್ಟು ಸೂತ್ಸೆಯರು ವೈಸ್ ಮೇನು ಇವ್ರಿಗೆಲ್ಲ ಏನಾಯ್ತು ಅಂತಲ್ಲಿ ಅಲ್ಲಿ ಅದರ ರಿಲಿಜಿಯಸ್ ಸುಪ್ರೀಮಸಿಗಾಗಿ ಅದೇ ಹೋರಾಟ ನಡೀತು. ಆ ಹೋರಾಟ ನಡಿಬೇಕಾದ್ರೆ ಅವ್ರಿಗೆ ಸ್ಥಳವೇ ಸಿಕ್ಕಲಿಲ್ಲ. ಅದರ ಅದಕ್ಕೆ ನೋಡ್ಬೇಕಾರೆ ರಿಲಿಜಿಯಸ್ ಪವರು ಕಂಪ್ಲೀಟ್ ಆಗಿ ಏನಾಯ್ತು ಅಂದರೆ ರೋಮ್ ರಾಜ್ಯದಿಂದ ಹೊರಟೋಯ್ತು. ಫಸ್ಟ್ ಏನು ಬಂತು ಏನ್ರಿ ಸಿವಿಲ್ ಪವರ್ ಬಂದ್ಬಿಡ್ತು ಏನ್ರಿ ಸಿವಿಲ್ ಪವರು ರೋಮ್ ರಾಜ್ಯದಿಂದ ಏನಾಯ್ತು ಟೋಟ್ಲಾಗೆ ಅಲ್ಲಿ ಮೂವ್ ಆಗ್ಬಿಡ್ತು. ಇವಾಗ ಏನಪ್ಪ ಆಯಿತು ಅಂತ ನೋಡ್ದೆ ಅಂತಂದರೆ ಏನ್ರಿ ಅದು ಮಾತ್ರ ಅಲ್ಲ ರಿಲಿಜಿಯಸ್ ಪವರ್ ಕೂಡ ಏನಾಗ್ಬಿಡ್ತು ಆಟೋಮೆಟಿಕ್ಗೆ ಯಾರ ಹತ್ರ ಶಿಫ್ಟ್ ಆಗ್ಬಿಡ್ತು ಅದರ ಒಂದು ಪೇಪರ್ಸ್ ಸಿಸ್ಟಮ್ ಬಂದ್ಬಿಡ್ತು. ನಮ್ಗೆ ಚೆನ್ನಾಗಿ ಗೊತ್ತು ಏನ್ರಿ ಈ ಒಂದು ಪೇಪರ್ಸಿಗೆ ಪವರ್ ಬರೋಕ್ಕೆ ಫಸ್ಟು ಏನು ಕಾರಣ ಅಂದರೆ ಕಾನ್ಸ್ಟ್ಯಾಂಟಿನ್ ರಾಜ. ಕಾನ್ಸ್ಟ್ಯಾಂಟಿನ್ ರಾಜ ಒಂದಿನ ಯುದ್ಧಕ್ಕೆ ಹೋಗ್ಬೇಕಾರೆ ಏನ್ರಿ ಆಕಾಶದಲ್ಲಿ ಅವನಿಗೆ ಒಂದು ದರ್ಶನ ಕಾಣಿಸ್ತಂತೆ. ಆ ದರ್ಶನ ಅದರಲ್ಲಿ ಒಂದು ಶಿಲುಬೆ ನೋಡ್ತಾನೆ. ಯುದ್ಧಕ್ಕೆ ಹೋಗ್ತಾನೆ, ಯುದ್ಧ ಹೋಗಿ ಗೆದ್ದಿದ್ದು ಬಂದಿದ್ಮೇಲೆ ಗೆಲ್ಲಕ್ಕಾಗ್ದರೆ ಯುದ್ಧನ ಗೆದ್ದಿದ್ದು ಯಾವ್ದ್ರ ಮುಖಾಂತರ ನೋಡ್ಬೇಕಾರೆ ನನಗೊಂದು ದರ್ಶನ ಕಾಣಿಸ್ತು. ಆ ದರ್ಶನ ನನಗೆ ಹೇಳ್ತು ನೀವು ಹೋಗ್ಬಿಟ್ಟು ಜೈಸು ಅಂತಂತ ಹೇಳ್ತು ಅಂತಂದ್ಬಿಟ್ಟು ಅವ್ರು ಬಂದು ಕೇಳ್ಕೊಂತಾರೆ. ಅವಾಗ ನೋಡ್ಬೇಕ್ರೆ ಈ ಸಿಂಬಲ್ ಯಾರ್ದಪ್ಪ ಇದು ಕ್ರಾಸ್ತು ಅಂತ ಹೇಳ್ಬೇಕ್ರೆ ಕ್ರಿಶ್ಚಿಯನ್ಸ್ ಅಂತ ಗೊತ್ತಾದ ಮೇಲೆ ಕಾನ್ಸ್ಟಂಟಿನ್ ಏನ್ ಮಾಡ್ತಾರೆ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆಗ್ತಾರೆ. ಯಾವಾಗ ಕನ್ವರ್ಟ್ ಆಗ್ತಾರೋ ಅವಾಗ ಏನಾಯ್ತದೆ ಈ ರಿಲಿಜಿಯಸ್ ಪವರ್ ಈ ರೋಮ್ ಅಲ್ಲಿರೋಂಥ ಒಂದು ಅಧಿಪತಿಗೆ ಅದರ ಈ ಒಂದು ಕಿಂಗಿಗೆ ಎಂಪರರ್ಗೆ ಏನು ಪವರ್ ಇತ್ತು ಇದನ್ನ ಯಾರಿಗೆ ಬಿಟ್ಕೊಡ್ತಾರೆ ಅದರ ಪೋಪ್ಗೆ ಬಿಟ್ಕೊಡ್ತಾರೆ. ಆವಾಗ ಏನಾಯ್ತು ಅಂದರೆ ಈ ಒಂದು ರಿಲಿಜಿಯಸ್ ಪವರ್ ಬಂದ್ಬಿಡ್ತು, ಆದರೆ ಸಿವಿಲ್ ಪವರ್ ಇನ್ನ ಏನಾಗಿರಲಿಲ್ಲ ಬಂದಿರಲಿಲ್ಲ. ಅದರ ಅದು ಯಾವಾಗ ಬಂತು ನೋಡಿ ಯಾರು ಮುಂದಕ್ಕೆ ಹೋದಾನ ಅಂತೀನಿ. ಅದರ ಏನಾಯ್ತು ಅಂತಂದರೆ ಸ್ಲೋ ಆಗಿ ಏನು ಟ್ರಾನ್ಸ್ಫರ್ ಆಯ್ತಿಲ್ಲ ಅದರ ಆ ಒಂದು ಪೇಗನ್ ಧರ್ಮ ಹೋಗ್ತಾ ಹೋಗ್ತಾ ಪೇಪಸಿ ಏನಾಯ್ತಲ್ಲಿ ಅಲ್ಲಿ ಆಡಳಿತಕ್ಕೆ ಬರಕ್ಕೆ ಏನಾಯ್ತಲ್ಲಿ ಅಲ್ಲಿ ಶುರು ಅದಕ್ಕೆ ನೋಡ್ಬೇಕು ಹೇಳ್ತಾರಲ್ಲ ಆ ಘಟಸರ್ಪನ್ಗೋ ಆ ಘಟಸರ್ಪನ ದೂತನ್ಗೋ ಏನ್ರಿ ಸ್ಥಳನೇ ಇರಲಿಲ್ಲ. ಅದರ ಓದಿಂತೀನಿ ಇನ್ನೊಂದ್ಸತಿ ಎಷ್ಟನೇ ವಚನ ಅಂತಂದ್ರೆ ವಚನ 8 ಆಮೇಲೆ ವಚನ 9.
ಮತ್ತು ಪರಲೋಕದೊಳಗೆ ಅವರಿಗೆ ಸ್ಥಾನವು ತಪ್ಪಿ ಹೋಯಿತು. ಭೂಲೋಕದವರೆಲ್ಲ ಮರುಳುಗೊಳಿಸುವ ಆ ಮಹಾಘಟ ಸರ್ಪನು ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು.
ನೋಡ್ರ ಇವಾಗ ಈ ಘಟ ಸರ್ಪಕ್ಕೆ ಏನಂತ ಹೆಸರು ಕರೀತಾರೆ? ಏನ್ ಹೆಸರು ಕರೀತಾರೆ? ಮಹಾಘಟ ಸರ್ಪನು, ಪಿಶಾಸನು, ಸೈತಾನನು, ಪುರಾತನ ಸರ್ಪ ಅಂತ ಕರೀತಾರೆ. ಯಾಕೆ ಕರೆಯೋದಿದ್ನ? ಇದೇ ತರ ಎಲ್ಲರೂ ವಚನ ಓದಿದಿರಾ? ರೆವಲೇಷನ್ ಚಾಪ್ಟರ್ 20 ಗ್ಯಾಮ್ಸ್ಕೊಳ್ಳಿ, ಸೇತನ್ ಗಿರ ಟೈಟ್ಲ್ ಎಲ್ಲ ಕೊಡ್ತಾ ಹೋಗ್ತೀನಿ. ಯಾಕೆ ಸೇತನ್ ಗಿರ ಅಂತ ಎಲ್ಲ ಬಿರುದು ಇಲ್ಲಿ ಕೊಡೋದು? ರೋಮ್ ರಾಜ್ಯ ಹೆಂಗ್ ಆಳ್ವಿಕೆ ಮಾಡ್ತು ಅಂತಂದ್ರೆ, ಪಕ್ಕ ಸೇತನ್ ಪೂರ್ವತರು ಆಳ್ವಿಕೆ ಮಾಡಿದ್ರೆ ಹೆಂಗಿರ್ತಾ ಇತ್ತು? ಅದೇ ತರ ಅದಿಗೆ ನೋಡ್ಬೇಕ್ರೆ, ಆ ನಾಲ್ಕನೇ ಮುರುಗಕ್ಕೆ ದಾನಿಯಲ್ಲಿ ಹೆಸರು ಕೊಡಕ್ಕೆ ಆಗ್ಲಿಲ್ಲ. ಅದಿಗೆ ನೋಡ್ಬೇಕ್ರೆ ಭಯಂಕರವಾಗಿ ಎದುರಿಸಂತದ್ದು ಅಲ್ದರ, ಎಲ್ಲಾನು ನುಂಗಿ ಚೂರು ಚೂರು ಮಾಡೋಂಥದ್ದು ಅಂತ ಹೆಸರು ಕೊಡ್ತಾರೆ. ಇಲ್ಲಿ ಪ್ರಕಟಣೆ ಪುಸ್ತಕದಲ್ಲಿ ಹೇಳ್ತಾ ಇದ್ದೀನಿ, ಈ ಒಂದು ಪೇಗನ್ ರೋಮ್ ರಾಜ್ಯಕ್ಕೆ ಯಾವ್ದಕ್ಕೆ ಕಂಪೇರ್ ಮಾಡ್ತಾರೆ ಅಂತಂದ್ರೆ, ಶೇತಾನ್ಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕಂಪೇರ್ ಮಾಡ್ತಾರೆ ಅಂದ್ರ. ಅದಕ್ಕೆ ನೋಡಿ ನೆಕ್ಸ್ಟ್ ಏನೈತಂದ್ರೆ, 10ನೇ ವಚನ ಓದಿ, 10th verse.
ಈಗ ಜಯವು ಶಕ್ತಿಯು ರಾಜ್ಯವು ನಮ್ಮ ದೇವರಿಗೆ ಉಂಟಾಯಿತು. ಆತನು ಅಭಿಷೇಕಿಸಿದವನ ಅಧಿಕಾರವು ಈಗ ಸ್ಥಾಪಿತವಾಯಿತು. ಹಗಲಿರುಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು ದೊಬ್ಬಲ್ಪಟ್ಟಿದ್ದಾನೆ. ಅವರು
ಅದ್ಗೆ ನೋಡ್ಬೇಕ, ಓದ್ಬಿಡಿ ಸರ್, ಓದ್ಬಿಡಿ.
ಅವರು ಪ್ರಾಣದ ಮೇಲಿನ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದ ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು.
ಥ್ಯಾಂಕ್ ಯು ಸರ್. ಅದರ ಸತ್ಯ ನೋಡ್ಬೇಕ್ರೆ ಏನ್ ಹೇಳ್ತಾರೆ ಏನ್ರಿ, ಅವರು ಅವರು ನೋಡ್ಬೇಕ್ರೆ ಪರಲೋಕದಲ್ಲಿ ಮಹಾಶಬ್ದವು ಏನಾಯ್ತಂತೆ ಉಂಟಾಯ್ತು ಅಲ್ವರ. ಯಾವಾಗ ಪೇಗನ್ ಧರ್ಮ ಕಂಪ್ಲೀಟ್ ಆಗಿ ಹೊರಟಾಯ್ತೋ, ಫಸ್ಟ್ ಆಕಾಶದಲ್ಲಿ ಒಂದು ಅನೌನ್ಸ್ಮೆಂಟ್ ಬಂದಂತೆ. ಏನಪ್ಪ ಅನೌನ್ಸ್ಮೆಂಟ್ ಬಂತು ಅಂತ ನೋಡ್ಬೇಕ್ರೆ, ಈಗ ಜಯವು ಶಕ್ತಿಯು ರಾಜ್ಯವು ನಮ್ಮ ದೇವ್ರಿಗೆ ಏನಾಯ್ತು ಉಂಟಾಯ್ತು ಅದರ. ದೇವರಾಜ್ಯ ಬರೋದು ಯಾವಾಗ? ಕ್ರಿಸ್ತನ ಎರಡನೇ ಬರಿಕೆಯಲ್ಲಿ ಬರ್ಬೇಕ್ರೆ. ಭೂಲೋಕದಲ್ಲಿ ದೇವರಾಜ್ಯ ಸ್ಥಾಪನೆ ಆಗೋದು. ಯೇಸುಕ್ರಿ ಸೇಮ್ ಪ್ರಾರ್ಥನೆ ಹೇಳ್ಕೊಟ್ರು, ನಿನ್ನ ರಾಜ್ಯವು ಬರುವುದಾಗೆ, ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರ್ತಾರೆ, ಪಕ್ಕ ಏನಾಗ್ಲಿ ಭೂಲೋಕದಲ್ಲಿ ನೆರವೇರ್ಲಿ ಅಂಬಿಟ್ಟು. ಆದ್ರೆ ಯಾವಾಗ ಪೇಪರ್ಸ್ ಫುಲ್ ಪವರ್ಗ್ ಬಂತೋ, ಈ ರೋಮಲ್ಲಿರೋಂಥ ಎಲ್ಲಾ ಧರ್ಮಗಳನ್ನ ನಿರ್ಮೂಲನೆ ಮಾಡಿ ಇದು ಫುಲ್ ಅಧಿಕಾರಕ್ಕೆ ಬಂತೋ, ಅವ್ರು ಮಾಡಿದಂಥ ಫಸ್ಟ್ ಅನೌನ್ಸ್ಮೆಂಟ್ ಪೋಪ್ ಏನ್ ಗೊತ್ತಾ? ಏನ್ರಿ 799 ಒಂದು ಗ್ರ್ಯಾಂಡ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಏನ್ ಅನೌನ್ಸ್ ಮಾಡ್ತಾರೆ? ದಿಸ್ ಇಸ್ ದ 1000 ಇಯರ್ ಆಫ್ ಕ್ರೈಸ್ಟ್ ಅಂತ. 799 AD ಹಿಡಿದು 1799 AD ವರೆಗೂ 1000 ಇಯರ್ ರೂಲ್ ಆಫ್ ಕ್ರೈಸ್ಟ್ ಅಂತ ಅಂದ್ಬಿಟ್ಟು ಅವಾಗ ಏನ್ ಮಾಡ್ತಾರೆ ಅವರು, ಅವ್ರು ಕ್ಲೇಮ್ ಮಾಡ್ತಾರೆ ಅಲ್ವರ. ಇವಾಗ ಜನಗಳು ಬಂದು ಕೇಳ್ತಾರಲ್ಲ, ಅದಕ್ಕೆ ಏನ್ ಮಾಡಿದ್ರು? ಈ ವಚನ ನೋಡಿಸಿದ್ರು ಅಲ್ಲ. ಈ ವಚನ ನೋಡಿಸಿದ್ರೆ ಯೇಸು ಕ್ರಿಸ್ತ ಪ್ರಾರ್ಥನೆ ಹೇಳ್ಕೊಟ್ರಲ್ಲ, ಪರಲೋಕದಲ್ಲಿ ನಮ್ಮ ತಂದೆ ನಿನ್ನ ರಾಜ್ಯ ಬರುವುದಾಗಿ ಅಂದ್ಬಿಟ್ಟು. ಅದೆರಡು ವ್ಯತ್ಯಾಸವಾಗಿದ್ದಿಲ್ಲ ಅಂತ ಕೇಳ್ಬೇಕಾರೆ ಅಲ್ಲೇನ್ ಮಾಡ್ಬಿಟ್ರು, ಒಂದು ವಾರ್ತೆನ ಆಡ್ ಮಾಡ್ಬಿಟ್ರು. ಏನಂತ ಆಡ್ ಮಾಡಿದ್ರು? ಆ ಪ್ರಾರ್ಥನೆ ಅಂತ್ಯದಲ್ಲಿ ಬರ್ತಾವಿದ್ದೀನಿ. ಮತ್ತೆ 6:13 ಓದಿ, Matthew 6:13 ಓದಿ, Matthew 6:13.
ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು.
ಓಕೆ, ಅಷ್ಟೇನಾ, ಮುಂದಕ್ಕೆ ಬಂದಿಲ್ಲ ಅಲ್ಲ?
ಇಲ್ಲ ಬ್ರದರ್.
ಫುಟ್ ನೋಟ್ ಅಲ್ಲಿ ಕೊಟ್ಟಿದ್ದಾರೆ. ಯಾಕೆಂತಂದ್ರೆ ಏನ್ ಬರ್ತದೆ ಫುಟ್ ನೋಟ್ ಅಲ್ಲಿ? ಯಾಕಂದ್ರೆ ರಾಜ್ಯವು ಬಲವು ಮಹಿಮೆಯು ಎಂದೆಂದಿಗೂ ನಿನ್ನವೇ, ಆಮೇನ್ ಅಂತ ಅಂದ್ಬಿಟ್ಟದ್ರ ಆ ವಚನ ಆಡ್ ಮಾಡ್ಬಿಟ್ರು. ಜನಗಳು ಕೇಳ್ತಲ್ಲ ರಾಜ್ಯ ನಿಂದು ಅಂತ ಅಂತ ಹೇಳ್ಬೇಕಾರೆ, ಈಗೆಲ್ಲ ಇದೆ ಪ್ರೂಫ್ ಅಂತ ಹೇಳ್ಬೇಕಾರೆ ಈ ವಚನ ಏನ್ ಮಾಡ್ಬಿಟ್ರಲ್ಲಿ ಅಲ್ಲಿ ಹಾಕ್ಬೇಕಾರೆ ಏನ್ರಿ ಜನಗಳಿಗೆ ಮರಳುಗೊಳ್ಸಕ್ ಶುರು ಮಾಡಿದ. ಅವಾಗ ಜನಗಳು ಕೇಳ್ತಲ್ಲ, ಸರ್ 1000 ವರ್ಷ ಅಂತ ಹೇಳ್ತೀರ, ಪುನರ್ತನ ಇಲ್ಲಿ ಅಂತ ಅಂದ್ಬಿಟ್ಟು. ಅವಾಗ ಏನ್ ಮಾಡ್ಬಿಟ್ರು? ಪ್ರಕಟಣೆ 20:5 ಆ 1000 ವರ್ಷ ತೀರುವ ತನಕ ಒಬ್ರು ಏನಾಗಿಲ್ಲ, ಜೀವಂತವಾಗಿ ಎದ್ದು ಬರಲಿಲ್ಲ ಅಂತ ಹಾಕ್ಬಿಟ್ರು. ಅವಾಗ ಪುನರ್ತನ ಇಲ್ಲ, ಏನು ಇಲ್ಲ, ಇವರೇ ರಾಜಾದಿ ರಾಜ ಅಂತ ಮಾಡ್ದಲ್ಲಿ ಅಲ್ಲಿ ಆಳ್ವಿಕೆ ಮಾಡಕ್ಕೆ ಶುರು ಮಾಡ್ದಂತೆ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಏನ್ ಹೇಳದಲ್ಲಿ, ಅದೇನ್ ಹೇಳ್ತಾರಲ್ಲಿ, ರಾಜ್ಯವು ದೇವರಿಗೆ ಏನಾಯ್ತು ಉಂಟಾಯ್ತು, ಆತನ ಅಭಿಷೇಕಿಸಿದವನು ಅಧಿಕಾರವು ಈಗ ಸ್ಥಾಪಿತವಾಯಿತು. ಅದಕ್ಕೆ ಪೋಪ್ ಏನಂತ ಕ್ಲೇಮ್ ಮಾಡ್ಕೊಂಡ್ರೆ, ವಿ ಆರ್ ದ ಅನಾಯಿಂಟೆಡ್ ಆಫ್ ಗಾಡ್, ದೇವ್ರು ನಮ್ಮನ್ನ ಅಭಿಷೇಕ ಮಾಡಿದರೆ ನಾವೇನ್ರಿ ವಿಕಾರಿಯಸ್ ಫಿಲಿಡಿ, ನಾವು ಕ್ರಿಸ್ತನ ಒಂದು ರೆಪ್ರೆಸೆಂಟೇಟಿವ್ ಅಂತಂದ್ಬಿಟ್ಟು, ದೇವರ ಒಂದು ಮಗರು ನಾವು ಅಂತಂದ್ಬಿಟ್ಟು ಏನ್ ಮಾಡಿದ್ರಲ್ಲಿ ಆ ಕ್ಲೇಮ್ ಮಾಡ್ಕೊಂಡು ಆಳ್ವಿಕೆ ಮಾಡಕ್ಕೆ ಶುರು ಮಾಡಿದ್ರಲ್ಲ. ಅದಕ್ಕೆ ನೋಡ್ಬೇಕ್ರೆ, ಹೀಗೆ ಹಗಲಿರುಳು ನಮ್ಮ ಸಹೋದರ ಮೇಲೆ ಏನ್ರಿ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು ಡಬ್ಬಲ್ ಪಟ್ಟಿದ್ದಾನೆ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಕ್ರಿಶ್ಚಿಯನ್ಸ್ಗೆ ಒರಿಜಿನಲ್ ಆಗಿ ಹಿಂಸೆ ಕೊಡ್ತಾ ಇದ್ದ ಯಾವ ರಾಜ್ಯ? ರೋಮು. ರೋಮಲ್ಲಿ ಯಾವ ಮುಖ್ಯವಾದ ರೋಮು? ಪೇಗನ್ ರೋಮು. ಇವಾಗ ಏನಾಯ್ತು, ಪೇಗನ್ ರೋಮು ಸಭೆಗೆ ಹಿಂಸೆ ಕೊಡೋ ಬದಲು ಪಿಕ್ಚರ್ ಟೋಟಲ್ ಆಗಿ ಏನಾಗೋಯ್ತು ಅಲ್ಲಿ ಚೇಂಜ್ ಆಗೋಯ್ತು ಅಂದ್ರೆ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ ಏನ್ರಿ ಅದಕ್ಕೆ 11ನೇ ವಚನದಲ್ಲಿ ಹೇಳ್ತಾರೆ ಇವರು ಇವರು ಅದನ್ನ ಹೆಂಗಪ್ಪ ಜಯಿಸಿದ್ದು ಅಂತ ಹೇಳ್ತಾರೆ ಅಂದ್ರೆ ಏನ್ರಿ ಅವರ ಪ್ರಾಣದ ಮೇಲಿನ ಪ್ರೀತಿಯನ್ನು ತೊರೆದು ಮರಣಕ್ಕೆ ಏನ್ರಿ ಹಿಂತೆಗೆಯದೆ ಯಜ್ಞದ ಕುರಿಯಾದ ತನ್ನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಏನ್ ಮಾಡಂತೆ ಜಯಿಸಿದ್ರು. ಅದರ ಅಂದ್ರೆ ಅಂಟಿ ಕ್ರೈಸ್ಟ್ ಫುಲ್ ಸೂಪರ್ ಪವರ್ ಬರೋದಕ್ಕೆ ಯಾರು ಹೆಸರು ಉಪಯೋಗಿಸ್ಕೊಂಡು ಹೆಂಗಪ್ಪ ಜಯಿಸಿದ್ರು ಅಂತಂದ್ರೆ ಏನ್ರಿ ಆ ಒಂದು ಯೇಸು ಕ್ರಿಸ್ತನ ಹೆಸರು. ಅದರ ಯೇಸು ಕ್ರಿಸ್ತನ ಹೆಸರು ಉಪಯೋಗಿಸ್ಕೊಂಡು ಏನ್ ಮಾಡುತ್ತೆ ಅವ್ರು ಫುಲ್ ಪವರ್ ಬಂದಿದ್ದು. ಅದಕ್ಕೆ ಹೇಳ್ದಲ್ಲ ಕಾನ್ಸ್ಟ್ಯಾಂಟಿನ್ ಅದರ ಆ ರಾಜ ಎದ್ದುಕೋಬೇಕಾರೆ ಕ್ರಾಸ್ ಏನ್ ಮಾಡ್ತಾನೆ ಅಲ್ಲಿ ಹಂಗೆ ದರ್ಶನ ಕಾಣಿಸ್ತಾರಂತೆ. ಆದ್ರೂ ಆಧಾರದ ಮೇಲೆ ಯುದ್ಧಕ್ಕೋಗ್ಬೇಕು ಗೆದ್ದಿದ ತಕ್ಷಣ ಅವನೇನ್ ಮಾಡ್ತಾನೆ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆಗ್ಬಿಡ್ತಾನೆ. ಯಾವಾಗ ಇವನು ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆಗ್ತಾನೋ ಎಲ್ಲಾರು ರಾಜ್ಯದಲ್ಲಿರೋಂಥ ಎಲ್ಲ ಜನಗಳಿಗೂ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆಗೋದಕ್ಕೆ ಆಫರ್ಗಳು ಕೊಡ್ತಾನೆ. ಯಾರು ಬೇಕಾದ್ರೂ ಕನ್ವರ್ಟ್ ಆಗಿರಿ, ನಿಮ್ಗೇನು ಬೇಕೋ ರಾಜ್ಯದಲ್ಲಿ ಏನ್ ಮಾಡ್ತೀನಿ ಎಲ್ಲನೋ ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಮಾಡೋದ್ರು. ಅದ್ಕೊಂಡು ಬೇಕಾರೆ ಯಾವಾಗ ಪೇಪರ್ಸಿ ಫುಲ್ ಪವರ್ ಬಂತೋ, ಪೋಪ್ ಫುಲ್ ಪವರ್ ಬಂತೋ, ಅವ್ರು ಮಾಡಿರೋ ಮೊದಲನೇ ಕೆಲಸ ಏನ್ ಮಾಡ್ತಾರೆ ಕ್ರೂಸೈಡ್ಸ್ ಏನ್ ಮಾಡ್ತಾರೆ ಅವರ ಕ್ರೂಸೈಡ್ಸ್ ಅಂತಾನೇನು ಏನ್ರಿ ಆ ರಾಜ್ಯದಲ್ಲಿರುವಂತ ಎಲ್ಲ ಸೈನಿಕರುಗಳನ್ನ ಆಯ್ಕೆ ಮಾಡಿ ಏನ್ರಿ ಊರು ಊರಿಗೆ ಹೋಗಿ ಮನೆ ಮನೆಗೆ ಹೋಗಿ ಎಲ್ಲರನ್ನೂ ಪೋಪ್ ಹೇಳಂತ ಮಾತಿಗೆ ಕೇಳೋ ರೀತಿಯಲ್ಲಿ ಏನ್ ಮಾಡ್ತಾರೆ ಕ್ರೂಸೈಡ್ಸ್ಗಳನ್ನ ಮಾಡ್ತಾರೆ. ಅವಾಗ ಆ ಕ್ರೂಸೈಡ್ಸ್ಗಳು ಯೂಸ್ ಮಾಡಿರೋಂತ ಒಂದೊಂದು ಐಟಮ್ಗಳ ಮೇಲೆ ಕ್ರಾಸ್ ಏನಾಗಿತ್ತಂತೆ ಮಾರ್ಕ್ ಆಗಿತ್ತಂತೆ. ಅದರ ನೋಡ್ಬೋದು ನೀವು ಅಲ್ಲಿ ಫೋಟೋ ನೋಡ್ಬೋದು ಅದರ ಏನೋ ಅವ್ರು ಇರೋಂಥ ಶೀಲ್ಡು ಎಲ್ಲ ಏನಾಗಿತ್ತಂದ್ರೆ ಇಟ್ ವಾಸ್ ಟೋಟಲಿ ಏನಂದ್ರೆ ಕ್ರಾಸ್. ಅದರ ಯಾಕೆ ಅಂದ್ರೆ ಯೇಸು ಕ್ರಿಸ್ತನ ಹೆಸರಲ್ಲಿ ಏನ್ ಮಾಡಿದ್ದಿವ್ರು ಜಯಿಸಿದ್ರ ಪೋಪ್ ಬಂದ್ಬಿಟ್ಟು ಫುಲ್ ಪವರ್ ಬರೋಕೆ ಏನಪ್ಪ ಕಾರಣ ಅಂತಂದ್ರೆ ಕ್ರೈಸ್ಟ್ ಹೆಸರು ಯೇಸು ಕ್ರಿಸ್ತನ ಹೆಸರು ಉಪಯೋಗಿಸದೇ ಇದ್ರೆ ಪೋಪ್ ಬಂದ್ಬಿಟ್ಟು ಪವರ್ ಬಡಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಅಂದ್ರೆ ಅದ್ ನೋಡ್ಬೇಕ್ರೆ ಏನ್ರಿ ಅವ್ರ ಪ್ರಾಣದ ಮೇಲೆ ಭಯ ಇಲ್ದಿರಾ ಯೇಸು ಕ್ರಿಸ್ತನ ನಾಮದಿಂದ ಏನ್ ಮಾಡಂತೆ ಅವರು ಎಲ್ಲವನ್ನು ಜಯಿಸಿದ್ರು ಅಂತ ಹೇಳ್ತಾರಲ್ವ. ಅದ ನೋಡಿ ನೆಕ್ಸ್ಟ್ ಹೇಳ್ತಾರೆ 12ನೇ ವಚನ 12th verse.
ಪರಲೋಕವೇ ಅದರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ಳಿರಿ.
ಪರಲೋಕ ಏನ್ರಿ ವಾಯುಮಂಡಲ ಧಾರ್ಮಿಕ ವಿಚಾರದಲ್ಲಿ ಸಂತೋಷ ಪಡೀರಿ. ಯಾಕೆ ಇನ್ಮೇಲೆ ರೋಮ್ ಅಲ್ಲಿ ಪೇಗನ್ ಧರ್ಮ ಇಲ್ಲ. ಡಯಾನನ ಆರಾಧನೆ ಮಾಡು, ಜೂಪಿಟರ್ನ ಆರಾಧನೆ ಮಾಡು, ಅದರ ಡಯಾನಿಸಸ್ ರಾಜನ ಆರಾಧನೆ ಮಾಡು, ಅದರ ಇವೆಲ್ಲ ಏನಿಲ್ಲ, ಇವೆಲ್ಲ ಒಟ್ಟೋಯ್ತು. ಅದರ ಆ ವಿಗ್ರಹಗಳಿಗಂತೆ ಹಿಂಗ್ ಮಾಡ್ಬೇಕು ನೈವೇದ್ಯಗಳು ಇವೆಲ್ಲ ಏನೈತೆ ಅಲ್ಲ ಒಟ್ಟೋಯ್ತು. ಅದರಿಂದ ಪರಲೋಕದಲ್ಲಿ ಇರೋರು ಏನ್ ಮಾಡ್ರಿ ನೀವು ವಾಸ ಮಾಡೋರು ಏನ್ ಮಾಡಿ ನೀವು ಹರ್ಷಗೊಳ್ಳಿರಿ. ಆಮೇಲೆ ನೆಕ್ಸ್ಟ್
ಭೂಮಿಯೇ ಸಮುದ್ರವೇ ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ.
ಆದ್ರೆ ಭೂಮಿಗೆ ಏನ್ ಹೇಳ್ತಾರಲ್ಲಿ ಭೂಮಿಲಿರೋ ಜನಗಳೇ ನಿಮ್ಮ ದುರ್ಗತಿ ಏನ್ ಹೇಳಿ. ಆಕಾಶದಲ್ಲಿ ಏನೋ ಬದಲಾವಣೆ ಆಯ್ತು, ಅದರ ಯೇಸು ಕ್ರಿಸ್ತನ ಹೆಸರಲ್ಲಿ ಪೋಪನ ಆಳ್ವಿಕೆ ಮಾಡಕ್ ಶುರು ಮಾಡ್ದ. ಆದ್ರೆ ಭೂಮಿಯಲ್ಲಿ ಆತನ ಕ್ರಿಯೆಗಳು ಎಷ್ಟು ಮೋಸವಾಗಿತ್ತು ಅಂತ ಹೇಳಿದ್ರೆ ನಿಮ್ಮ ದುರ್ಗತಿನ ಏನಪ್ಪ ಹೇಳಿ. ಯಾಕೆ ಅಂದ್ರೆ ಹೆಂಗಿದೆ ದುರ್ಗತಿ ಓದಿಷ್ಟ ಮುಂದಕ್ಕೆ.
ಸೈತಾನನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾರೌದ್ರ ಉಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ.
ಹೆಂಗಿತ್ತು ಅಂದ್ರೆ ಪೇಪರ್ಸಿ ಆಳ್ವಿಕೆ ಹೇಳ್ತಾರೆ ಅವನು ಎಷ್ಟು ಒಂದು ಆಳ್ವಿಕೆ ಕ್ರೂರವಾಗಿತ್ತು ಅಂದ್ರೆ ಏನ್ ಹೇಳ್ತಾರಲ್ಲಿ ಸೈತಾನಿನ ಆಳ್ವಿಕೆ ಕಂಪೇರ್ ಮಾಡ್ತಾ ಇದ್ರ ಭಯಂಕರ ಕೋಪದಿಂದ ಚೇತನ ಆಳ್ವಿಕೆ ಮಾಡ್ದ ಹೆಂಗಿರ್ತಾರೆ ಕಾಲವು ಕೊಂಚವಾಗಿದೆ ಅಂತ ತಿಳಿದುಕೊಂಡು ಅವನ ಆಳ್ವಿಕೆ ಹೆಂಗಿತ್ತಂತೆ. ಅದರ ಒಂದು ಸೈತಾನ ಆಳ್ವಿಕೆ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾರೆ ಹೋಲಿ ಇನ್ಕ್ವಿಸಿಷನ್ ಅಂತ ಮಾಡ್ತಾರೆ. ಏನಪ್ಪ ಹೋಲಿ ಇನ್ಕ್ವಿಸಿಷನ್ ಅಂದ್ರೆ ಮನೆ ಮನೆಗೆ ಹೋಗಿ ಅದರ ಒಬ್ಬೊಬ್ಬ ಮನೆಗೆ ಹೋಗ್ಬಿಟ್ಟು ಪೋಪ್ ಹಿಂಗೆಲ್ಲ ಹೇಳ್ತಾರೆ ಇದ್ಗೆಲ್ಲ ನೀವು ಅಗ್ರಿನಾ ಅಂತ ಏನ್ ಮಾಡ್ತಾರೆ ಕೇಳ್ಕೊಂಡ್ಬಿಡ್ತಾರೆ. ಯಾರು ಅಗ್ರಿ ಮಾಡಿಲ್ಲ ಅಂತಂದ್ರೆ ಅಲ್ಲಲ್ಲೇ ಇಮ್ಮಿಡಿಯೇಟ್ ಆಗಿ ಏನ್ ಮಾಡೋರಂತೆ ಅಲ್ಲಿ ಅದರ ಅವ್ರ ಮನೆಯವ್ರ ಮುಂದೆನೆ ಅವ್ರನ್ನೆಲ್ಲ ಮಾನಭಂಗ ಮಾಡಿ ಬೆತ್ತಲೆ ಮಾಡಿ ಕಂಬು ಕಟ್ಟಿ ಏನ್ ಮಾಡಕ್ಕವ್ರಂತೆ ಅವ್ರನ್ನ ಹಂಗೆ ಜೀವ ಸಹಿತ ಸುಟ್ಟಾಕ್ಬಿಡೋರಂತೆ. ಸತ್ಯವೇದರೆ ಹೇಳ್ತಾರಲ್ಲ ನಿಮ್ಮ ಕೂಸುಗಳನ್ನ ಏನ್ ಮಾಡಿ ನೀವು ಬಂಡೆಗೆ ಹಬ್ಬಳಿಸೋಂಥವ್ರು ಭಾಗ್ಯವಂತರು ಅಂದ್ಬಿಟ್ಟು ಈ ವಚನ ಆಧಾರದ ಮೇಲೆ ತಂದೆ ತಾಯಿಗಳ ಮುಂದೆನೆ ಮಕ್ಳುಗಳು ಏನ್ ಮಾಡೋದು ಬಂಡೆಗೆ ಹೊಡೆದೆ ಹಪ್ಪಳಿಸದಂತ ತಲೆಗಳನ್ನ. ಆದ್ರೆ ಅವಾಗ ಭಾಗ್ಯವಂತ ಅಂತ ವಚನ ಇದೆ ಅಂತ ಏನ್ ಮಾಡೋರಂತೆ ಕೇಳುವಂತೆ ಮಗನ್ಗೆ ಮುತ್ ಕೊಡಿಲ್ಲ ಮಗನ್ ಕೋಪ ಬಂದ್ಬಿಡ್ತದೆ ಪೋಪ್ ಫಸ್ಟ್ ಕಿಸ್ ಕೊಡಿ ಅದರ ಕಾಲಿಗೆ ಮುತ್ ಕೊಡಿಲ್ಲ ಪೋಪ್ಗೆ ಏನಾಗ್ಬಿಡ್ತದೆ ಕೋಪ ಬಂದ್ಬಿಟ್ರೆ ನಾಶ ಆಗೋಗ್ತೀರಾ ಅಂತ ಅಂದ್ಬಿಟ್ಟು ಪೋಪ್ ಏನ್ ಮಾಡೋರಂತೆ ಎಲ್ಲಾ ಮನುಷ್ಯನಿಗೆ ನಾಶ ಮಾಡಂತ ಎಲ್ಲಾ ಎಕ್ವಿಪ್ಮೆಂಟ್ಸ್ನ ಟಾರ್ಚರ್ ಐಟಮ್ಗಳನ್ನ ಕಂಡಿಡಿದಿದ್ದೆ ಆ ಟೈಮಲ್ಲಿ. ಅದರ ಮನುಷ್ಯನ್ಗೆ ಏನ್ ಮಾಡೋದು ಅದರ ಭಯಂಕರವಾಗಿ ಕ್ರೂರವಾಗಿಂತ ವಿಚಾರದಲ್ಲಿ ಮಾಡೋದು ಹಿಂಸೆಗಳನ್ನ ಕೊಡೋದು. ಬೈಬಲ್ ಎಷ್ಟೋ ಜನ ಟ್ರಾನ್ಸ್ಲೇಷನ್ ಮಾಡಿದವರಿಗೆ ಕಂಬ ಕಟ್ಟಿ ಅದೇ ಬೈಬಲ್ಸ್ ಜೊತೆಗೇನೆ ಜೀವ ಸಹಿತ ಏನ್ ಮಾಡಕ್ ಬಿಡ್ತಾರೆ ಅಲ್ಲಿ ಅಲ್ಲಿ ಸುತ್ತಾಕ್ಬಿಡ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಏನಕ್ಕಪ್ಪ ಹಿಂಗಾಯ್ತು ಅಂತ ನೋಡ್ಬೇಕ್ರೆ ಏನ್ರಿ ಸೇತಾನನ ಒಂದು ಕಾಲ ಕೊಂಚವಾದದಿಂದ ಅವನು ತನ್ನ ಪ್ಲಾನ್ ಏನ್ ಮಾಡ್ದ, ಚೇಂಜ್ ಮಾಡ್ದ. ಫಸ್ಟ್ ನಿಜವಾದ ಸಭೆನ ಯಾವ ತರ ಹಿಂಸೆ ಕೊಡಕ್ ಶುರು ಮಾಡ್ದ, ರೋಮ್ ಧರ್ಮದ ಮುಖಾಂತರ, ಯಹೂದಿಯರ ಮುಖಾಂತರ, ರೋಮ್ ಧರ್ಮದ ಮುಖಾಂತರ ಹಿಂಸೆ ಕೊಡಕ್ ಶುರು ಮಾಡ್ದ. ಯಾಕೆ ಸಕ್ಸಸ್ ಆಗಿಲ್ಲ, ಕ್ರಿಶ್ಚಿಯಾನಿಟಿ ಬೆಳಗ್ ಫುಲ್ಲು ಏನಾಯ್ತು, ಫಾಸ್ಟ್ ಆಗಿ ಬೆಳೆದಿಕ್ಕೆ ಶುರು ಆಯ್ತು. ಏನೋ ಅಪೋಸ್ಟಲ್ಸ್ ಮುಖಾಂತರ ಲೋಕದ ಕಟ್ಟೆ ಕಡೆ ಅವ್ರಿಗೆ ಏನಾಯ್ತು ಸುವಾರ್ಥ ಸಾಧಕ್ಕೆ ಶುರು ಆಯ್ತು ನೋಡ್ರಿ ಇದ್ರಿ. ಆ ಹೊಲದಲ್ಲಿ ಗೋಧಿ ಬಿತ್ತನೆ ಶುರು ಆಯ್ತು, ಆದ್ರೆ ಈ ಗೋಧಿನ ತೆಗೆದಿಕ್ಕೆ ಆಗಿಲ್ಲ, ಅಥವಾ ಬಿತ್ತನೆ ಮಾಡದಿರ್ತಿಲ್ಲ ತಡೆಗಟ್ಟಕ್ಕೆ ಆಗಿಲ್ಲ. ಅವಾಗ ಸೇತನ ಏನ್ ಮಾಡ್ದ, ಯೇಸು ಕ್ರಿಸ್ತನ ಹೇಳಿದ ಸಮಯದಲ್ಲಿ ಗೋಧಿ ನಡುವೆ ಇವರೆಲ್ಲ ನಿದ್ರೆ ಮಾಡಿರ್ಬೇಕ ಸೇವಕರು ಅಪೋಸ್ಟಲ್ಸ್ ಎಲ್ಲ ಮರಣದಲ್ಲಿ ನಿದ್ರೆ ಹೋಗಿದ ತಕ್ಷಣ ಸೇತಾನು ಬಿದ್ದೋಗಿದ್ರು ದೂತರುಗಳು ಮೇಲ್ಗೆ ಕಿತ್ತೋಣ ಏನ್ ಮಾಡ್ದಂತಲ್ಲಿ ಗೋಧಿಗಳ ನಡುವೆ ಅಣಜಿ ಬೆಳಿಗ್ಗೆ ಎದ್ದು ನೋಡಿದ್ರೆ ಏನಾಗ್ಬಿಡ್ತಲ್ಲ ಅಣಜಿ, ಸೇತಾನ ಏನ್ ಮಾಡ್ದಂದ್ರೆ ತನ್ನ ಪ್ಲಾನೇ ಚೇಂಜ್ ಮಾಡ್ಬಿಟ್ಟಾರಿ. ಫಸ್ಟ್ ಕ್ರಿಸ್ತನ ಡೈರೆಕ್ಟ್ ಆಗಿ ಅಪೋಸ್ ಮಾಡಕ್ ಏನ್ ಮಾಡ್ತಾನೆ, ಟ್ರೈ ಮಾಡ್ತಾನೆ. ಯಾವಾಗ ಅಪೋಸ್ ಮಾಡಿ ಗೆಲ್ಲಕ್ಕಾಗಿಲ್ವೋ ಇಮ್ಮಿಡಿಯೇಟ್ ಆಗಿ ಸೇತಾನ ಏನಪ್ಪ ಮಾಡ್ತಾರೆ, ಯೇಸು ಕ್ರಿಸ್ತನ ಮೇಲೆ ಗೆಲ್ಲಬೇಕು ಕೈ ಹಾಕ್ಬಿಡ್ತಾನೆ. ಕೈ ಹಾಕ್ಬಿಟ್ಟು ಫ್ರೆಂಡ್ಶಿಪ್ ಮಾಡಿಕೊಂಡು ಕ್ರಿಶ್ಚಿಯಾನಿಟಿನೇ ಫ್ರೆಂಡ್ಶಿಪ್ ಮಾಡಿಕೊಂಡು ಕ್ರಿಶ್ಚಿಯಾನಿಟಿ ಮುಖಾಂತರನೇ ನಿಜವಾದ ಸಭೆಗೆ ನಿಜವಾದ ಕ್ರೈಸ್ತವರಿಗೆ ಹಿಂಸೆ ಕೊಡೋಕೆ ಏನು ಮಾಡ್ತಾನೆ ಅಲ್ಲಿ ಅಲ್ಲೇ ಒಂದು ಪ್ಲಾನ್ ಮಾಡ್ತಾನೆ. ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ, ನಾವೇನು ನೋಡ್ತೀರಿ, ನಾವು ಸ್ತ್ರೀನ ಸಂತತಿ ಕ್ಲಾಸಲ್ಲಿ ಓದಿದಿರಲ್ಲ, ಸ್ತ್ರೀನ ಸಂತತಿ ಸರ್ಪ ತಲೆಯನ್ನು ಜಸ್ತಾರೆ, ಆದರೆ ಆ ಸರ್ಪ ಏನು ಮಾಡ್ತಾರೆ, ಆ ಸ್ತ್ರೀನ ಸಂತತಿಯ ಹಿಮ್ಮಡಿನ ಏನು ಮಾಡ್ತಾರೆ, ಕಸ್ತದೆ. ಅದರ ಯೇಸು ಕ್ರಿಸ್ತನ ಸಾಯಿಸ್ಬೇಕು ಸಾಯಿಸ್ಬೇಕು ಅಂತ ಎಷ್ಟೋ ಸತಿ ಹೊಂಚಾಕದ, ಒಂದು ಸತಿಗೂ ಆಗಲಿಲ್ಲ. ಒಂದು ಸತಿ ದಿಢೀರಾಗಿ ಯೇಸು ಕ್ರಿಸ್ತ ನಾನೇ ಸಹಾಯಕ್ಕೆ ಹೋಯ್ತೀನಿ ಅಂತ ಹೇಳಿದ ತಕ್ಷಣ ಚೇತನ್ಗೆ ಏನಾಗೋಯ್ತದೆ, ಅಲ್ಲೇ ಇಷ್ಟು ದಿನ ಇವರು ಸಹಾಯಕ್ಕೆ ಹೋಗ್ತಾರಂತ, ಸಹಾಯಕ್ಕೆ ಹೋಗ್ತಾರಂತ ಒಂದು ವ್ಯಕ್ತಿ ಇವಾಗ ಸಹಾಯಕ್ಕೆ ಹೋಗ್ತಾರೆ ಅಂತಂದರೆ ನನಗೇನೋ ಒಂದು ಆಪತ್ತು ಇದೆಯಪ್ಪ, ಅಂದರೆ ಈ ಮನುಷ್ಯ ಸಾಯಬಾರ್ದು ಅಂತಂದ್ಬಿಟ್ಟು ಎಷ್ಟೋ ರೀತಿಯಲ್ಲಿ ಕಾಪಾಡೋಕ್ಕೆ ಏನು ಮಾಡ್ತಾರೆ, ಅವ್ರು ಪ್ರಯತ್ನ ಮಾಡ್ತಾರೆ. ಈ ಥರ ಸೈತನ್ ತನ್ನ ಪ್ಲಾನ್ನ ಚೇಂಜ್ ಮಾಡ್ಬಿಟ್ಟ. ಅದೇ ಥರ ನೋಡ್ಬೇಕಾದ್ರೆ ನಿಜವಾದ ಸಭೆಗೆ ಯಾರ ಮುಖಾಂತರ ಹಿಂಸೆ ಕೊಡೋಕೆ ಶುರು ಮಾಡಿದ್ರೆ ಹೆಸರು ಕ್ರೈಸ್ತ ಅವ್ರ ಮುಖಾಂತರ ಮಾಡಿದ್ರು ಹಿಂಸೆ ಕೊಡೋಕ್ಕೆ ಶುರು ಮಾಡಿದ್ರು. ಅದು ನೋಡಿ ಪ್ರಕಟಣೆ 12:13, ಹನ್ನೆರಡನೇ ಅಧ್ಯಾಯ 13ನೇ ವಚನ ಪ್ರಕಟಣೆ.
ಘಟಸರ್ಪನು ತಾನು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದಿರುವುದನ್ನು ಕಂಡು ಗಂಡು ಮಗುವನ್ನು ಹೆತ್ತ ಸ್ತ್ರೀಯನ್ನು ಹಿಂಸಿಸುವುದಕ್ಕೆ ಅಟ್ಟಿಸಿಕೊಂಡು ಹೋದನು.
ನೋಡ್ರ ಅದಕ್ಕೆ ಹೇಳಿದ್ದು
ಆ ಸ್ತ್ರೀ
ಇವಾಗ ಆ ಸ್ತ್ರೀನ ನಿಜವಾದ ಸಭೆನ ಯಾರು ಹಿಂಸೆ ಕೊಡಕ್ ಶುರು ಮಾಡಿದ್ರು, ಫಸ್ಟ್ ಪೇಗನ್ ರೋಮ್ ಕೊಡ್ತಾ ಇತ್ತು, ಇವಾಗ ಪೇಪಲ್ ರೋಮ್ ಪೋಪನ ಮುಖಾಂತರ ಸಭೆಗೇನಾಯ್ತು ಉಪದ್ರವಗಳು ಬರಕ್ ಶುರು ಆಯ್ತು. ಅದರ ನೆಕ್ಸ್ಟ್ ವಚನ ಅಷ್ಟೇ, ನೆಕ್ಸ್ಟ್ ಮುಂದಕ್ಕೆ ಕಂಟಿನ್ಯೂ.
ಆ ಸ್ತ್ರೀಯು ಅರಣ್ಯದಲ್ಲಿದ್ದ ತನ್ನ ಸ್ಥಳಕ್ಕೆ ಹಾರಿ ಹೋಗುವುದಕ್ಕಾಗಿ ಆಕೆಗೆ ದೊಡ್ಡ ಗರುಡ ಪಕ್ಷಿಯ ಎರಡು ರೆಕ್ಕೆಗಳು ಕೊಡಲ್ಪಟ್ಟವು. ಅಲ್ಲಿ ಒಂದು
ಕಂಟಿನ್ಯೂ ಮಾಡಿ,
ಒಂದು ಕಾಲ ಎರಡು ಕಾಲ ಅರ್ಧ ಕಾಲ ಸರ್ಪನ ಮುಖಕ್ಕೆ ಮರೆಯಾಗಿ ಘೋಷಣೆ ಹೊಂದುತ್ತಾಳೆ.
ಸಾಕಷ್ಟು ಥ್ಯಾಂಕ್ ಯು. ಅದರ ಸೊ ಅಲ್ಲಿ ನೋಡ್ಬೇಕ್ರೆ ಆ ಸ್ತ್ರೀ ಅಡವಿಕೆ ಅಂತಾರೆ ಓಡೋ ಹೋಗಂತ ರೀತಿಯಲ್ಲಿ ಅವಳನ್ನ ಪೋಷಣೆ ಮಾಡೋದಿಕ್ಕೆ ಏನ್ ಕೊಡ್ತಾನೆ ದೇವ್ರು, ಎರಡು ದೊಡ್ಡ ಏನ್ರಿ ಗರುಡ ಪಕ್ಷಿಗಳಿದಂತ ಎರಡು ರೆಕ್ಕೆಗಳನ್ನ ಮಾಡ್ತಾರೆ, ದೊಡ್ಡ ಎರಡು ರೆಕ್ಕೆಗಳನ್ನ ಕೊಡ್ತಾರಂತೆ ಅಲ್ವರ. ಆಮೇಲೆ ಏನ್ರಿ ಸರ್ಪನ ಮುಖದಿಂದ ಮರೆಯಾಗಿ ಪೋಷಣೆ ಹೊಂದಂತೆ, ಅಂದ್ರೆ ಸರ್ಪಕ್ಕೆ ಕಾಂಟ್ಯಾಕ್ಟೇ ಇರಲ್ಲ ಅದರ ಏನ್ರಿ ಅಗೇನ್ಸ್ಟ್ ದ ಫೇವರ್ ಆಫ್ ಸರ್ಪ ಅಲ್ವರ. ಅಂದ್ರೆ ಸರ್ಪದ ಒಂದು ಏನ್ರಿ ಫೇವರ್ ಇಂದ ತುಂಬಾ ದೂರ ಸ್ತ್ರೀ ಏನ್ ಮಾಡ್ತಾಳೆ ಪೋಷಣೆ ಹೊಂದಂತೆ ಅಲ್ವರ. ಅದಕ್ಕೆ ನೋಡ್ರಿದ್ದೀನಿ ಅರಣ್ಯ ಅಂತ ಏನ್ ನೋಡಿದ್ರಿ ನಾವು ಇವಾಗ ಐಸೋಲೇಟೆಡ್ ಕಂಡೀಷನ್, ಪ್ರಾಮುಖ್ಯತೆ ಇಲ್ದಿರಂತ ಒಂದು ಸ್ಥಳದಲ್ಲಿ ಸಭೆ ಗುಪ್ತವಾಗಿ ಯಾವ ಮನುಷ್ಯನಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಸಭೆ ಬೆಳೀತಾ. ಅದೇ ನೋಡ್ಬೇಕ್ರೆ ಜಾನ್ ವಿಕ್ಲಿಫ್, ಪೀಟರ್ ವಾಲ್ಡ್ ಇವರೆಲ್ಲ ಏನ್ ಮಾಡಿದ್ರು ಗುಪ್ತವಾಗಿ ಎಲ್ಲ ಕೆಲಸ ಮಾಡಿದ್ರು ಏರಿಯಸ್ಸು ಅದರ ಎಲ್ಲಿತ್ತು ಪ್ರಾಮುಖ್ಯತೆ ಇವ್ರಿಗೆ ಅದರ ನೋಡ್ಬೇಕಾರೆ ಏನ್ರಿ ಇವ್ರಿಗೆಲ್ಲ ಒಂದು ರೆಸ್ಪೆಕ್ಟೇ ಇರಲಿಲ್ಲ ಅದರ. ಅದೇ ನೋಡ್ಬೇಕ್ರೆ ಎಷ್ಟು ದಿನ ಅಂತ ನೋಡ್ತೀರಿ ಅಲ್ಲಿ ನೋಡ್ತಿರ್ಲಿ, ಹಾ ಕಾಲವೋ ಹಾ ಎರಡು ಕಾಲವೋ ಆಮೇಲೆ ಕಾಲವೋ ಅರ್ಧ ಕಾಲ ಅದರ ಟೋಟಲ್ 3.5 ಕಾಲ, ಈ ಸೇಮ್ 3.5 ಕಾಲ ಈ 1260 ದಿವಸಗಳು ಎಲ್ಲ ಒಂದೇ ಟೈಮ್ ಬೇಕಾದ್ದು ಪೇಪರ್ಸಿ ಟೈಮ್ 1260 ಎಸ್ ಡಾರ್ಕ್ ಏಜಸ್ ಅಲ್ಲಿ ಆ ಸ್ತ್ರೀ ಪೋಷಣೆ ಹೊಂದಲು ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕು ಗರುಡ ಪಕ್ಷಿಯ ಎರಡು ಒಂದು ದೊಡ್ಡ ರೆಕ್ಕೆಗಳು ಅಂತ ಹೇಳ್ತಾರೆ. ಏನು ಗರುಡ ಪಕ್ಷಿ ಅಂದ್ರೆ ಬೈಬಲ್ನಲ್ಲಿ ನಾವು ಗರುಡ ಪಕ್ಷಿ ಅಂದ್ರೆ ಯಾವ್ದು ಕೇಳ್ತೀರಿ ಅದರ ದೇವರ ಒಂದು ಜ್ಞಾನ ಕೇಳ್ತೀರಿ, ದೇವ್ರಿಗೆ 4 ಗುಣಲಕ್ಷಣಗಳಿದೆಲ್ಲ ಗ್ಯಾಪ್ನ ಐತೆ ಯಾರ ಇಲ್ಲ ಮರ್ತಾ ಬಿಡಿದಿರಾ ಅದರ 4 ಅಟ್ರಿಬ್ಯೂಟ್ಸ್ ಆಫ್ ಗಾಡ್ ರೆವಲೇಷನ್ 4 ಚಾಪ್ಟರ್ ಹೇಳ್ಬೇಕಾರೆ. ಒಂದು ಆ ಒಂದು ಜೀವಿ ನೋಡ್ಬೇಕು ಹಂಗಿತ್ತಂತೆ, ಸಿಂಹದ ಮುಖ ತರ ಇತ್ತು, ಸಿಂಹದ ಹಾಗೆ ಇತ್ತು. ಆಮೇಲೆ ನೆಕ್ಸ್ಟ್ ಏನಂತಾರೆ ಓರಿ ತರ ಇತ್ತು, ಆಮೇಲೆ ಮೂರನೇದು ಮನುಷ್ಯನ ಮುಖ ತರ ಇತ್ತು, ನಾಲ್ಕನೇದು ಹಾರುವಂತ ಗಡ ಪಕ್ಷಿ ತರ ಇತ್ತು ಅಂತ ಹೇಳ್ತಾರೆ. ನಾಲ್ಕು ಗುಣಲಕ್ಷಣಗಳು ಗಡ ಪಕ್ಷಿ ಅಂತ ಹೇಳ್ಬೇಕ್ರೆ ದೇವ್ರಿಗಂತ ಜ್ಞಾನ ಅದರ ಹಂಗರೆ ದೇವ್ರ ಸಭೆಗೆ ಪೋಷಣೆಗಾಗಿ ರಕ್ಷಣೆಗೆ ಕೊಟ್ಟಿರೋದು ಆ ಜ್ಞಾನದಲ್ಲಿ ಎರಡು ಭಾಗಗಳು. ನೀವ್ ಹೇಳ್ರಿ ದೇವ್ರ ಜ್ಞಾನದಲ್ಲಿರಂತ ಎರಡು ಭಾಗಗಳು ಯಾವುದು? ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ. ಅದರ ಇವೆರಡು ಭಾಗಗಳನ್ನ ಪೋಷಣೆ ಆಗಿಗೆ ಅದರ ಸಭೆ ರಕ್ಷಣೆ ಹೊಂದೋದಕ್ಕೆ ಏನ್ ಮಾಡ್ತಾರೆ ದೇವ್ರು ಕೊಡ್ತಾರೆ. ಅದಕ್ಕೆ ನೀವು ಚೆನ್ನಾಗಿ ಜ್ಞಾಪಿಸ್ಕೊಳ್ಳಿ, ಏಲಿಯನ್ಗೆ ಬಂದ್ಬಿಟ್ಟು ಆಹಾರ ಕೊಟ್ಟಿದ್ದು ಯಾವ ಪ್ರಾಣಿ? ಲಯನೋ ಟೈಗರೋ ಅಲ್ಲ. ದೇವ್ರು ಏನ್ ಮಾಡೋರೆ? ಪಕ್ಷಿನ ಕಳ್ಸೋರೆ. ಯಾಕೆಂದ್ರೆ ಈ ಸ್ತ್ರೀಗೆ ಅಡವಿಯಲ್ಲಿ ಹೋಗೋದಕ್ಕೆ ಆ ಒಂದು ಸರ್ಪದ ಮಕ್ಕದಿಂದ ಮರೆಯಾಗಿ ಪೋಷಣೆ ಹೊಂದೋದಕ್ಕೆ ಕೊಟ್ಟಿದ್ದು ದೇವ್ರೇನ್ತಾರೆ? ಪಕ್ಷಿ ಎರಡು ರೆಕ್ಕೆಗಳು. ಅದರ ಇವಾಗ ಏನಾಗ್ಬೇಕು? ಮೂರುವರೆ ವರ್ಷ ಆಯ್ತಿಲಿ ಅದರ ಏಲಿಯನ್ ಕಾಲದಲ್ಲಿ ಮೂರುವರೆ ವರ್ಷ ಮಳೆ ಇರಲ್ಲ. ಮೂರುವರೆ ವರ್ಷ ಆಮೇಲೆ ಏಲಿಯನ್ ಕಾಲದಲ್ಲಿ ನೆಕ್ಸ್ಟ್ ಟೈಮ್ ಬರಕ್ಕೆ ಶುರು ಆಯ್ತಲ್ಲಿ ಮಳೆ ಬರಕ್ಕೆ ಶುರು ಆಯ್ತು. ಮಳೆನೇನು? ನೀರು. ಭಯಂಕರವಾಗಿ ನೀರು ಬರಕ್ಕೆ ಶುರು ಆಯ್ತು. ಹಂಗಾರೆ ಇಲ್ಲೂ ಕೂಡ ಪ್ರಕಟಣೆ ಪುಸ್ತಕದಲ್ಲಿ ನೀರು ಬಗ್ಗೆ ಏನಾಗಿರ್ಬೇಕು? ಮಾತಾಡಿರ್ಬೇಕು. 1260 ದಿವಸಗಳಾಗಿದ್ದ ನಂತರ, ಈ ಮೂರುವರೆ ವರ್ಷ ಆಗಿದ ನಂತರ ಭಯಂಕರವಾಗಿ ನೀರು ಮಳೆ ಬಗ್ಗೆ ಮಾತಾಡಿರ್ಬೇಕು. ಮಾತಾಡಿದಾರಾ? ಎಸ್, ಮಾತಾಡಿದ್ರೆ. ಎಲ್ಲಿ ಅಂದ್ರೆ ಪ್ರಕಟಣೆ 12:15 ರೆವಲೇಷನ್ 12:15.
ಆ ಸರ್ಪನು ಸ್ತ್ರೀಯನ್ನು ಬಡಕೊಂಡು ಹೋಗಬೇಕೆಂದು ಆಕೆಯ ಹಿಂದೆ ತನ್ನ ಬಾಯೊಳಗಿಂದ ನೀರನ್ನು ನದಿಯಂತೆ ಬಿಟ್ಟನು.
ನೋಡ್ರ, ಬಾಯೊಳಗಿಂದ ನೀರನ್ನ ಬಿಟ್ಟಂತೆ. ಹೆಂಗ್ ಬಿಟ್ಟಂತೆ? ನದಿ ಅದರ ನಮ್ಗೆ ಇದೆಲ್ಲ ಸಿಂಬಾಲಿಕ್ ರೀ. ಎಷ್ಟು ಬ್ಯೂಟಿಫುಲ್ ನೋಡಿರಿ ಪ್ರಕಟಣೆ ಪುಸ್ತಕ. ಒಂದೊಂದೇ ಕೋಡ್ಗಳು ಆಗ್ತಾ ಹೋದ್ರೆ ಮುಗೀತಷ್ಟೇ, ಅರ್ಥ ಸೂಪರ್ ಅರ್ಥ ಆಗಿರೋಕೆ ನೋಡಿರ್ತೀನಿ. ದೇವ್ರು ಅಷ್ಟು ಚೆನ್ನಾಗಿ ಬರ್ತಾರೆ ಅದರ. ಆ ಘಟ್ಟ ಸರ್ಪ ಅಂದ್ರೆ ಯಾವ ರಾಜ್ಯ ನೋಡಿದ್ರಿ ಅದರ? ಪೇಪಲ್ ರೋಮ್. ಫಸ್ಟ್ ಪೇಗನ್ ರೋಮ್ ಆಗಿತ್ತು, ಇವಾಗ ಏನಾಗ್ಬಿಡ್ತು ಪೇಪಲ್ ರೋಮ್ ಆಗಿದೆ. ಪೇಪರ್ ಸಿಯವನ ಆಡಳಿತ ಜ್ಞಾಪನ ಇಟ್ಕೊಳ್ಳಿ ಅದರ. ಆಮೇಲೆ ಅದರ ಅದು ಯಾರು ಒಂದು ಮುಖಾಂತರ ಆಳ್ವಿಕೆ ಮಾಡಲ್ಪಟ್ಟಿತ್ತು? ಶೇತಾನ್ ಮುಖಾಂತರ. ನಮ್ಗೆ ಸ್ಪಷ್ಟವಾಗಿ ಗೊತ್ತಿತ್ತು ಅದರ ಘಟ ಸರ್ಪ ಅಂತ ಹೇಳಿದ್ರ. ಇವಾಗ ಬೈಬಲ್ ಅಲ್ಲಿ ನೀರು ಅಂದೇನು? ಹ, ಸತ್ಯ. ಜನಗಳಿಗೂ ಹೇಳ್ತಾರೆ ಸತ್ಯನ ಹೇಳ್ತಾರೆ. ಇಲ್ಲಿ ಹೇಳೋದು ಇಲ್ಲ ಅರ್ಥ ಬರೋದು ಸತ್ಯ ಅದರ. ಯೇಸು ಕ್ರಿಸ್ತ ಹೇಳ್ತಾರಲ್ಲ, ಹಬಕ್ಕೋಕ್ ಎರಡು ಹದಿನಾಲ್ಕು ಹೇಳ್ತಾರಲ್ಲ, ಯಹೋವನ ಜ್ಞಾನವು ಹೆಂಗಿರ್ತಂತೆ ಕಲ್ಲಲ್ಲಿ ಸಮುದ್ರದಲ್ಲಿ ನೀರು ಹೇಗೆಯೋ ಆ ಥರ ಇದ್ರೆ ಯಹೋವ ಜ್ಞಾನ. ಅದರ ಭೂಮಿ ಎಲ್ಲ ತುಂಬಿರ್ತಾರೆ ಅಂದ್ರೆ ಜಲ ಅಂತ ಹೇಳ್ಬೇಕ್ರೆ ದೇವರ ಸತ್ಯ. ಈ ಸತ್ಯ ಎಲ್ಲಿಂದ ಹೊರಟು ಬಂತಪ್ಪ ಅಂತ ನೋಡಿದ್ರೆ ಆ ಘಟ ಸರ್ಪದ ಬಾಯಿಂದ ಬಂತಂತೆ. ನನಗೇನರ್ಥ? ಹಂಗ ಶೇತಾನಿಯಿಂದ ಸತ್ಯ ಬಂತ ಅಂದ್ರೆ ಶೇತಾನಿಯಿಂದ ಸತ್ಯ ಬರಲಿಲ್ಲ, ದುಷ್ಟ ಒಂದು ಜನಗಳ ಮುಖಾಂತರ, ದುಷ್ಟ ಸನ್ನಿವೇಶಗಳ ಮುಖಾಂತರ ಏನ್ ಬಂತಲ್ಲಿ ಸತ್ಯಾಂಶಗಳು ಹೊರಗಡೆ ಬರಕ್ಕೆ ಶುರು ಆಯ್ತು. ಯಾವ ಸತ್ಯ? ಬೈಬಲ್ ಸತ್ಯ ಅಲ್ಲ. ಯಾವ ಸತ್ಯ? ಸಮಾಜದಲ್ಲಿರಂತ ಹಕ್ಕುಗಳ ಬಗ್ಗೆ, ಸಮಾಜದಲ್ಲಿ ನಡೀತಿರಂತ ದೌರ್ಜನ್ಯಗಳ ಬಗ್ಗೆ, ಜನಗಳಿಗೆ ತಮ್ಮ ಅಧಿಕಾರಗಳು ಏನು ಅಂತ ಅಂದ್ಬಿಟ್ಟು ಪ್ರಜೆಗಳಿಗೆ ಏನಾಯ್ತಲ್ಲಿ ಗೊತ್ತಾಗೋದಕ್ಕೆ ಶುರು ಆಯ್ತು. ಯಾವಾಗ? 1260 ಅಂತ್ಯದಲ್ಲಿ. 1260 ದಿವಸಗಳ ಅಂತ್ಯಗಳಂತಂದ್ರೆ ಯಾವುದು? 1799. ಏನಪ್ಪ ಆಯ್ತು ವರ್ಲ್ಡ್ ಅಲ್ಲಿ ಏನ್ ನೋಡಿದ್ರೆ ದ ಗ್ರೇಟ್ ಫ್ರೆಂಚ್ ರೆವಲ್ಯೂಷನ್. ಫ್ರಾನ್ಸ್ ಅಲ್ಲಿ ಭಯಂಕರವಾಗಿರುವಂತ ಒಂದು ರಿಸೆಷನ್ ಬಂತ್ರಿ. ಎಂತ ರಿಸೆಷನ್ ಅಂತಂದ್ರೆ ಏನ್ರಿ, ಜನಗಳಿಗೆ ತಿನ್ನಕ್ಕೇನಿಲ್ಲ, ರೊಟ್ಟಿ ಇಲ್ಲ. ಒಬ್ಬ ಸ್ತ್ರೀ ಏನ್ರಿ ತನ್ನ ಒಂದು ಸಾಯ್ತರಂತ ಮಗುನ ಏನ್ರಿ ಎಗರ ಮೇಲೆ ಹಾಕೊಂಡು ಅರಮನೆ ಹತ್ರ ಹೋಗ್ಬಿಟ್ಟು ರಾಣಿ ಹತ್ರ ಏನ್ ಕೇಳ್ತಾರೆ, ರಾಣಿ ನಮಗೆ ತಿನ್ನಕ್ಕೇನಿಲ್ಲ, ಬ್ರೆಡ್ ಇಲ್ಲ, ದಯವಿಟ್ಟು ನೀವು ಏನ್ ಮಾಡಿ ಬ್ರೆಡ್ ಕೊಡಿ ಅಂದ್ಬಿಟ್ಟು ತಟ್ಟೆನ ಒಂದು ಭಿಕ್ಷಿಕಂತರ ಹಿಂಗ್ ಕೇಳ್ದಂತೆ ರಾಣಿಯ ಅರಮನೆ ಆಚ್ಕಡೆ ಅದರ. ಅವಾಗ ರಾಣಿ ಏನ್ ಮೆಸೇಜ್ ಕಳ್ಸಿರ್ಬೇಕು ಗೊತ್ತಾ ಅರಮನೆಯಿಂದ? ತಿನ್ನಕ್ಕೆ ಬ್ರೆಡ್ ಇಲ್ಲ ಅಂತಂದ್ರೆ ತಿನ್ಬೇಡ, ಕೇಕ್ ಇದೆಲ್ಲ ಕೇಕ್ ತಗೊಂಡು ತಿನ್ನು ಅಂತ ಹೇಳ್ತಂತೆ. ಯೋಚನೆ ಮಾಡಿ, ಬ್ರೆಡ್ ತಗೊಂಡೆ ತಿನ್ನಕ್ ಆಗ್ತಂತ ವ್ಯಕ್ತಿಗಳಿಗೆ ತಿನ್ನಕ್ಕೆ ಬ್ರೆಡ್ ಇಲ್ಲ ಅಂದ್ರೆ ನೀನ್ ಚಿಂತೆ ಮಾಡಬೇಡಮ್ಮ, ಕೇಕ್ ತಗೊಂಡು ತಿನ್ನೋ ಹೆಂಗಿರ್ಬೇಕು? ಯೋಚನೆ ಮಾಡಿ, ಒಂದು ತಾಯಿ ನಿಂತಿದ್ರು ಈ ಮಾತನ್ನ ಕೇಳಿ ಒಬ್ರು ಸಂಗಡ ಹಲ್ವಾ ಜನಗಳು ಏನಾಗ್ಬಿಟ್ರು ಗ್ಯಾದರ್ ಆಗ್ಬಿಟ್ರು. ಹೆಂಗ್ ಗ್ಯಾದರ್ ಆದ್ರು ಅಂತಂದ್ರೆ ಏನ್ರಿ ತನ್ನ ಹಕ್ಕುಗಳಿಗೆ, ಜನಗಳಿಗೆ ಇಷ್ಟೆಲ್ಲ ಕಷ್ಟ ಪಡ್ತಾರೆ, ಇದ್ರಲ್ಲಿ ಇಷ್ಟು ಹೊರೆಗಳಾಕಿ ಇಷ್ಟು ಟ್ಯಾಕ್ಸ್ ಹಾಕಿ ಇಷ್ಟೊಂದು ದೌರ್ಜನ ಮಾಡಿ ಜನಗಳಿಗೆಲ್ಲ ಇಷ್ಟು ಹಿಂಸೆ ಕೊಡ್ತಿಲ್ಲ, ನೀವು ಮಾತ್ರ ಲಕ್ಸುರಿಯಸ್ ಆಗಿದ್ದಿರಲ್ಲ ಅಂತ ಅಂದ್ಬಿಟ್ಟು ಜನಗಳಿಂದ ಏನ್ ಮಾಡಿದ್ರು ಪ್ರಶ್ನೆ ಮಾಡಕ್ಕೆ ಶುರು ಮಾಡುದು. ನಮ್ಮ ಅಧಿಕಾರ ಇದೆ, ನಮ್ದು ಇದು ರಾಜ್ಯ, ನಮಗಾಗಿ ಒಳ್ಳೇದ್ ಮಾಡಿ ಅಂತ ಅಂದ್ಬಿಟ್ಟು ಕೇಳ್ಬೇಕ್ರೆ ಜನಗಳು ಏನ್ ಮಾಡಿದ್ರು? ರಿವೋಲ್ಟ್ ಮಾಡಿದ್ರೆ ರಾಜ್ಯಗಳಿದೆಲ್ಲ ಅಂತ ಎಲ್ಲ ಪ್ಯಾಲೇಸ್ಗಳಿಗೆ ನುಗ್ಗಕ್ಕೆ ಶುರು ಮಾಡಿದ್ರಂತೆ. ನುಗ್ಗಿ ಏನ್ರಿ ಅಲ್ಲಿರಂತ ಎಲ್ಲ ಏನ್ರಿ ರಾಜ ರಾಣಿ ಮಕ್ಳು ಅವ್ರ ವಂಶದವ್ರನ್ನೆಲ್ಲರನ್ನು ರೋಡ್ ತಂದು ಒಬ್ಬರನ್ನ ಬಿಡ್ಲಾರಿ ಅದರ. ಸಿಂಹಾಸನ ಕೆಡವಾಕಿ ಕರ್ಕೊಂಬಂದು ಒಬ್ಬೊಬ್ರು ತಲೆಂಗ್ ಕಡ್ದ್ಬಿಟ್ರು. ನೋಡಿ ನೋಡ್ತಿಲ್ಲ ಫೋಟೋಲಿ, ನಾನು ಹೇಳೋ ಸುಳ್ಳಲ್ಲ, ರಿಯಲ್ ಆಗಿ ಇದೇ ತರ ಒಂದು ಮಿಷಿನ್ನೇ ಏನ್ರೆ ಮಾಡ್ಬಿಟ್ಟು ಎರಡೇ ಸೆಕೆಂಡ್ ರೀ, ಟಕ್ ಅಂತ ಅಂದ್ಬಿಟ್ಟು ತಲೆ ಏನ್ ಮಾಡೋರು, ಪಟ 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 ಅಂತ ಕಡ್ದು ಬಿಸಾಕೋರು. ಅದರ ಏನ್ರಿ ಇವಾಗ ಕೋಳಿ ಅಂಗಡಿಯಲ್ಲಿ ಕೋಳಿ ಕಡಿತಾರಲ್ಲ ತಲೆಗಳನ್ನ, ಆ ಥರ ಅವರು ಈ ಥರ ಲಿಟ್ರಲ್ ಆಗಿ ಏನು ಮಾಡಿದ್ರೆ ಫ್ರೆಂಚ್ ರೆವಲ್ಯೂಷನ್ ಅಲ್ಲಿ ಆ ಥರ ಮಾಡಿದ್ರು. ಈ ಥರ ಏನಕ್ಕೆ ಮಾಡಿದ್ದು, ಆ ಘಟ ಸರ್ಪದ ಬಾಯಿಂದ ಏನಕ್ಕೆ ನೀರು ಬಂತು, ಏನಕ್ಕೆ ಈ ಥರ ಸತ್ಯಾಂಶಗಳನ್ನ ಸೇತನ ಹೊರಗೆ ತಂದಿದ್ದು ಅಂತಂದ್ರೆ ಜನಗಳಲ್ಲಿ ಏನಾಗಲಿ ಒಂದು ಭಯ ಭೀತಿ ಒಂದು ದೊಡ್ಡ ಗೊಂದಲ ಏನಾಗಲಿ ಆಗಲಿ, ಆ ಗೊಂದಲದಲ್ಲಿ ಏನಾಗಲಿ ಜನಗಳ ನಡುವೆ ಘರ್ಷಣೆಗಳಾಗಲಿ ಜಗಳ ಆಗಲಿ ಗಲಾಟೆ ಆಗಲಿ ದೊಡ್ಡ ಹೋರಾಟನೇ ಆಗಲಿ, ಆ ಹೋರಾಟದಲ್ಲಿ ಸಭೆನ ಏನು ಮಾಡೋಣ, ಖಾತೆನೆ ಮುಗಿಸ್ಬಿಡೋಣ, ಸಭೆಗೆ ಹಿಂಸೆ ಕೊಟ್ಟು ಆದಿ ಸಭೆಗೆಲ್ಲ ಯಾವ ಥರ ಹಿಂಸೆ ಕೊಡ್ತಾರೋ ಇರೋಂಥ ಸ್ವಲ್ಪ ಸಭೆನ ಕೂಡ ಕಂಪ್ಲೀಟಾಗಿ ನಿರ್ಮೂಲ ಮಾಡೋಣ ಅಂತ ಯಾರ ಪ್ಲ್ಯಾನು, ಶೇತಾನ್ ಪ್ಲ್ಯಾನ್. ಅದರ ಎಕ್ಸಾಂಪಲ್ ಹೇಳ್ಬೇಕಾರೆ ನೋಡಿ, ಇವಾಗ ಲೋಕದಲ್ಲಿ ಇವತ್ತು ಇವತ್ತು ಸಿಚುವೇಶನ್ ಹಿಂಗಿದೆ ಅದರ, ಇದೇ ಸಿಚುವೇಶನ್ ಒಂದು ವರ್ಷ ನಡೆದ್ರೆ ಏನಾಯ್ತದೆ, ಜನಗಳು ಏನು ಮಾಡ್ತಾಳೆ, ಇವಾಗ ಟಿವಿನ ಏನೇನು ಕೂಗ್ತವ್ರೆ, ಹಾಸ್ಪಿಟ್ಲ್ ಮುಂದೆ ಕೂಗ್ತವ್ರೆ, ನೆಕ್ಸ್ಟ್ ಹೋಗಿ ಎಲ್ಲಿ ಕೂಗ್ತಾರೆ ಗೊತ್ತಾ, ಕೆಲವು ಜನ ಯಡಿಯೂರಪ್ಪ ಮನೆ ಮುಂದೆ ಕೂತ್ಕೊಂಡವ್ರೆ, ಈ ನೆಕ್ಸ್ಟ್ ಎಲ್ಲಿ ಕೂಗೋಕೆ ಶುರು ಮಾಡ್ತಾರೆ, ಸೀರಾ ಎಲ್ಲ ವಿಧಾನಸೌಧಕ್ಕೆ ಹೋಗ್ತಾರೆ. ಎಷ್ಟು ಜನ ಹೋಗ್ತಾರೆ, ಫಸ್ಟು ಒಂದಿನ ಒಬ್ರು ಹೋಗ್ತಾರೆ, ಎರಡನೇ ದಿನ ಮೂರ್ನಾಲ್ಕು ಜನ ಹೋಗ್ತಾರೆ, ನಾಲ್ಕನೇ ದಿನ ಇನ್ನು ಸ್ವಲ್ಪ ಜನ ಹೋಗ್ತಾರೆ, ತಿಂಗ್ಳಾನ್ಗಟ್ಲೆ ವರ್ಷಾನ್ಗಟ್ಲೆ ಇದ್ರೆ ಇಡೀ ರಾಜ್ಯದವ್ರು ಎಲ್ಲಿ ಬಂದು ನಿಂತ್ಕೊಂತಾರೆ, ಅಲ್ಲಿ ಬಂದು ನಿಂತ್ಕೊಂತಾರೆ ಅಂತೀನಿ. ಆ ವಿಧಾನಸೌಧನೆ ಕೆಡು ಬಿಸಾಕ್ತಾರ್ರಿ, ಕುಪ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಈಜಿಪ್ಟಲ್ಲಿ ಈ ಥರ ಆಗಿದೆ, ಲಿಬಿಯಾಲಿ ಹಿಂಗಾಗಿದೆ ಅದರ, ಎಷ್ಟೆಷ್ಟು ರಾಜ್ಯದಲ್ಲಿ ಹಿಂಗಾಗಿದೆ ಅದರ, ನೇಪಾಳಲ್ಲಿ ಆಗಿದೆ ಅದರ, ಈ ಥರ ಏನ್ರಿ ಇನ್ನು ಅತಿ ಶೀಘ್ರದಲ್ಲಿ ನಮ್ಮ ರಾಜ್ಯದಲ್ಲಿ ಆಗ್ತಾರೆ ನೋಡ್ರಿ ಅಂತೀನಿ, ಇವ್ರು ಮಾಡೋಂಥ ದೌರ್ಜನ್ಯಗಳಿಗೆ ಅದರ. ಆ ಥರ ಒಂದು ದೌರ್ಜನ್ಯ ಇಲ್ಲಾಯ್ತು. ಆ ಸಮಯದಲ್ಲಿ ಜನಗಳು ಏನು ಮಾಡ್ತಾರೆ ಹೇಳಿ, ಯಾರ ಮೇಲೆ ರಿವೆನ್ಸ್ ತೊಗೊಬೇಕು ಅವ್ರದ್ದು ಏನು ಮಾಡ್ಬಿಡ್ತಾರೆ, ಆ ಒಂದು ಗಲಾಟೆಗಳಲ್ಲಿ ಮುಗಿಸ್ಬಿಡ್ತಾರೆ. ನೋಡಿದಿರಲ್ವಾ ಎಷ್ಟೋ ಸತಿ ಆ ಥರನೇ ಸೇತಾಂದ ಪ್ಲ್ಯಾನ್ ಏನು ಅಂದರೆ, ಈ ಒಂದು ದೊಡ್ಡ ಗಲಾಟೆಯಲ್ಲಿ ನಿಜವಾದ ಸಭೆನ ಕೂಡ ಏನು ಮಾಡೋಣ, ಮುಗಿಸ್ಬಿಡೋಣ ಅಂತ. ಆದರೆ ಆಯ್ತಾ ನೋಡಿ, ಅದಾಗಿಲ್ಲ. ಅದೇನಾಯ್ತದೆ, ಅದು ಬದಲಾಗಿ ಓದಿಂತೀನಿ ಎಲ್ಲಿ ಅಂತಂದ್ರೆ 15ನೇ ವಚನಾವಧಿ 16ನೇ ವಚನಾವಧಿ 15 ಮತ್ತೆ 16.
ಆ ಸರ್ಪನು ಸ್ತ್ರೀಯನ್ನು ಬಡಿದುಕೊಂಡು ಹೋಗಬೇಕೆಂದು ಆಕೆ ಹಿಂದೆ ತನ್ನ ಬಾಯೊಳಗಿಂದ ನೀರನ್ನು ನದಿಯಂತೆ ಬಿಟ್ಟನು.
ಬಡ್ಕೊಂಡು ಹೋಗ್ಬೇಕಂತ, ಬಡ್ಕೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ನದಿಯಂತೆ ಬಿಟ್ಟಂತೆ, ಸ್ತ್ರೀನ ಕೊಚ್ಕೊಂಡು ಹೋಗ್ಬಿಡ್ಲಿ ಹಾಳಾಗ್ಬಿಡ್ಲಿ ಅಂತ ಅಂದ್ಬಿಟ್ಟು ಅಲ್ಲರ ಪ್ರವಾಹದಿಂದ ಸಭೆ ಏನಾಗ್ಬಿಡ್ಲಿ, ಈ ಒಂದು ದೊಡ್ಡ ರಿವೋಲ್ಟ್ ಅಲ್ಲಿ ಫ್ರೆಂಚ್ ರೆವಲ್ಯೂಷನ್ ಅಲ್ಲಿ ಮುಳುಗೋಗ್ಬಿಡ್ಲಿ, ಚಾಪ್ಟರ್ ಕ್ಲೋಸ್ ಆಗ್ಬಿಡ್ಲಿ ಅಂತ. ಆದರೆ ನೆಕ್ಸ್ಟ್ ಏನಾಯ್ತಂತೆ,
ಆದರೆ ಭೂಮಿಯು ಆ ಸ್ತ್ರೀಯ ಸಹಾಯಕ್ಕೆ ಬಂದು ಬಾಯಿ ತೆರೆದು ಘಟಸರ್ಪನು ತನ್ನ ಬಾಯಿಯೊಳಗಿಂದ ಬಿಟ್ಟ ನದಿಯನ್ನು ಕುಡಿದು ಬಿಟ್ಟಿತು.
ಭೂಮಿಯಿಂದ ಏನೋ ಲಿಟರ್ ಆಗಲಿ ಭೂಮಿನ ಸ್ವಲ್ಪ ಪುಸ್ ಅಂತ ನೀರಾಕ್ ಬಿಡ್ತಂತೆ, ಭೂಮಿ ಒಬ್ಬರು ಆಗ್ಬಿಡ್ತು ಅಂತ ತುಂಬಿಟ್ರಂತೆ. ಇವೆಲ್ಲ ಓದಕ್ಕೆಲ್ಲ ಕಾಮಿಕ್ ಪುಸ್ತಕನ, ಎಷ್ಟು ಕೋಡ್ಗಳು ಹಾಕೊಂಡು ಹೋದ್ರೆ ಸೂಪರ್ ರೀ ಬೈಬಲ್. ಬೈಬಲ್ಗಿಂತ ಡಿಲಿಷಿಯಸ್ ಫುಡ್ಡೇ ಇಲ್ಲ ಅಂದ್ರೆ. ಅದಕ್ಕೆ ಹೇಳ್ತಾರೆ ಬೈಬಲಲ್ಲಿ ಭೂಮಿಯನ್ನು ಏನರ್ಥ, ಮೂರು ಲೋಕದ ಕ್ಲಾಸ್ಗಳಿಗೆ ಯಾಕೆ ಕೊಡಲಿಲ್ಲ, ಭೂಮಿ ಆಕಾಶ ಏನಾಯ್ತು, ಮೊದಲನೇ ಭೂಮಿ ಮೊದಲನೇ ಆಕಾಶ ಅಳಿದು ಹೋಯ್ತು, ಈಗಿರುವಂತ ಆಕಾಶ ಭೂಮಿ ಅಗ್ನಿಯಿಂದ ನಾಶ ಮಾಡ್ಕೊಂತ ತಿರುಗಿಟ್ಟರಂತೆ, ಇದಾಗಿ ಬರೋದು ನೂತನ ಭೂಮಿ ನೂತನ ಆಕಾಶ. ಅಂದ್ರೆ ಏನೋ ದೇವರು ಮೂರು ಅರ್ಥ ಇಟ್ಟಿದ್ದಾರ, ಮೂರು ಗ್ರಹಗಳು ಇಟ್ಟಿದ್ದಾರ, ಒಂದೇ ಗ್ರಹ ಆದ್ಮೇಲೆ ಇರುವಂತ ಮೂರು ವ್ಯವಸ್ಥೆಗಳು. ಅಂದ್ರೆ ಭೂಮಿಯನ್ನೇನೋ ಸಮಾಜ, ಸಮಾಜ ಇದನ್ನ ನೀರನ್ನ ಕುಡಿದು ಬಿಡ್ತು, ನಂಗೆ ಗೊತ್ತಾ ಮೀನಿಂಗು, ಜೀರ್ಣ ಮಾಡ್ಕೊಂಬಿಡ್ತು. ಇವಾಗ ಹೇಳ್ತಾ ಗೊತ್ತಾ, ಅಯ್ಯೋ ಕುಡಿದು ಬಿಟ್ಟು ಏನು ಮಾಡಿ ನೀವು, ಜೀರ್ಣ ಮಾಡ್ಕೊಂಬಿಡಪ್ಪ, ಏನು ಜೀರ್ಣ ಮಾಡ್ಕೊಂಬಿಡೋಣ ಅರ್ಥ, ಸನ್ನಿವೇಶನ ಅರ್ಥ ಮಾಡ್ಕೊಳೋದು ಗ್ರಹಿಸ್ಕೊಳೋದು. ಸಮಾಜ ಫ್ರೆಂಚ್ ರೆವಲ್ಯೂಷನ್ ತಪ್ಪಾಗಿ ತಗೊಂಡ್ಲೇ ಇಲ್ಲ, ಸಮಾಜ ಹೆಂಗ ಗೊತ್ತಾ ಮಾಡ್ತು, ಫ್ರೆಂಚ್ ರೆವಲ್ಯೂಷನ್ ಒಳ್ಳೆ ಸ್ಪಿರಿಟ್ಲಲ್ಲಿ ತಗೊಂಡು ಹೆಂಗ ಗೊತ್ತಾ ಮಾಡ್ತು, ತನ್ನ ಹೋರಾಟಕ್ಕಾಗಿ ನಿಂತ್ಕೊಂಡು ಜನಗಳಿಗೆ ಹಿಂಸೆ ಕೊಡೋ ಬದಲಾಗಿ ಏನ್ರಿ ಪ್ರಜೆಗಳು ಸೇರ್ಬಿಟ್ಟು ಪ್ರಭುಗಳಿಗೆ ಏನ್ ಮಾಡಿದ್ರು, ಹಿಂಸೆ ಕೊಡೋಕೆ ಶುರು ಮಾಡಿದ್ವಿ. ಒಬ್ಬೊಬ್ಬರನ್ನ ಕರ್ಕೊಂಬಂದು ನೋಡ್ರಿ ಅಂತೀನಿ, ಒಬ್ಬರಿಗೆ ಸಿಸ್ಟಮೆಟಿಕ್ ಆಗಿ ಏನ್ ಮಾಡಿದ್ರು, ಸ್ಲಾಟರ್ ಮಾಡೋಕೆ ಶುರು ಮಾಡಿದ್ರು ಅಲ್ವರ. ನಮ್ಮ ಒಂದು ಟ್ಯಾಕ್ಸ್ ಎಲ್ಲ ಇಟ್ಕೊಂಡು ನೀವು ಇಷ್ಟು ಲಕ್ಸುರಿಯಸ್ ಆಗಿರ್ತೀರಾ, ನಮಗೆ ಬೇಕಂತ ಒಂದು ಸೌಕರ್ಯಗಳಿವಲ್ಲ ಅಂತ ಮಟ್ಟೆ ಮಾಡಿದ್ರೆ, ಅವಾಗ ಅರಿಸ್ಟೋಕ್ರಾಟಿಕ್ ರೂಲ್. ಏನು ಅರಿಸ್ಟೋಕ್ರಾಟಿಕ್ ರೂಲ್ ಅಂದ್ರೆ ಹೆಂಗ್ ಗೊತ್ತಾ, ಏನ್ರಿ ಒಬ್ಬ ರಾಜ ಆಳ್ವಿಕೆ ಮಾಡ್ತಾ ಇರ್ತಾನೆ, ಅವ್ನು ಸತ್ಮೇಲೆ ಯಾರು ಬರೋದು, ಅವ್ರ ಮಕ್ಳು ಮೊಮ್ಮಕ್ಳು ಅವ್ರ ಹಂಗೆ ಹೋಯ್ತಾನೆ ಇರ್ಬೇಕು. ಇವಾಗ ಐತಲ್ಲ ಯಾರೋ ಒಂದು ಗೌರ್ಮೆಂಟ್, ಈ ಗೌರ್ಮೆಂಟ್ ಹೋಗ್ಬಿಟ್ಟು ಅಂದ್ರೆ ಗೌರ್ಮೆಂಟ್ ಸ್ಥಾಪನೆ ಮಾಡಿದ್ರೆ ಯಾರೋ ಅವರಪ್ಪ, ಅವರಪ್ಪ ಇರ್ತಾರೆ, ಅವ್ರ ಮಕ್ಳು ಮೊಮ್ಮಕ್ಳು ಅವರೇ ಕೂತಿರ್ಬೇಕು ಸಿಂಹಾಸನದಲ್ಲಿ. ಈ ರೂಲ್ ಏನಾಗ್ಬಿಡ್ತಂತೆ, ಎಂಡ್ ಆಗೋಯ್ತು, ಅರಿಸ್ಟೋಕ್ರಾಟಿಕ್ ರೂಲ್ಸ್ ಆಫ್ ಕಿಂಗ್ ಎಂಡೆಡ್. ಅದ್ರ ಮೇಲೆ ರಾಜರುಗಳೇ ಇಲ್ಲ, ನೀವು ಬುಕ್ಕಲ್ಲಿ ತೆಗೆದು ನೋಡಿ ಅಂತೀನಿ. ಅಲ್ಲರೂ ಅದಕ್ಕೆ ನಮ್ಮ ಇಂಡಿಯಾಲಿ ಇರೋಂಥ ಲಾಸ್ಟ್ ರಾಜ ಯಾವಾಗಪ್ಪ ತೀರ್ಕೊಂಡಿದ್ದು ಅಂದರೆ ಟಿಪ್ಪು ಸುಲ್ತಾನ್ 1719 ಏನು ಮಾಡ್ತಾರೆ ಅವರು, ಅವ್ರು ಹೊಟ್ಟೋಗ್ತಾರೆ. ಯಾಕೆ ಗೊತ್ತಾ, ದಟ್ ವಾಸ್ ದ ಎಂಡ್ ಆಫ್ ದ ಅರಿಸ್ಟೋಕ್ರಾಟಿಕ್ ರೂಲ್, ದಟ್ ಈಸ್ ವಾಟ್ ಬೈಬಲ್ ಸೇಸ್. ಅವರ 1799 ಸಮುದ್ರ ಆ ಬಂದಂಥ ಒಂದು ಜಲ ಒಂದು ಇದನ್ನ ಏನು ನುಂಗ್ಬಿಡ್ತಂತೆ ಜನಸಮೂಹ, ಸಮಾಜ ಅದು ಸ್ವೀಕಾರ ಮಾಡಿಬಿಡ್ತು. ಏನಾಯ್ತಂತೆ ಅವಾಗ ಪ್ರೊಟೆಸ್ಟೆಂಟ್ಸ್ ರಿವೋಲ್ಟ್ ಶುರು ಆಯ್ತು ನೋಡಿರ್ತೀನಿ. ರೋಮನ್ ಕ್ಯಾಥಲಿಕ್ ವಿರುದ್ಧವಾಗಿ, ಪೇಪರ್ಸಿಗೆ ವಿರುದ್ಧವಾಗಿ ಪ್ರೊಟೆಸ್ಟೆಂಟ್ಸ್ ರಿವೋಲ್ಟ್ ಮಾಡಿ ಪ್ರೊಟೆಸ್ಟ್ ಮಾಡಿ ಹೊರಗಡೆ ಬಂದವ್ರು ಯಾರಂತೆ, ಪ್ರೊಟೆಸ್ಟೆಂಟ್ಸ್. ಬೈಬಲ್ ಸೊಸೈಟಿ ಎಲ್ಲ ಶುರು ಆಯಿತು. ಬೈಬಲ್ನ ಎಲ್ಲಾ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ ಮಾಡಕ್ ಶುರು ಮಾಡಿದ್ರು, ಬೈಬಲ್ನ ಪ್ರಿಂಟ್ ಮಾಡಕ್ ಶುರು ಮಾಡಿದ್ರು. ಏನ್ರಿ ಜ್ಞಾನ ಜನಗಳಿಗೆ ಏನಾಯ್ತಂತೆ, ಹೊಡ್ತಾ ಬಂತು ಅಂತ ಹೇಳ್ತಾರ. ಇವಾಗ ಏನಾಯ್ತು ಏನ್ರಿ, ಹಾ ನೆಕ್ಸ್ಟ್ ಏನ್ ಪಿಕ್ಚರ್ ಓದಿತೀನಿ ಇವಾಗ ಇಲ್ಲಿ ರೆವಲೇಷನ್ 12 ಚಾಪ್ಟರ್ 17th ವರ್ಸ್, ರೆವಲೇಷನ್ 12:17 ಓದಿ.
ಆಗ ಘಟಸರ್ಪನು ಸ್ತ್ರೀಯ ಮೇಲೆ ಕೋಪಿಸಿಕೊಂಡು ಆಕೆಯ ಸಂತಾನದವರಲ್ಲಿ ಉಳಿದವರ ಮೇಲೆ ಅಂದರೆ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದು ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳುವವರ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟು ಸಮುದ್ರ ತೀರದ ಮರಳಿನ ಮೇಲೆ ನಿಂತನು.
ನೋಡ್ರ ಇವಾಗ ಯಾರ ಮೇಲೆ ಯುದ್ಧ ಮಾಡ ಕೊಟ್ರಂತೆ, ಆ ಘಟಸರ್ಪ ಸೇತನವನು ಅದರ ಎಲ್ಲಾರ ಮೇಲೂ ಆಗಿದ್ದಾಯ್ತು. ಅದರ ಏನಂದ್ರೆ ಏನೋ ರೋಮ್ ರಾಜ್ಯನೇ ಬದಲಾವಣೆ ಮಾಡ್ಬಿಟ್ರು, ಏನ್ ಮಾಡ್ಬಿಟ್ರು ಪೇಗನ್ ರೋಮ್ ಇಂದ ಪೇಪಲ್ ರೋಮ್ ಮಾಡ್ಬಿಟ್ರು. ಅದರ ಅವಾಗ ಕೊಟ್ಟಿದ್ದ ಹಿಂಸೆ ಯಾರಿಗೆ, ಹಾ ರೋಮ್ ಇರ್ಬೇಕಾದ್ರೆ ನಿಜವಾದ ಕ್ರೈಸ್ತವ್ರಿಗೆ ಕೊಟ್ರು. ಹಾ ಪೇಪಲ್ಸಿ ಬಂದವಾಗ ಹಿಂಸೆ ಕೊಟ್ಟಿದ್ ಯಾರಿಗೆ, ಅವಾಗ ನಿಜವಾದ ಕ್ರೈಸ್ತವ್ರಿಗೆ. ಆಮೇಲೆ ಪ್ರೊಟೆಸ್ಟೆನ್ಸ್ ಬಂದ್ರು, ಆ ಪ್ರೊಟೆಸ್ಟೆನ್ಸ್ ಮುಖಾಂತರ ಇವಾಗ ಸೇತನ್ ಯಾರಿಗಂತ ಹಿಂಸೆ ಕೊಡ್ತಾನಂತೆ. ಅದರ ಇನ್ನ ಉಳಿದವರ ಮೇಲೆ ಯಾರಂದ್ರೆ, ಯಾರು ಉಳಿದವರ ಮೇಲೆ, ಆಕೆಯ ಸಂತಾನದವರಲ್ಲಿ ಉಳಿದವರು. ಅದರ ಯಾಕೆ ಆಕೆಯ ಸಂತಾನ ಅಂದ್ರೆ ಯಾವ ಸಂತಾನ, ಸ್ತ್ರೀಯ ಸಂತಾನ. ಪಾಠಕ್ಕೆ ಅರ್ಥ ಆಯ್ತಾ ಇಲ್ಲ ಮರ್ತೋಗ್ಬಿಟ್ಟಿದಿರಾ? ಅದರ ಸ್ತ್ರೀಯ ಸಂತತಿ, ಅದರ ಶುದ್ಧವಾದ ಪ್ರಾಣಿ ಅವಾಗ ಏನ್ ಮಾಡ್ತಾರೆ, ಆಹಾರ ತಿಂದ್ಮೇಲೆ ಮೆಲ್ಕ್ ಹಾಕ್ತಾರೆ, ಕೂತ್ಕೊಂಡು ಮೆಲ್ಕ್ ಹಾಕ್ಬೇಕು. ಅದರ ಸ್ತ್ರೀಯ ಸಂತತಿ ಹಾ ಏನ್ ಮಾಡ್ತಾರೆ, ಸರ್ಪ ಯಾರ ಕಾಲ್ ಕಚ್ಚೋದು, ಸ್ತ್ರೀಯ ಸಂತತಿ ಕಾಲ ಕಚ್ಚೋದು. ಇವಾಗ ನಿಮ್ಗೆಲ್ಲ ಕಷ್ಟ ಇದೆ ಅಂತಂದ್ರೆ ಸಂತೋಷ ಪಡಿ, ನಾವೆಲ್ಲ ಏನಂತ ಅರ್ಥ ಸ್ತ್ರೀಯ ಸಂತತಿ ಅಂತ. ಅದ್ರ ಅದಕ್ಕೆ ಅಲ್ಲಿ ಏನಂತಂದ್ರೆ ಇನ್ನ ಉಳಿದವರ ಸ್ತ್ರೀಯ ಸಂತತವರಲ್ಲಿ ಉಳಿದವರ ಮೇಲೆ ಏನ್ ಮಾಡ್ಬೇಕು ಅಂತೆ, ಅವನ್ನ ಅಟ್ಯಾಕ್ ಮಾಡ್ಬೇಕು, ಯುದ್ಧ ಮಾಡ್ಬೇಕು ಅಂತ ಹೊಟ್ಟಂತೆ. ಅದರ ಅದಕ್ಕೆ ಇನ್ನು ಫ್ಯೂಚರಲ್ಲಿ ಏನ್ರಿ ಯಾರಿಗೆ ಭಯಂಕರವಾಗಿರೋಂಥ ಒಂದು ಹಿಂಸೆ ಉಪದ್ರವಗಳು ಬರೋಕ್ಕೆ ಸಾಧ್ಯತೆ ಇದೆ ಅಂದರೆ ನಿಜವಾದ ಸಭೆಗೆ. ಅದ್ರ ಅದನ್ನ ನೋಡ್ಬೇಕಾದ್ರೆ ಆಂಟಿ ಕ್ರೈಸ್ಟ್ ಅದರ ಶುದ್ಧವಾಗಿರೋಂಥ ಕನ್ಯತೆ ಇರೋ ಸಭೆನ ಯಾವ ಥರ ಕಂಪ್ಲೀಟಾಗಿ ಕರಪ್ಟ್ ಮಾಡಿ ಏನ್ರಿ ಸತ್ಯನ ಎಳೆದಿರ್ತಾರೆ ಮಾಡಿ ಯಾವ ಥರ ಕಂಪ್ಲೀಟು ಏನ್ರಿ ಮೋಸವಾದ ಒಂದು ಸಂಗತಿಗಳನ್ನ ಏನ್ರಿ ಅಲ್ಲಿ ತಂದ್ರು ಅಂತಂದ್ಬಿಟ್ಟು ಸಭೆ ವಿಚಾರಗಳನ್ನ ಏನ್ ಮಾಡಿದ್ರು ನಮ್ಗೆ ಇಲ್ಲಿ ಪ್ರಕಟಣೆ 12 ಅದಲ್ಲಿ ನಮ್ಗೆ ಏನು ಮಾಡಿದ್ರೆ ನಮಗೆ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಅದರ ದಯವಿಟ್ಟು ಅಯ್ಯ ಇದನ್ನೆಲ್ಲ ನೀವು ಓದಿ ನಿಮ್ಗೆ ಏನೋ ಡೌಟ್ ಇತ್ತು ಅಂತಂದ್ರೆ